ಹದಿನಾರು ವರ್ಷ ಊರಿಗೆ ವಾಪಸ್ ಬಂದರು, ಅಣ್ಣ ಮದುವೆನೂ ಮಾಡಿಬಿಡ್ತಾರೆ ತಮ್ಮನಿಗೆ ಅಂತ ಅಣ್ಣಂದು. ಅಂತ ತಾಯಿ ಸಿಗೋ ಸಾಗಿ ಕಷ್ಟನೋ, ಅಣ್ಣಂದ್ರೆ ಸಿಗೋದು ಭಾರಿ ಕಷ್ಟ. ಸಾಮಾನ್ಯವಾಗಿ ತಂದೆ ಇಲ್ಲದ ಮಕ್ಕಳಲ್ಲಿ ಅಣ್ಣ ಡಾಮಿನೇಟ್ ಆಗಿಬಿಟ್ಟು ತಮ್ಮಂದಿರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ತಮ್ಮಂದಿರ ಜೀವನ ಅವ್ರು ಓದು ಬರ ಬರದಂತೆ ನೋಡ್ಕೋತಾರೆ, ಆಸ್ತಿ ಕೊಡದಂತೆ ನೋಡ್ಕೋತಾರೆ. ಅವ್ನು ಆಲ್ಮೋಸ್ಟ್ ಬೂದಿ ಪಾರ ಬರ್ತಾನೆ ಕತೆ ಕೆಡ್ತೀವಲ್ಲ ಜಡ ಬರ್ತಾರೆ, ಅದಕ್ಕೆ ಬೀದಿ ಪಾಲು ಮಾಡಿಬಿಡ್ತಾರೆ. ಸಾಮಾನ್ಯ ಗುರುರಾಜಾಚಾರ್ಯ ಜ್ಞಾಪಕ ಮಾಡ್ಕೋಬೇಕು, ಅಣ್ಣ ತಮ್ಮನನ್ನು ಅಷ್ಟು ಚೆನ್ನಾಗಿ ಉಪನಯನ ಮಾಡೋದೇನು, ಓದಿಗೆ ಕಳಿಸೋದೇನು, ಮದುವೆ ಮಾಡಿದ್ದೇನು, ಪಾಪ ಎಲ್ಲ ಜವಾಬ್ದಾರಿ ಹೊರತಾರವ್ರು. ಅದಕ್ಕೇನೆ ಭಾಳ ಜನ ಗೊತ್ತಿರಬೇಕು ಇಷ್ಟೆಲ್ಲ ಉಪಕಾರ ಮಾಡಿದ್ರ ಫಲ ಏನು ಗೊತ್ತೇನು. ರಾಯರಾದ್ಮೇಲೆ ಯೋಗೀಂದ್ರ ತೀರ್ಥರು ಅಂತ ಉತ್ತರಾಧಿಕಾರಿಗಳು, ಅವ್ರು ಯಾರು ಗೊತ್ತಾ? ಗುರುರಾಜಾಚಾರ್ಯ ಮೊಮ್ಮಕ್ಕಳೇ, ಅಣ್ಣನ ಮೊಮ್ಮಕ್ಕಳೇನೆ. ಪೀಠ ಅವ್ರಿಗೆ ಬರಲಕ್ಕೆ ಶುರುವಾಯಿತು, ಅವ್ರು ಮಾಡಿದ ಸೇವೆ ವ್ಯರ್ಥ ಆಗಲಿಲ್ಲ. ನಾವೇನು ಮಾಡ್ತೀವೋ ಅದು ವಾಪಸ್ ಕೊಟ್ಬಿಡ್ತಾನಂತೆ, ಬರೀ ವಾಪಸ್ ಕೊಡೋದೇ, ಅನಂತ ಮಡಿ ಮಾಡಿ ಕೊಡ್ತಾನೆ ಪರಮಾತ್ಮ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ. ರಾಯರ ಮಠದಲ್ಲಿ ಎಷ್ಟು ಜನ ಸ್ವಾಮಿಗಳಾಗಿದ್ದಾರೋ ಅದರಲ್ಲಿ ಬಹಳಷ್ಟು ಜನ ಇಲ್ಲ ಗುರುರಾಜಾಚಾರ ವಂಶಸ್ಥರು ಇಲ್ಲ ರಾಯರ ವಂಶಸ್ಥರು ಅಷ್ಟೇ. ಅಷ್ಟರ ಮಟ್ಟಿಗೆ ಕೆಲವರು ಬೇರೆ ಅಕಸ್ಮಾತ್ ಬೇರೆ ಬಂದಿದ್ದಾರೆ ಹೊರತು ಹೆಚ್ಚು ಜನ ಅವರೇನೆ. ಅಂದರೆ ಅವರು ಮಾಡಿದ ಸೇವೆ, ತಮ್ಮನಿಗೆ ಮಾಡಿದಂಥ ಒಂದು ಸೇವೆ ಅಷ್ಟು ಅನುಗ್ರಹ ಮಾಡ್ತವ್ರಿಗೆ. ಮುಂದೆ ಒಳ್ಳೆ ಕನ್ಯೆ ಸರಸ್ವತಿ ಅಂತ ಕನ್ಯೆ, ಸಾಮಾನ್ಯ ಮದುವೆ ಆಯಿತು ಅಂದರೆ ಓದಿ ನಿಂತು ಅಂತ ಅರ್ಥ. ಮೊದಲು ಓದಿದ್ರೆ ಇಲ್ಲವರೆಗೆ ಪೂರ್ತಿ ನಿಂತ, ಮೊದಲು ಇರೋದೆಲ್ಲ ಆಮೇಲೆ ಇರೋದೆಲ್ಲ ಓದೋದು, ಮದುವೆ ಆದ್ಮೇಲೆ ಇನ್ನೇನು ಓದು ಅಂತ ಮನುಷ್ಯನ ಪದ್ಧತಿ. ಆದರೆ ರಾಯರು ಹೆಚ್ಚು ಓದಿದ್ದು ಮದುವೆ ಆದಮೇಲೆ, ಅದರ ಹೆಂಡತಿ ಸಹಕಾರ ಎಷ್ಟಿತ್ತು ಲೆಕ್ಕ ಹಾಕಬೇಕು ಅಂತವ್ರನ್ನ ಇಟ್ಕೊಂಡೆ ದಾಸರ ಹಾಡಿತ್ತು. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಮನೆಯಲ್ಲಿ ಧರ್ಮಪತ್ನಿಯ ಒಂದು ಸಹಕಾರ ಇದ್ದಾಗ ಮನುಷ್ಯ ಒಳ್ಳೆ ಸಾಧನೆ ಮಾಡ್ತಾರೆ. ಒಂದು ಮಗುನು ಹುಟ್ಟಿತು, ಅಷ್ಟೊತ್ತಿಗೆ ಅವ್ರ ಮನೆತನದಲ್ಲಿ ಒಳ್ಳೆ ದಾರಿದ್ರ್ಯ ಬಂದುಬಿಟ್ಟಿದೆ, ಭಯಂಕರವಾದ ದಾರಿದ್ರ್ಯ. ಜನ ಸುಮ್ಮನೆ ಕತೆ ಕೇಳ್ಕೊಂಡ್ರೆ ಅರ್ಥ ಆಗೋದಿಲ್ಲ, ತಂದೆ ನೋಡಿದರೆ ಅಂಥ ಶ್ರೀಮಂತರು, ಮಗನ ಕಾಲಕ್ಕೆ ಏನೂ ಇಲ್ಲ ಮನೆಯೊಳಗೆ. ಇಂಥದ್ದೇನು ಹೊಸ ಕೇಸಲ್ಲ, ಮಕ್ಕಳು ಏನು ಜೂಜಾಡಿ ಕಳೆದುಬಿಟ್ಟಿದೆ, ಎಲ್ಲ ರೇಸಿ ಗೀಸು ಕಳೆದಾಕ್ಬಿಟ್ಟಿರ್ತಾರೆ. ಮತ್ತು ರಾಯರಂಥವ್ರಿಗೆ ಸಂಪತ್ತು ಹೇಗೆ ಹೋಯ್ತು ಆಗಿದ್ದರೆ ಇದೊಂದು ಪ್ರಶ್ನೆ. ಅಂಥ ಸ್ವಲ್ಪ ಸಂಪತ್ತಿದ್ರೆ ಏನು ಹೋಗಿರ್ಬೋದು, ಅಂಥ ಸಂಪತ್ತು ಹೇಗೆ ಹೋಯ್ತು ಅಂತ ಹೇಳ್ತಾರೆ. ಆ ಸಂಪತ್ತನ್ನು ಅವರು ಕಳೆದಿದ್ದಲ್ಲ, ದಾನ ಮಾಡಿ ಮಾಡಿ ಕೊಟ್ಬಿಟ್ರು ಅಂತ ಹೇಳ್ತಾರೆ. ಇದು ಅವರು ದಾನ ಶಿವರತ್ವಕ್ಕೆ ಅಂದರೆ ಇವತ್ತು ಕೊಡ್ತಿದ್ದಾರೆ ಕಲಿಯುಗದ ಕಲ್ಪವೃಕ್ಷ ಕಾಮ, ಅವತ್ತು ಕಲಿಯುಗದ ಕಲ್ಪವೃಕ್ಷ ಕಾಮಧೇನುನೇ ಅವರು ಈ ದಾನ ಮಾಡ್ತಾನೆ ಹೊರಟುಬಿಟ್ರು. ನಮ್ಮ ಪ್ರಕಾರ ದಾನ ಅಂದರೆ ದಾನ ಕೊಟ್ಟು ಎಂದೂ ಬಡವರಾಗೋದೇ ಇಲ್ಲ, ಯಾಕೆಂದರೆ ಎಷ್ಟು ಸರ್ಪ್ಲಸ್ ಮಾತ್ರ ದಾನ ಮಾಡುತ್ತೆ ಹೊರತು ಅಸಲು ಯಾರೋ ದಾನ ಮಾಡೋದಿಲ್ಲ ಸಾಮಾನ್ಯ. ಆದರೆ ರಾಯರು ಅಸಲನೇ ದಾನ ಮಾಡಿಬಿಟ್ರು, ಅದು ದೊಡ್ಡದು, ಅದು ನಿಜವಾದ ತ್ಯಾಗ. ಅಂದ್ರೆ ಎಕ್ಸಸ್ ಆಗಿ ಕೂಡಿಟ್ಟು ಮಕ್ಕಳಿಗೆ ಮೊಮ್ಮಕ್ಕಳಿಗಿಟ್ಟು ಮತ್ತೆ ಸ್ವಲ್ಪ ಎಮರ್ಜೆನ್ಸಿಗಿಟ್ಟು ಅಲ್ಲಿ ಉಳಿದಿದ್ದನ್ನು ಪರ್ಸೆಂಟ್ ದಾನ ಮಾಡ್ತಾನೆ, ಫುಲ್ ಮಾಡೋದಿಲ್ಲ ಮತ್ತೆ. ಮನುಷ್ಯನ ಕಾನ್ಸೆಪ್ಟ್ ಆಫ್ ದಾನ ಇರೋದು ಹಾಗೆ. ಆದರೆ ಅವ್ರ ದಾನ ಆಗಿದ್ದಾರೆ, ಸಿಕ್ಕಿದ್ದೆಲ್ಲ ಕೊಟ್ಟು ಬಿಡೋದು. ಆ ರೀತಿ ವಿಷ್ಣು ತೀರ್ಥರು ತಮ್ಮ ಜೀವನದಲ್ಲಿ ಮೂರು ಸತ್ಯ ಸರ್ವಸ್ವದಾನ ಕೊಟ್ಟುಬಿಟ್ರು ಅಂತ ಹೇಳಿ. ಸರ್ವಸ್ವದಾನ ಏನಿಲ್ಲ, ಮನೆಯೊಳಗೆ ಉಟ್ಟು ಬಟ್ಟೆ ಮನೆಯಿಂದ ಹೊರಗೆ ಹೊರಟು ಬಿಡೋದು ಕೃಷ್ಣಾರ್ಪಣ ಅಷ್ಟೇ. ಪುರಂದ್ರಾಸ ಮನೆಯಿಂದ ಹೊರಟ್ರಲ್ಲ ಹಾಗೆ, ದಾನ ಮಾಡ್ಕೋತ ಕೊಡಲಿಲ್ಲ, ಅವ್ರು ಟೈಮ್ ಇಲ್ಲ ಅದಕ್ಕೆಲ್ಲ, ಬಿಟ್ಟಿದ್ದು ಹೊರಟಿದ್ದೇ ಕೆಲಸ. ಅದಕ್ಕೆ ಅವರು ಲೋಕಕ್ಕೆ ದಾನ ಮಾಡೋ ಮಹಾನುಭಾವರಾಗ್ತಾರೆ. ಅಷ್ಟು ಕೊಟ್ಟರು, ಬಡತನ ಬಂದು ಈ ರೀತಿ ದಾನ ಮಾಡಿ ಮಾಡಿ ಬಡತನ ತಂದಿದ್ರಿಂದಾನೇ ಪರಮಾತ್ಮ ಅವ್ರಿಗೆ ಎಷ್ಟು ಕೊಟ್ಟ ಅಂತ ಕೇಳಿದರೆ ಅವ್ರ ವೈಭವ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ರಾಜ ಮಹಾರಾಜರಿಗಿಲ್ಲ, ಮತ್ತು 338 ವರ್ಷದ ಹಿಂದೆ ರಾಜರ ಬಗ್ಗೆ ಯಾರು ಎಷ್ಟು ಜನ ಗೊತ್ತಿರ್ತದೆ? ಹಿಸ್ಟ್ರಿ ಸ್ಟೂಡೆಂಟ್ಸ್ ನಿರ್ವಾಹ ಎಲ್ಲ ಓದಬೇಕಷ್ಟೇ, ಅವ್ರ ಹಣೆಬರ. ಹಿಸ್ಟ್ರಿ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಅವ್ರಿಗೆ ಪಂಚಾಮೃತ ಹಸ್ತೋದಕ್ಕೆ ಯಾರು ಮಾಡ್ತಾರೆ? ಪಾಪ ಅವ್ರು ಯಾರಿಗೂ ಇಲ್ಲ. ರಾಯರಂಥವ್ರು ಯಾತಕ್ಕೆ ಬಂತು ಅಂದರೆ ಆ ದಾನದ ಫಲ, ಅಲ್ಲಿ ದ್ರವ್ಯದಾನ ಆಮೇಲೆ ಜ್ಞಾನದಾನ. ಈ ಶಾಸ್ತ್ರ ಹೇಳುತ್ತದೆ, ನಾವು ಬದುಕಿನಲ್ಲಿ ಕೂಡಿಟ್ಟು ಬದುಕಲ್ಲ, ಕೊಟ್ಟರೆ ಬದುಕು ಅಂತ ಹೇಳಿದ್ದಾರೆ. ಕೂಡಿಡೋದು ನಶ್ವರ, ಅದು ನಾಶ ಆಗಲೇಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ದಾನಂ ಭೋಗಃ ನಾಶಃ ತ್ರೇಧಾಹಿ ಗತಿರ್ಭವತಿ ವಿತ್ತಸ್ಯ. ಇಲ್ಲ ದಾನ ಇನ್ನೊಬ್ಬರಿಗೆ ಕೊಡೋದು, ಭೋಗ ತಾನು ಉಪಯೋಗಿಸೋದು, ಎರಡೂ ಮಾಡದೆ ಹೋದರೆ ನಾಶ, ಅದು ಹಾಳಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೊಳೆತು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಕೊಳೆತು ಹೋಗೋಷ್ಟು ಹಣ ಅಂದರೆ ಕೊಳೆತು ಹೋಗೋದೇ ನಿಜ ಅಂತ ಅರ್ಥ. ಇದು ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ರಾಯರ ಜೀವನದಿಂದ ನಾವು ಕಲಿಯೋ ಪಾಠ ಭಾರಿ ದೊಡ್ಡದು. ಅವ್ರು ಎಲ್ಲಿ ಬೆಳೆದರು, ಹೇಗೆ ಹುಟ್ಟಿದರು, ಎಷ್ಟು ಸಕಾಲಕ್ಕೆ ಉಪನಯನವಾಯಿತು, ಸಕಾಲಕ್ಕೆ ವಿವಾಹವಾಯಿತು, ವಿದ್ಯಾಭ್ಯಾಸ ನಡೀತಾನೆ ಹೋಯಿತು, ಇದೆಲ್ಲ ಅನುಷ್ಠಾನಕ್ಕೆ ತಂದರೆ ನಮ್ಮ ಜೀವನದಲ್ಲಿ ಹೊಸ ರೀತಿಯಾದ ಒಂದು ಏರ್ಪಾಟು ಮಾಡಲಿಕ್ಕೆ ಸಾಧ್ಯ. ನಾನು ಮರೆತು ಬಿಡ್ತೇವೆ. ಅಷ್ಟೆಲ್ಲ ಮಾಡಿಕೊಂಡ್ರು, ದಾರಿದ್ರ್ಯ ಬಂದಿತ್ತು, ಓದೋದು ನಿಲ್ಲಿಸಲಿಲ್ಲ. ಕುಂಭಕೋಣದಲ್ಲಿ ಸುಧೀಂದ್ರ ಸ್ವಾಮಿಗಳು ಪೀಠಾಧೀಶರು. ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜರಂಥ ದೊಡ್ಡ ದಿವ್ಯಜ್ಞಾನಿಗಳ ಶಿಷ್ಯರು, ಅನುರೂಪರಾದ ಶಿಷ್ಯರು. ಅವರ ವಿಜೇಂದ್ರ ಸ್ವಾಮಿಗಳ ಶಿಷ್ಯರೇ ಸುಧೀಂದ್ರ ಸ್ವಾಮಿಗಳು. ಅವರು ವಿದ್ಯಾಪೀಠವನ್ನು, ವಿಜೇಂದ್ರ ಸ್ವಾಮಿಗಳು ಸ್ಥಾಪನೆ ಮಾಡಿದ ವಿದ್ಯಾಪೀಠವನ್ನು ಮುಂದುವರಿಸ್ತಾ ಇದ್ರು. ಅಲ್ಲಿ ಹೋಗಿ ಸೇರಿಕೊಂಡ್ರು. ಸುಧೀಂದ್ರ ಸ್ವಾಮಿಗಳೇ ಪಾಠ ಹೇಳ್ತಕ್ಕಂಥವ್ರು. ಮಠದಲ್ಲೇ ಬೆಳಗ್ಗಿನಿಂದ ರಾತ್ರಿವರೆಗೂ ಮಠದಲ್ಲಿ ಇರ್ತಿದ್ರು. ಇಡೀ ದಿವಸ ಓದಿದ್ದು ಓದಿದ್ದೇನೆ, ಬೆಳಗ್ಗೆ 4 ಗಂಟೆಗೆ ಓದೋದು ಶುರುವಾಗಿಬಿಟ್ರೆ ರಾತ್ರಿ 12 ಓದಿದ್ದೇ ಓದಿದ್ದೇನೆ. ನಮಗೀಗ ಅರ್ಥ ಆಗಿದೆ ಎಂಥ ಜ್ಞಾನ ಭಂಡಾರ ಅವ್ರಿಗೆ ಅಲ್ಲಿದ್ದಿತ್ತು. ಆ ನಿದರ್ಶನ ಬೇಕು ಅಂದರೆ ಪರಿಮಳಾದಿ ಗ್ರಂಥಗಳಿಗೆ ಯಾರು ಓದಿದ್ರು ಅಂತ ಹೇಳ್ತೇವೆ, ಸಾಕ್ಷ್ಯ ಏನೋ ಸಿಗೋದಿಲ್ಲ ನಮಗೆ. ಸರ್ಟಿಫಿಕೇಟ್ ನೋಡಬೇಕು, ಕಳೆದೋಗಿರ್ತವೆ ಅಥವಾ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಜನ ಸಿಗ್ತಾರೆ. ಆದರೆ ಆ್ಯಕ್ಚುಯಲಿ ಫ್ಯಾಕ್ಟ್ಸ್ ಪರಿಮಳ ತತ್ವ, ಇಷ್ಟು ಗ್ರಂಥ ರಾಯರ ಬರೋದಾಗ ಇಷ್ಟು ರಾಶಿ ಸಿಗುತ್ತೆ ಇವತ್ತಿನ ದಿವಸ. ಇವತ್ತು ಅಂಥ ಗ್ರಂಥ ರಾಶಿ ಬರೋದವ್ರು ಎಷ್ಟು ಓದಿರ್ಬೇಕು ಲೆಕ್ಕ ಹಾಕಿ. ಇವತ್ತು ನೀರು ಜೋರಾಗಿ ಬರುತ್ತೆ ಅಂದರೆ ಟ್ಯಾಂಕಲ್ಲಿ ನೀರು ಎಷ್ಟಿರ್ಬೇಕು ಲೆಕ್ಕ ಹಾಕಿ. ಸ್ಲೋಯಾಗಿ ಬರುತ್ತೆ ಅಲ್ಲಿ ಡೌನ್ ಆಗಿದೆ ಅಂತ. ಇವತ್ತು ಇಲ್ಲಿ ಫೋರ್ಸ್ ನೋಡ್ಕೊಂಡು ನಾವೇ ಟ್ಯಾಂಕ್ ಹಿಡಿದು ನೋಡಬೇಕಾಗಿಲ್ಲ ನೀರಿದೆಯಲ್ಲ ಅಂತೇಳಿ. ನೀರಿನ ಫೋರ್ಸ್ ನೋಡ್ಕೊಂಡ ತಕ್ಷಣ ನೀರು ಎಷ್ಟಿರ್ಬೋದು ಹೇಗೆ ಅರ್ಥ ಆಗುತ್ತೋ. ಆ ಗ್ರಂಥಗಳ ಔಟ್ಲೆಟ್ ಇನ್ಲೆಟ್ ಎಷ್ಟಿರಬೇಕು ಅಂದರೆ ಸುಧೀಂದ್ರ ಸ್ವಾಮಿಗಳು ತಗೊಂಡ ವಿದ್ಯೆ ಅಷ್ಟು ಜೋರಾದ ವಿದ್ಯೆ ಇತ್ತು, ಅಷ್ಟು ದಾರಿದ್ರ್ಯ ಇತ್ತು. ಆ ಸಮಯದಲ್ಲಿ ಅವ್ರು ಮಾಡಿದ್ದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜನ ಇವತ್ತು ಆಯುಷ್ಯವನ್ನು ಹೇಗೆ ಸಾರ್ಥಕ ಮಾಡ್ಕೋಬೇಕು ತೋರಿಸ್ತಾರೆ. ಅವ್ರಿಗೇನು ಸಂಪಾದನೆ ಮಾಡೋದೇನು ಕಷ್ಟ ಇರಲಿಲ್ಲ, ಯಾಕೆಂದರೆ ಅವ್ರಿಗೆ ಅನೇಕ ವಿದ್ಯೆ ಗೊತ್ತಿತ್ತು. ಒಂದು ವಿದ್ಯೆ ಗೊತ್ತಿದ್ದವರೇ ಹೇಗೋ ಪಾರಾಗಿ ಬಿಡ್ತಾರೆ, ಕಳ್ತನ ಸುಳ್ತನ ಹಿಡ್ಕೊಂಡೆ ಬದುಕರು ಸಿಗ್ತಾರೆ. ಅಂಥ ಹೊತ್ತಿನಲ್ಲಿ ಅವ್ರಿಗೆ ವಿದ್ಯೆ ಒಂದಲ್ಲ ಅಂತೆ. ಎಷ್ಟು ಒಳ್ಳೆಯ ಶ್ಲೋಕ ಬರೀತಾರೆ ಇದರಲ್ಲಿ ಮಂಗಳಾಷ್ಟಕದೊಳಗೆ, ಅಪ್ಪಣಾಚಾರ್ಯ ಬರೆದಿತ್ತು. ಯಾರು ರಾಘವೇಂದ್ರ ಸ್ತೋತ್ರ ಯಾರು ಬರೆದಿದ್ದಾರಲ್ಲ ಅವರೇ ಹೇಳ್ತಾರೆ, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನಿಯ ಕವಿತಾ ಸಂಗೀತ ಪಾರಂಗತ. ಇಷ್ಟು ವಿದ್ಯೆ ಇದ್ದವರಿಗೆ ಆಗಿನ ಕಾಲದಲ್ಲಿ ಎಷ್ಟು ಗೌರವ ಇತ್ತು ಗೊತ್ತಾ. ಆದರೆ ಎನ್ಕೇಶ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅಂತ ಸಿಗ್ತಾರೆ ನಮಗೆ ಇಲ್ಲಿ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ಕೆಲಸಕ್ಕೆ ಸೇರಿಬಿಟ್ರೆ ಯಾರು ಕರೆದು ಕೆಲಸ ಕೊಡ್ತಾರೆ, ಯಾವ ಅಂಗಡಿಯಲ್ಲಿ ಬೇಕಲ್ಲಿ ಲೆಕ್ಕ ಬೇರೆ ಕೂಡಿಸ್ಬಿಡ್ತಾರೆ. ಅದು ಕೆಲಸ ಅಂತಾರ, ಸೇರ್ಕೋಬಾರ್ದಾಗ ಅವನು ಇನ್ನು ಮುಂದೆ ಓದಬೇಕು. ಮತ್ತು ಪಿ ಯು ಸಿ ಫಸ್ಟ್ ರ್ಯಾಂಕ್, ಮತ್ತೆ ಅಲ್ಲಿ ಕೆಲಸ ಸೇರಿಕೊಂಡ್ರೆ ಮತ್ತೆ ಆ ಪ್ರಕಾರ ಎಸ್ ಟಿ ಸಿ ಎಫ್ ಡಿ ಸಿನೇ ಮತ್ತೆ ಓದ್ತಾನೆ, ಆಗ ಒಳ್ಳೆ ಮುಂದೆ ಹೋಗಲಿಕ್ಕೆ ಬರುತ್ತೆ. ಅದಕ್ಕೆ ತ್ಯಾಗ ಅಂತ ಕರೀತಾರೆ. ಅವ್ರೇನಾದರೂ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ರೆ ಮುಂದೆ ಓದಕ್ಕಾಗ್ತಿದ್ದಿಲ್ಲ. ಅವ್ರು ಹೇಳಿ ಸುಧೀಂದ್ರ ಸ್ವಾಮಿಗಳಂತವ್ರು ಪಾಠ ಹೇಳ್ಕೊಡ್ತಿದ್ದಾರೆ, ನಾನೀಗ ಅದನ್ನು ಉಪಯೋಗ ಮಾಡೋದು ವಿದ್ಯೆನ ಇನ್ನೂ ಹೆಚ್ಚು ಮಾಡ್ಕೊತಾ ಹೋಗಬೇಕು, ಹೆಚ್ಚು ಮಾಡ್ಕೊತಾ ಹೋಗಬೇಕು ಅಂಥೇಳಿ ಅವರು ದುಡ್ಡು ತಗೊಳಕ್ಕೆ ಹೋಗೋದಿಲ್ಲ. ಎಲ್ಲೂ ಕೂಡ ಪಾಠ ಕೇಳೋದು, ಮನೆಗೆ ಬರೋದು, ಮತ್ತೆ ಪಾಠ ಕೇಳೋದು ಅಷ್ಟೇ. ಆದರೆ ಮನೆಯಲ್ಲಿ ನೋಡಿದರೆ ಏನು ವ್ಯವಸ್ಥೆ ಇಲ್ಲ, ಅನ್ನಕ್ಕೆ ದಾರಿದ್ರ್ಯ. ಇವತ್ತು ನಮಗೆ ಸರ್ಪ್ಲಸ್ ಇದ್ದು ಇನ್ನೂ ಕೂಡ ಪಾಠಕ್ಕೆ ಸಾಧ್ಯ, ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಬೇಕಾಷ್ಟು ಕೆಲಸ ಇರುತ್ತೆ, ಸುಖವಾಗಿ ಪಾಠ ಪ್ರವಚನ ಕೇಳ್ಬೋದು, ಜನಕ್ಕೆ ಇಷ್ಟ ಇರೋದಿಲ್ಲ, ಇನ್ನೂ ಕುಡಿಬೇಕು, ಇನ್ನೂ ದುಡಿಬೇಕು ಅಂತಿರ್ತಾನೆ. ಆದರೆ ತಪ್ಪು ರಾಯರಿಂದ ಕಲಿಬೇಕು ನಾವು. ಈ ಕಾಲದಲ್ಲಿ ಓದೋ ಕಾಲದಲ್ಲಿ ಓದಬೇಕು ಅಷ್ಟೇ ಹೊರತು ಇನ್ನೊಂದು ಕೆಲಸ ಮಾಡಬಾರ್ದು. ನಾಳೆ ಬಡಿ ಪರೀಕ್ಷೆ ಇರುತ್ತೆ ಹುಡುಗನಿಗೆ, ಸಾಯಂಕಾಲ ತರಕಾರಿ ತೊಗೊಂಬಂದು ಕಳಿಸಿಬಿಟ್ರೆ ಅವ್ನು ಫೇರ್ ಮಾರ್ಕ್ಸ್ ಯಾರು ಕೊಡ್ತಾರೆ ಲೆಕ್ಕ ಹಾಕಿ. ತರಕಾರಿ ಯಾರು ಬೇಕಾದ್ರೆ ತರ್ತಾರೆ, ಓದೋದು ಅವನೇ ಓದಬೇಕು, ನೆನಪಿರಬೇಕು. ಆ ಹೊತ್ತಲ್ಲಿ ಅವ್ರಿಗೆ ಕೆಲಸ ಮಾಡೋ ಕೆಲಸ ಕೊಟ್ಟರೆ ಒಬ್ಬ ಹಾಳಾಗಿ ಬಿಡ್ತಾರೆ. ಹೇಗೆ ಓದಲಿಕ್ಕೆ ಅವಕಾಶ ಕೊಡಬೇಕಲ್ಲ, ಸುಧೀಂದ್ರ ಸ್ವಾಮಿಗಳು ಹಾಗೆ ಮಾಡಿದರು, ರಾಯರು ಹಾಗೆ ಉಪಯೋಗ ಮಾಡಿಕೊಂಡ್ರು. ಸಾಮಾನ್ಯವಾಗಿ ಎಲ್ಲ ನಾರ್ಮಲ್ ಇದ್ದಾಗ ಓದೋದೇ ಕಷ್ಟ. 20 ವರ್ಷ ರಾಯರಿಗೆ, ಹೆಂಡತಿ ಚಿಕ್ಕವಳು, ಒಂದು ಚಿಕ್ಕ ಮಗು ಹುಟ್ಟಿದೆ, ಮನೆಯಲ್ಲಿ ದಾರಿದ್ರ್ಯ ಇದೆ, ಮನುಷ್ಯ ಟೆಂಪ್ಟ್ ಆಗ್ತಾರೆ. ತನಗಲ್ದವರು ಹೆಂಡತಿ ಮಕ್ಕಳಿಗೋಸ್ಕರ ದುಡಿತಾರೆ ರಾಯರು, ಅದು ಸಂಪೂರ್ಣ ತ್ಯಾಗ ಮಾಡಿಬಿಟ್ರು. ಯಾವ ಕಾರಣಕ್ಕೂ ಸಂಪಾದನೆ ಇಲ್ಲ, ಪಾಠ ಕೇಳಬೇಕಷ್ಟೇ. ಫಲಿತಾಂಶ ಸ್ವಲ್ಪ ಕಷ್ಟ, ಆಗ ವಾರಾನ್ನ ಮಾಡ್ಕೊಂಡು ಓದೋದು ಕಷ್ಟನೇ, ಬಟ್ ಮುಂದೆ ಪ್ರಯೋಜನ ಎಷ್ಟಿರುತ್ತೆ ನೋಡಿ, ಯೋಚನೆ ಮಾಡಿ ನೋಡೋಣಂತೆ. ವಾರಾನ್ನಕ್ಕಿಂತ ಹೋಪ್ಲೆಸ್ ಇವ್ರದ್ದು. ಯಾಕೆ ಗೊತ್ತಾ, ವಾರಾನ್ನ ಅಂದರೆ ಬೆಳಿಗ್ಗೆ ಒಬ್ಬನೇ ಸಾಯಂಕಾಲ ಮನೆ ಆಗುತ್ತೆ ಗ್ಯಾರಂಟಿ. ಇಲ್ಲಿ ಹಾಗಲ್ಲ, ವಾರಾನ್ನದಲ್ಲಿ ಪ್ರತಿ ದಿವಸರು ಊಟ ಇದ್ದರೆ ಇವರು ವಾರಕ್ಕೊಮ್ಮೆ ಅರ್ಧ ಹೊಟ್ಟೆ ಊಟ ಅಷ್ಟೇ. ಎಷ್ಟು ಕಷ್ಟಪಟ್ಟಿರ್ಬೇಕು ಆ ಕಾಲಕ್ಕೆ, ನಮಗೆ ಈಗ ಅರ್ಥ ಆಗುತ್ತೆ. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರ. ಯಾರಿಗೆ ವಿದ್ಯೆ ಬೇಕು ಅಂತ ಹಠ ಇರುತ್ತೋ ಅವ್ರು ಸುಖ ಎಕ್ಸ್ಪೆಕ್ಟ್ ಮಾಡಿದರೆ ಸಾಧ್ಯ ಇಲ್ಲ ಅಂತ ಹೇಳಿ. ವಿದ್ಯೆಯನ್ನು ಅಪೇಕ್ಷೆ ಪಡ್ತಕ್ಕಂಥ ವ್ಯಕ್ತಿ ಈ ಲಕ್ಸುರಿಸಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಕಂಫರ್ಟ್ ಗೆಡೋದಕ್ಕೆ ಹೋದರೆ ಎಂದೂ ಕೂಡ ಅವನಿಗೆ ಓದು ಬರಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟೆ ಓದಬೇಕು. ಕಷ್ಟಪಟ್ಟ ಓದಿನಲ್ಲಿರೋ ಸ್ವಾರಸ್ಯ ಎಂದೂ ಕೂಡ ಮೈಸೂರು ಪಾಕನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೇಗಿರುತ್ತೆ ಲೆಕ್ಕಾಗಿ. ಮೈಸೂರು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟ, ಅದು ಯಾವ್ದಕ್ಕೆ ಹೇಳ್ತಾರೆ, ಜ್ಯೂಸ ಮೊದಲೇ ಹೇಳಿ ಜ್ಯೂಸೇ ಕೊಡ್ತಿದ್ದೀನಿ ಇದೇ ಕಷ್ಟಪಟ್ಟಿ ಅಂತ ಕೇಳ್ತಾರೆ. ಅದನ್ನು ತಿಂದರೆ ರುಚಿನೇ ಹೊರತು ಅದನ್ನು ಕುಡಿದ್ರೆ ರುಚಿ ಅಲ್ಲ. ಮತ್ತು ವಿದ್ಯೆಯನ್ನು ಕಷ್ಟಪಟ್ಟರೆ ವಿದ್ಯೆ, ಕಷ್ಟಪಟ್ಟ ಸಂಪಾದನೆ ಕಷ್ಟಪಡ್ತಾನೆ ಅದು ವ್ಯಾಲ್ಯೂ ಗೊತ್ತಾಗುತ್ತೆ. ಯಾರೋ ಕೊಟ್ಬಿಡ್ತಾರೆ ಅರ್ಥ ಆಗೋದಿಲ್ಲ, ತಾನು ದುಡಿಬೇಕು ಅರ್ಥ ಆಗಲ್ಲ. ವಿದ್ಯೆ ಓದಬೇಕು ಅರ್ಥ ಆಗಲ್ಲ. ಕಾಪಿ ಹೊಡೆದು ಬರೀ ವಿದ್ಯಾರ್ಥಿಗೆ ಕಷ್ಟಪಟ್ಟು ಓದೋರು ಇವ್ರ ಹಿಮೆ ಗೊತ್ತಾಗೋದಿಲ್ಲ. ಇವತ್ತು ರಾಯರು ಸಂಪೂರ್ಣ ತ್ಯಾಗ ಮಾಡಿದರು. ಫಲಿತಾಂಶ ಏನಾಯಿತು, ಮನೆಯಲ್ಲಿ ದಾರಿದ್ರ್ಯ, ಮಠದಲ್ಲಿ ಊಟ ಇದೆ, ಮಠದಲ್ಲಿ ಬೇಕಾದಷ್ಟು ಇದೆ, ಊಟ ಮಾಡ್ತಿರ್ಲಿಲ್ಲ ಮಠದಲ್ಲಿ, ಸೀದಾ ಮನೆಗೆ ಹೋಗಿಬಿಡೋದು, ತೀರ್ಥ ತಗೊಳ್ಳೋದು ಮನೆಗೆ ಹೋಗಿಬಿಡೋದು, ಪಾಠ ಹೊತ್ತಿ ಮತ್ತೆ ವಾಪಸ್ ಬರೋದು, ಎಂಥ ತ್ಯಾಗ ಇದೆ. ಮನೆಯಲ್ಲಿ ಕೆಲವು ಮನೆಗೆ ಹೋಗ್ತಾರೆ ಊಟದ ಹೊತ್ತಿನಾಗೆ, ಅದಕ್ಕೆ ಗೊತ್ತಾ, ವ್ರತದ ಅಡಿಗೆ ಮನೆಯಲ್ಲಿ ಯಾರು ಒಳ್ಳೆ ಈರುಳ್ಳಿ ಹುಡಿ ಮಾಡ್ಕೊಂಡು ಹೋಗಿಬಿಡ್ತಾರಪ್ಪ ಬೆಟ್ಟ ಜನಗಳು. ರಾಯರು ಅದಕ್ಕೆ ಮನೆಗೆ ಹೋಗ್ತಿದ್ದಿಲ್ಲ, ಹೆಂಡತಿ ಮಕ್ಕಳು ಉಪವಾಸ ಅವ್ರಿಗೆ ಕಂಪನಿ ಕೊಡೋಕೆ ಹೋಗ್ತಿದ್ರೆ ಅಷ್ಟೇ, ಉಪವಾಸದ ಕಂಪನಿಯನ್ನು ಹೊರತು ಆಹಾರ ಇಲ್ಲ. ಎಷ್ಟು ಕಷ್ಟ ಇರಬೇಕು, ಹೆಂಡತಿ ನೆನೆಸ್ಬೇಕು, ಎಂಥ ಹೆಂಡತಿ ಓದೇ ಆಕೆ ಗಲಾಟೆ ಮಾಡಿದ್ರೆ ಎಷ್ಟು ಪ್ರತೀತಿ ಆಗ್ತಿತ್ತು, ಹೆಂಡತಿ ಪ್ರಾಣ ಹೆಂಡತಿ ಆಗಿದ್ದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು, ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಆಶ್ಚರ್ಯನೇ ಆಶ್ಚರ್ಯ. ಅವತ್ತು ದಿವಸ 4 ವರ್ಷ ಒಂದು ಏಕಾಶಿ ಮನುಷ್ಯ ಗೋಳಾಡ್ತಾನೆ, ಚಾತುರ್ಮಾಸ ವ್ರತಕ್ಕೆ ಗೋಳಾಡ್ತಾನೆ, 4 ವರ್ಷ ಆಗಿದ್ದಾರೆ. ಕೊನೆಗೆ ಒಂದು ದಿವಸ ಒಬ್ಬ ಕಳ್ಳ ಬಂದಂತೆ, ಇದ್ದು ಅವ್ರಿಗೆ ಪಾತ್ರೆ ಸಿಕ್ಕರೆ ಪದಾರ್ಥ ಇಲ್ಲ, ಪದಾರ್ಥ ಸಿಕ್ಕರೆ ಪಾತ್ರೆ ಇಲ್ಲ, ಕಷ್ಟಪಟ್ಟು ಅಡುಗೆ ಮಾಡಿದರೆ ಊಟಕ್ಕೆ ತಟ್ಟೆ ಇಲ್ಲ ಎಲೆ ಇಲ್ಲವಂತೆ ಹೇಳ್ತಾರೆ. ಪಾತ್ರೆ ಇಲ್ಲದ್ರಿಂದ ನೆಲ ಬಂಡೆ ಮೇಲೆ ಊಟ ಮಾಡ್ತಿದ್ರಂತ ರಾಯರು, ಬಂಡೆ ಮೇಲೆ ನೆನಪಿಲ್ಲ. ಅವ್ರ ಹೆಸರು ಹೇಳ್ಕೊಂಡ್ರೆ ಮನೆ ಕಟ್ಬಿಡ್ತಾರೆ ಇವತ್ತಿಂದ ಸುಸುಖವಾಗಿ. ಅಂಥದ್ದು ಬಂಡೆ ಮೇಲೆ ಊಟ ಅವತ್ತು. ಇದನ್ನ ತ್ಯಾಗ ಅಂತ ಕರೀತಾನೆ. ವಿದ್ಯೆಗೋಸ್ಕರ ಎಷ್ಟು ತ್ಯಾಗ ಮಾಡಬಹುದು ಅಂಬರಿಗೆ ದೊಡ್ಡ ಸಾಕ್ಷಿ ಇದು. ಟೀಕಾರ್ಯರು ಹಾಗೆ ಮಾಡಿದ್ರು, ಏನೇನು ತಂದೆ ತಾಯಿ ಸಂಪತ್ತು ಆಸ್ತಿ ಪಾಸ್ತಿ ಎಲ್ಲವನ್ನೂ ತ್ಯಾಗ ಮಾಡಿ ಸನ್ಯಾಸಿಗಳಾಗಿ ಬಿಟ್ರಲ್ಲ ಓದಕ್ಕೋಸ್ಕರ, ಎಂಥ ತ್ಯಾಗ ಇದು. ದೈತೀರ್ಥರಂಥ ತ್ಯಾಗ ಮಾಡಿದ್ದಕ್ಕೆ ನ್ಯಾಯ ಸುಧಾ ಬಂತು, ರಾಯರಂಥ ತ್ಯಾಗ ಮಾಡಿದ್ದಕ್ಕೆ ಪರಿಮಳದಂಥ ಗ್ರಂಥ ಬಂತು. ಮತ್ತು ಅವರು ಸುಖವಾಗಿದ್ದರೆ ಯಾರು ಅನ್ನಿಸ್ತಾ ಇದ್ರು ಜನ, ಅವರು ಪಟ್ಟ ಕಷ್ಟ ಎಷ್ಟು ಉಪಯೋಗ ಬರ್ತಾ ಇದೆ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಭಾರಿ ದೊಡ್ಡ ತ್ಯಾಗ ಮಾಡಿದ್ದಾರೆ. ಕೊನೆಗೆ ಒಂದು ದಿವಸ ಕಳ್ಳ ಬಂದಂತೆ ಇದ್ದು ಬದ್ ಪಾತ್ರೆನೇ ಓದ್ಕೊಂಡೋಗ್ಬಿಟ್ಟೆ ರಾಯರು. ಸ್ವಲ್ಪ ಅವತ್ತು ದುಃಖ ಆಯ್ತಂತ ಪಾಪ ಅವರಿಗೆ. ಯಾಕೆ ದುಃಖ ಆಯ್ತು ಗೊತ್ತೇನು, ಕಳ್ಳ ಪಾಪ ಡಿಸಪಾಯಿಂಟ್ ಆಗಿ ಹೋಗ್ಬಿಟ್ಟ ನಮ್ಮ ಮನೆ ಬಂದು ಅಂತ ಹೇಳ್ಬಿಟ್ಟು. ಅವ್ನು ಏನು ಸಿಕ್ಕಿರ್ಲಿಕ್ಕಿಲ್ಲ, ಎಂಥ ಮನೆ ಅಂತ ಬೈಕೊಂಡಿರ್ತಾನೆ ಕಳ್ಳ ಅನ್ಕೊಂಡಿರುತ್ತೆ ಪಾಪ. ಕಳ್ಳಗಿರೋ ಸ್ವಲ್ಪ ಏನಾರು ಮಾಡಿರ್ಬೇಕಾಗಿತ್ತು ನಾವು ಅಂತ. ಅಷ್ಟರ ಮಟ್ಟಿಗೆ ಅನುಕಂಪ ಅವ್ರಿಗೆ, ಅಂತ ಅನುಕಂಪ ಇರೋದಕ್ಕೆ ಫಲ ಕೊಡ್ತಿರೋದು ಜನಗಳಿಗೆ. ರಾಯರು ಜಗನ್ನಾಥಾಸ್ ಹೇಳ್ತಾರೆ, ರಾಘವೇಂದ್ರ ಬಾರೋ ಅಂತ ಕರೆದ, ಕಾರುಣ್ಯ ವಾರಿಧಿಯ ಬಾರೋ ಅಂತ ಕರೀತಾರೆ, ಕರುಣಾಸಾಗರ ಅಂತ ರಾಯರನ್ನು ಕರೆದಿರೋದು. ಆ ಕಳ್ಳರ ಬಗ್ಗೆ ಅನುಕಂಪ ತೋರಿಸ್ತಕ್ಕಂಥ ವ್ಯಕ್ತಿ ಆ ಕಳ್ಳ ಎಂತ ಒಂದಿರಬೇಕು. ಮಠದಲ್ಲಿ ಕಳ್ಳತನ ಕಾಮನ್ನು, ರಾಯರ ಮನೆಗೆ ಕಳ್ಳತನ ಹಾಕ್ಬೇಕಾದ್ರೆ ಅವನೆಂಥ ಪಾಪಿಷ್ಟ ಇರಬೇಕು ದೇವರೇಗೆ. ಅಂತೂ ಜನಗಳು ಅವರ ತಕ್ಕಂತೆ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಮುಂದೆ ಒಂದು ದಿವಸ ಬಂತು ಮಠದಲ್ಲಿ, ಮಠದಾ ಪ್ರಕಾರ ಮಠಕ್ಕೆ ಹೋದ್ರು ಒಂದು ದಿವಸ ತೋರಿಸ್ಕೊಂಡಿದ್ದಿಲ್ಲ, ಅರ್ಥ ಮಾಡ್ಕೋಬೇಕು. ಅವ್ರು ಕಾಫಿ ಕುಡಿದಿರೋದಿಲ್ಲ, ಕಂಡವ್ರು ಒಂದು ಹೇಳ್ತಿರ್ತಾನೆ, ತಲೆನೋವು ಶುರುವಾಗಿದೆ, ಕಾಫಿ ಇಲ್ಲ ಕಾಫಿ ಇಲ್ಲ ಅಂತ ಹೇಳಿ ಯಾರು ಮಾಡಿಕೊಡ್ಬೇಕು ಆ ರೀತಿ ಮಾಡ್ಬಿಡ್ತಾನೆ, ಬಿಡೋದಿಲ್ಲ. ತಲೆನೋವು 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 ಯಾರು ಮಾಡಿ ಕುಡಿದು ಬಿಡ್ತಾನೆ. ಅವ್ರು ಹೇಳ್ಬೋದಾಗಿತ್ತು ಮನೇಲಿ ಏನೂ ಇಲ್ಲ, ಹೆಂಡತಿ ಮಗಳು ಉಪವಾಸ ಇದೆ ಅಂತ ಯಾರು ಕೊಡ್ತಿದ್ರು, ಗುರುಗಳು ಸುತೀಂದ್ರ ಸ್ವಾಮಿಗಳೇ ಕೊಡ್ತಿದ್ರು ಬೇಕಾದಷ್ಟು ಕೊಡ್ತಿದ್ರು ಬೇಕಾದ. ರಾಯರಿಗೆ ಎಷ್ಟು ವಿದ್ಯೆ ಇತ್ತು ಅಂತ ಹೇಳ್ತಾರೆ ಆಗಿನ ಕಾಲಕ್ಕೆ. ಮನೆಯಲ್ಲಿ ಅಷ್ಟು ಕಷ್ಟಪಡ್ತಿದ್ದಾರೆ, ಎಲ್ಲ ವಾಕ್ಯಾರ್ಥ ಒಂದು ಕಡೆಗೆ ತಪ್ತ ಮುದ್ರಾಧಾರಣೆ ಬಗ್ಗೆ ವಿಚಾರ, ಅದರಲ್ಲಿ ರಾಯರು ಗೆದ್ದು ಬಿಡ್ತಾರೆ. ಪ್ರತಿವಾದನ ಸೋಲಿಸ್ಬಿಟ್ಟು ಸೋತ ಪಂಡಿತ ದೊಡ್ಡ 60 ವರ್ಷ ಮೀರಿದಾತ, ಇವರು 20 ವರ್ಷದ ಮಗು ಚಿಕ್ಕ ಹುಡುಗ ಇವರು, ಇವ್ರು ಗೆದ್ದು ಬಿಡ್ತಾರೆ. ಒಂದು ವ್ಯಾಕರಣದ ವಿಚಾರ ಬರುತ್ತೆ, ಯಾರು ಸನ್ಯಾಸಿಗಳ ಜೊತೆಗೆ ಮಾಯಾವಾದ ಸನ್ಯಾಸಿಯ ಜೊತೆಗೆ ವಾದವನ್ನು ಮಾಡ್ತಾರೆ, ಗೆದ್ದು ಬಿಡ್ತಾರೆ ವ್ಯಾಕರಣದ. ಸುಧೀಂದ್ರ ಸ್ವಾಮಿ ಎಷ್ಟು ಖುಷಿಯಾಯಿತು ಗೊತ್ತಾ, ಇವರಿಗೆ ಬಿರುದು ಕೊಡ್ತಾರೆ. ಮಹಾಭಾಷ್ಯ ವೆಂಕಟನಾಥ ಅಂತ ಹೆಸರು ಹೇಳ್ತಾರೆ. ಮಹಾಭಾಷ್ಯ ಮನೆತನದ ಹೆಸರು ವೈಣಿಕ, ವೀಣಾ ವೆಂಕಟಭಟ್ರು ಮನೆತನದಲ್ಲಿ, ಇಲ್ಲಿ ನೋಡಿದರೆ ಮಹಾಭಾಷ್ಯ. ನೀನು ಗಮನಿಸಲಿ ಎಂಥ ಬಿರುದು ರಾಯರಿ ಬಂತು ಅಂದರೆ ಆ ಪ್ರಶಸ್ತಿ ಆಮೇಲೆ ಯಾರಿಗೂ ಬಂದೇ ಇಲ್ಲ, ನೆನಪಿರಬೇಕು. ಆ ಪ್ರಶಸ್ತಿ ರಾಯರಿ ಬಂದರೆ ನೀನು ಯಾರಿಗೂ ಮಹಾಭಾಷ್ಯ ಅಂತ ಬಿರುದು ಬಂದೇ ಇಲ್ಲ, ಅಂಥ ಬಿರುದು ಅವರಿಗೆ ಬರುತ್ತೆ. ಅಂಥವ್ರು ಮನೆಯಲ್ಲಿ ಏನೂ ಇಲ್ಲ, ಸುಧೀರ್ ಸ್ವಾಮಿ ಎಲ್ಲ ಗೊತ್ತು, ವಾಚ್ ಮಾಡ್ತಿದ್ದಾರೆ ಹೇಗೆ ನೋಡ್ತಾರೆ ನೋಡೋಣ ಅಂತ ಹೇಳಿಬಿಟ್ಟು. ಯಾಕೆ ಮುಂದೆ ಅವ್ರಿಗೆ ಯೋಚನೆ ಬೇರೆ ಇದೆ ಅವರಿಗೆ. ಇಷ್ಟೇ ಅಲ್ಲ ಆಯಿತು, ಗುರುಗಳ ಹತ್ರ ಹೋದರು, ಇಂಥ ವಿದ್ವಾಂಸರು ಬಡತನದಲ್ಲಿದ್ದಾರೆ ಅಂತ ಕೇಳಿದರೆ ಎಷ್ಟು ವಿದ್ಯೆಗೋಸ್ಕರ ತ್ಯಾಗ ಮಾಡಿದ್ದಾರೆ ಗೊತ್ತಾಗ. ಇವತ್ತು ನಮ್ಮ ತ್ಯಾಗ ಎಂಥದ್ದು ಗೊತ್ತಾ, ಅವ್ರಿಗೆಲ್ಲ ವಿದ್ಯೆಗೋಸ್ಕರ ತ್ಯಾಗ, ನಮ್ಮದು ವಿದ್ಯೆನೇ ತ್ಯಾಗ. ನಾವು ಇನ್ನೂ ದೊಡ್ಡ ಮಹಾತ್ಯಾಗಿಗಳು ಅಂದ್ರೆ ಹಾಗೆ ಈ ವಿದ್ಯೆ ಹೆಸರು ಕೂಡ ಬರಬಾರದು, ಇದು ಬಿಟ್ಟರೆ ನಮಗೆ ಗೌರವನೇ ಇರೋದಿಲ್ಲ, ಹಾಗಾಗಿ ಬಿಡೋದು. ಕೊನೆಗೆ ಮನೆಗೆ ಗುರುಗಳ ಹತ್ರ ಹೋದ್ರೆ ಅವತ್ತು ಅವ್ರ ಮನೇಲಿ ಹೇಗಿದ್ದೀರಿ ಅಂತ ಕೇಳಲೇ ಇಲ್ಲ. ಅವ್ರು ಕೇಳಿದ್ರೆ ಏನು ಗೊತ್ತಾ, ವೆಂಕಟನಾಥ ನನ್ನ ಕನಸಾಗಿದೆ, ರಾಮದೇವರು ಹೇಳಿದ್ದಾರೆ ನಿಮಗೆ ಸನ್ಯಾಸ, ನಿಮಗೆ ಪೀಠ ಕೊಡ್ತೀವಿ ಅಂತ ಹೇಳಿ. ಇವತ್ತಿಂಥ ಮಾತು ಬರಲಿ ಅಂತ ಎಷ್ಟು ಜನ ಕಾಯ್ತಿದ್ದಾರೆ ಗೊತ್ತೇನು, ಇವತ್ತಿನ ದಿವಸ ಇಂಥ ಮಾತು ಬರಲಿ ಅಂತೇಳಿ ಕೋರ್ಟು ಕಚೇರಿಗೆಲ್ಲ ಹೋಗ್ತಿದ್ದಾರೆ, ನಮಗೆ ಪೀಠ ನಮಗೆ ಪೀಠ ಅಂತೇಳಿ. ರಾಯರು ಒಂದು ಕ್ಷಣ ಏನನ್ಬೋದಾಗಿತ್ತು, ಸದ್ಯ ನಾನು ಮಾಡಿದ ಸೇವೆ ಸಾರ್ಥಕ ಅನ್ಬೋದಾಗಿತ್ತು. ಅವರಂತಾರೆ, ಸ್ವಾಮಿ ನನಗೆ ಬೇಡ ಅಂದ್ಬಿಟ್ಟದ್ದು, ಇಮ್ಮಿಡಿಯೇಟ್ ಆಗಿ ಹೇಳಿದ ಮಾತು ಬೇಡ. ಅದೇ ಶಾಸ್ತ್ರ, ಅರ್ಹತೆ ಬೇಡ ಅಂದರೆ ಅರ್ಹತೆ ಇದೆ ಅಂತ ಅರ್ಥ, ಬೇಕು ಅಂದರೆ ಅರ್ಹತೆ ಇಲ್ಲ ಅಂತ ಅರ್ಥ. ಇದು ಟೆಸ್ಟ್, ಅದು ಒಂದು ಬೇಕು ಅನ್ನೋನಿಗೆ ಆಸೆ ಇರ್ತದೆ, ಬೇಡ ಅನ್ನೋರಿಗೆ ಜ್ಞಾನ ಇರ್ತದೆ, ನೆನಪಿರಬೇಕು. ಬೇಡ ಅಂದರೆ ತಿಳುವಳಿಕೆ ಇದ್ದವನು ಬೇಡ ಅಂತಾನೆ. ಮಾ ಫಲೇಶು ಕದಾಚನ, ಭಗವಂತ ಹೇಳ್ತಾನೆ ಬೇಕು ಅನ್ನೋ ಸಣ್ಣ ಕೂಸು ಮಾಡ್ತದೆ, ಬೇಡ ಅನ್ನೋದಕ್ಕೆ ತಿಳುವಳಿಕೆ ಬೇಕು ಅಂತ ಹೇಳ್ತಾರೆ. ಬೇಡ ಅನ್ಬೇಕಾದ್ರೆ ಜ್ಞಾನಿಗಳ ಲಕ್ಷಣ, ಬೇಕು ಅನ್ನೋ ಚಿಕ್ಕ ಚಿಕ್ಕ ಮಕ್ಕಳು ಶುರು ಮಾಡೋದೇ ಶುರು, ನನಗೆ ಬೇಕು ನನಗೆ ಬೇಕು ಅಂತ ನಾನು ಪ್ರಶ್ನೆ. ನಾವು ಬೇಕು ಅನ್ನೋರಾಗೋದಾದರೆ ಜ್ಞಾನ ಬಂದಿಲ್ಲ ಅಂತಾನೆ ಅರ್ಥ. ಬೇಡ ಅಂದು ಜ್ಞಾನ ತೋರಿಸ್ಬೇಕೆ ಹೊರತು ಬೇಕು ಅಂದ ಜ್ಞಾನ ತೋರಿಸಬಾರ್ದು. ಭಗವದ್ಗೀತೆಯ ಒಟ್ಟು ಸಂದೇಶನೇ ಕರ್ಮಣ್ಯೇ ವಾಚಿಕಾರಸ್ಥೆ ಮಾ ಫಲೇಶು ಕದಾಚ. ಇದು ಅರ್ಥ ಮಾಡಿ ದೊಡ್ಡವರು ಊಟ ಕೂತಿರ್ತಾರೆ, ಬಳಸಕೋರ ಬೇಡ ಅಂತಾರೆ, ಚಿಕ್ಕ ಮಗು ನನಗಾಕಿ ಅಂತಿರ್ತಾರೆ, ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ. ಅನ್ನದಲ್ಲೇ ಅರ್ಥಾಸ, ಮಗು ಆಸೆ ಪಡುತ್ತೆ, ದೊಡ್ಡವರ ಆಸೆ ಇದ್ರೂ ತೋರಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಇರೋದಿಲ್ಲ ಅದು ಹಂತಗಳವೆಲ್ಲ ಕೂಡ. ಇತರ ಆಯುರ ಜೀವನ ಭಾರಿ ದೊಡ್ಡದು, ನನಗೆ ಬೇಡ ಅಂದ್ರೆ ಅಂತ ಯಾತಕ್ಕೆ ಅಂತ ಕೇಳಿದ್ದಾರೆ. ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಹೇಗೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕು ರಾಯರು ತೋರಿಸ್ತಾರೆ. ನನಗೆ ಅರ್ಹತೆ ಇಲ್ಲ ಅಂತ, ನನಗೆ ಅರ್ಹತೆ ಇಲ್ಲ, ಇಷ್ಟು ಓದಿದ್ದಾರೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಏನು ಓದಿನ ಹೆಸರಿಲ್ಲದೆ ಇದ್ದವರೇ ನನ್ನಷ್ಟು ಅರ್ಹನೇ ಇಲ್ಲ ಅಂತ ಭಾವಿಸ್ತಕ್ಕಂಥ ಕಾಲ ಇದೆ. ನಾನೇ ನಂಬರ್ 1 ಕ್ಯಾಂಡಿಡೇಟ್ ಅನ್ನೋ ಕಾಲ ಬಂದು ಹೋಗಿದೆ, ಅರ್ಹತೆ ಇಲ್ಲ. ಆಗ ಇಂದ್ರ ಸ್ವಾಮಿ ಸುಧೀಂದ್ರ ಹೇಳ್ತಾರಂತೆ, ಆ ಮಾತು ನೆನಪಿಟ್ಕೊಂಡಿರ್ಬೇಕು ನಾವು, ನಿಮ್ಮಲ್ಲಿ 4 ಗುಣ ಇದೆ ಸನ್ಯಾಸ ತಗೊಳ್ಳಿ ಅಂತ ಹೇಳ್ತಾರೆ. ಸನ್ಯಾಸ ತಗೋಬೇಕಾದ್ರೆ 4 ಗುಣ ಇರಬೇಕು. ಇವತ್ತು ಇಂಜಿನಿಯರ್ ಮಾಡಬೇಕಾದ್ರೆ ಇಂಜಿನಿಯರಿಂಗ್ ಓದಿರಬೇಕು, ಡಾಕ್ಟರ್ ಆಗಬೇಕಾದ್ರೆ ಮೆಡಿಕಲ್ ಓದಿರಬೇಕು, ಸನ್ಯಾಸಿಗಳಾಗಬೇಕಾದ್ರೆ 4 ಗುಣ ಬೇಕಂತ. ಶಾಂತಿಹಿ ದಾಂತಿಹಿ ಧೀರತಾ ಉದಾರತಾ ಚ. ಶಾಂತಿ, ಶಾಂತಿ ಅಂದರೆ ಭಗವನ್ ನಿಷ್ಠೆ ಇರಬೇಕು. ಅದು ದೇವರ ದೃಷ್ಟಿ, ದೇವರ ಪೂಜೆ ಕೂಡ ಕಮರ್ಷಿಯಲ್ ಆಗ್ತಾ ಇದೆ ಗೊತ್ತಾ. ಇವತ್ತು ದೇವ್ರ ಪೂಜೆ ಮಾಡಿದ್ರೆ ಯಾರು ದುಡ್ಡು ಕೊಡ್ಲಿಲ್ಲ, ಛೇ ದೇವ್ರ ಪೂಜೆ ಮಾಡಿದ್ದು ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ದುಡ್ಡು ಬಂದ್ರೆ ಸಾರ್ಥಕ ಅಂತ ತಿಳ್ಕೊ, ದೇವ್ರ ಪೂಜೆಗೂ ದುಡ್ಡಿಗೆ ಸಂಬಂಧನೇ ಇಲ್ಲ. ಶಾಸ್ತ್ರ ಹೇಳ್ತದೆ ದೇವ್ರ ಪೂಜೆ ಮಾಡಿ ಏನಂತ ಬಂತಂತ ಕೇಳೋದಕ್ಕೆ ಹೋಗಬೇಡಿ. ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇಹೆ. ದೇವ್ರ ಪೂಜೆ ಮಾಡಿದ್ವಲ್ಲ ಅನ್ಕೋಬೇಕಂತ ಎಷ್ಟು ಜನ ಪುಣ್ಯನೋ ಇವತ್ತು ದೇವ್ರ ಪೂಜೆ ಮಾಡೋ ಯೋಗ ನಮಗೆ ಬಂತು. ಅದನ್ನು ದೇವ್ರ ಪೂಜೆ ಮಾಡಿದ್ದಕ್ಕೆ ಏನು ಬಂತು ಅಲ್ಲ, ಏನು ಮಾಡಿದ್ದು ದೇವ್ರ ಪೂಜೆ ಮಾಡೋ ಯೋಗ ಬಂತು ಅಂತ ಯೋಚನೆ ಮಾಡಬೇಕಂತ. ಅದು ಜ್ಞಾನಿಗಳ ಲಕ್ಷಣ. ಅಂತ ಹೊತ್ತಿನಲ್ಲಿ ರಾಯರು ಹೇಳ್ತಾರೆ ನಮ್ಮ ಸಿದ್ಧಿ ಬೇಕು ಅಂತ ಹೇಳ್ತಾರೆ. ಶಾಂತಿ ಇರಬೇಕು ಭಗವಂತನಲ್ಲಿ, ಏಕಾಗ್ರತೆ ಇದು ಭಕ್ತಿ ಇರಬೇಕು, ಅನನ್ಯ ಅಸ್ತಿಂತಯಂತೋ ಮಾಂ ಹೇಳ್ತೇವಲ್ಲ ಅದು ನಿಷ್ಠೆ ಇದೆ ಮೊದಲು ನಂಬರ್ ಒನ್. ಅದು ದಾಂತಿ ಇಂದ್ರಿಯ ನಿಗ್ರಹ ಇರಬೇಕು, ಶಾಂತಿ ದಾಂತಿ ಧೀರತ ಧೈರ್ಯ ಇರಬೇಕು. ಇಲ್ಲದವರು ಸಾಧನೆ ಮಾಡೋಕ್ಕಾಗೋದಿಲ್ಲ ಮನುಷ್ಯನಿಗೆ. ಮತ್ತು ಯಾಕೆ ಬಿ ಪಿ ಜಾಸ್ತಿ ಆಗ್ತದೆ ಜನಗಳಿಗೆ ಗೊತ್ತಾ, ಧೈರ್ಯ ಕಳ್ಕೊಂಡ್ಬಿಡ್ತಾರೆ ಜನ, ತಕ್ಷಣ ಟೆನ್ಷನ್ ಶುರುವಾಗುತ್ತೆ. ಧೈರ್ಯ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಈ ಭಾವನೆ ಇರಬೇಕು ಇರಬೇಕು. ದೇವರು ಮಾಡಿಸೋನು ನಾವೇ, ನಮಗೆ ಯಾಕೆ ಯೋಚನೆ? ಆ ಭಾವನೆ ಇದ್ದರೆ ಧೈರ್ಯ ಬಂದ್ಬಿಡುತ್ತೆ. ನಾವು ಮಾಡ್ತೀವಿ ಅಂದರೆ ಧೈರ್ಯ ಹೋಗುತ್ತೆ, ದೇವರು ಮಾಡಿಸ್ತಾನೆ ಅಂದರೆ ಧೈರ್ಯ ಬರುತ್ತೆ ನಮಗೆ. ಅದಕ್ಕೆ ಧೈರ್ಯ ರಾಯರ ಸ್ತೋತ್ರದಲ್ಲಿ ಎದ್ದು ಕಾಣೋ ಅಂಶ. ಸುಖಧೈರ್ಯಶಾಲಿ ಅಂತ ಕರೀತಾರೆ, ಸುಖ ಧೈರ್ಯಶಾಲಿ, ಧೈರ್ಯ ಇದೆ ನಿಮಗೆ. ಇನ್ನೊಂದು ಗುಣ ಇದೆ, ಉದಾರತಾಚ, ಔದಾರ್ಯ ಇದೆ. ಯಾರಿಗೆ ಇನ್ನೊಬ್ಬರಿಗೆ ಕೊಡೋ ಭಾವನೆ ಇರುತ್ತೆ ಅವ್ರು ಪೀಠಾಧೀಶರಾಗಬೇಕು. ಇನ್ನೊಬ್ಬರು ನಮಗೆ ಕೊಡಲಿ ಅಲ್ಲ, ನಾವು ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಭಾವನೆ ನಿಮಗೆ ಅದಿದೆ. ನಾಲ್ಕು ಗುಣ ಇದೆ. ಐದನೇದೊಂದಿದೆ, ಯಾವುದು ಗೊತ್ತಾ? ಕೇತು ಸ್ತಾಸಾಂ ಮತ್ಪ್ರಸಾದೋ ಗರೀಯಾನ್. ನಮ್ಮ ಅನುಗ್ರಹ ಇದೆ, ಸನ್ಯಾಸ ತಗೊಳ್ಳಿ ಅಂದ್ರೆ ಒಪ್ಪೋದಿಲ್ಲ. ಅವ್ರು ಹೇಳ್ತಾರ ಒಂದು ಮಾತನ್ನ, ಸ್ವಾಮಿ ಅದು ಪ್ರಶ್ನೆ ಅಲ್ಲ, ನನ್ನ ಪ್ರಶ್ನೆನೇ ಬೇರೆ ಅಂತ ಹೇಳ್ತಾರೆ. ಏನು ಅಂದರೆ, ಬಾಲ ಭಾರ್ಯ ಬಾಲಕೋ ನೋಪನೀತಃ ಬಾಲಶ್ಚಾಹಂ ನಾಶ್ರಮೇ ಮೇಷ್ಟಿ ವಾಂಛ. ಪರ್ದಿಟ್ಕೋಬೇಕು, ಸುವರ್ಣಾಕ್ಷರದ ಮಾತುಗಳಿವೆಲ್ಲ ಕೂಡ. ಮನೆ ಬಗ್ಗೆ ಇಂಡಿಫರೆಂಟ್ ಆಗಿರ್ತಾರಲ್ಲ ಅವ್ರಿಗೆ, ಶ್ಲೋಕ ಓದಿಬಿಟ್ರೆ ಮನೆ ಸರಿ ಹೋಗ್ಬಿಡುತ್ತಾವೆ. ಬಾಲ ಭಾರ್ಯ ಹೆಂಡತಿ ಚಿಕ್ಕವಳು ಜವಾಬ್ದಾರಿ ನನಗಿದೆ ಅಂತ ಹೇಳ್ತಾರೆ. ಬಾಲಕೋ ನೋಪನೀತಃ, ಮಗನ ಉಪನಯನ ಮಾಡಿಲ್ಲ, ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ. ಬಾಲಶ್ಚಾಹಂ, ನಾನು ಚಿಕ್ಕವನು, ನನ್ನ ಸನ್ಯಾಸಿ ಬಗ್ಗೆ ನನಗೆ ನಾಶ್ರಮೇ ಮೇಸ್ತಿ ವಾಂಛ ನನಗಿಲ್ಲ. ಈ ನಾಲ್ಕು ಮಾತು ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಬದಲಾಗಿಬಿಡ್ತಾನೆ. ರಾಯರ ಮಾತಿನಲ್ಲಿ ಎಷ್ಟು ಅರ್ಥ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಹೇಳಲ್ಲ ಕೇಳೋದು ತಿಳ್ಕೊಂಡ್ಬಿಟ್ಟಿರ್ತಾನೆ. ರೆಸ್ಪಾನ್ಸಿಬಿಲಿಟಿ ಎಷ್ಟಿರಬೇಕು ಮನುಷ್ಯನಿಗೆ ತೋರಿಸ್ತಾರೆ ರಾಯರು. ಹೆಂಡತಿ ಚಿಕ್ಕವಳು, ನಾನು ಚಿಕ್ಕವನು, ಮಗನ ಉಪನಯನ ಮಾಡಿಲ್ಲ, ಸನ್ಯಾಸ ಉದ್ಧಾರ ಆಗಬೇಕಾದ್ರೆ ಸನ್ಯಾಸ ತಗೊಳ್ಳೇಬೇಕು ಅಂತ ನನಗೇನು ಅನಿಸಿಲ್ಲ ಅಂತ ಹೇಳಿಬಿಡ್ತಾನೆ. ಸನ್ಯಾಸ ತಗೊಂಡ್ರೆ ಉದ್ಧಾರ ಅಂತೇನೂ ಅಲ್ಲ, ಹಾಗೆ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಭಾಗವತದ ಮಾತು ಅದೆಲ್ಲ ಕೂಡ. ಜಿತೇಂದ್ರಿಯಸ್ಯ ಆತ್ಮರತೇರ್ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಯಾರಿಗೆ ಒಳ್ಳೆ ತತ್ವಜ್ಞಾನ ಇದೆ ಅವ್ರು ಸನ್ಯಾಸಿಗಳಾಗದೇನೂ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುತ್ತೆ ಅಂತ ಶಾಸ್ತ್ರ ಹೇಳಿತು. ಮತ್ತೆ ನನಗ್ಯಾಕೆ ಬೇಕು ಸನ್ಯಾಸನ? ಬೇಕಿಲ್ಲ. ಇನ್ನೂ ನೀವು ಒತ್ತಾಯ ಮಾಡೋದಾದರೆ, ನಿರ್ಬಂಧಷ್ಟೇ ನಿರ್ಗಮಿಷ್ಯಾಮಿ ನೂನಂ, ನಾನು ಮಠ ಬಿಟ್ಟು ಓಡೋಗ್ಬಿಡ್ತೇನೆ ಹೊರತು ಇಲ್ಲಿರೋದಿಲ್ಲ ಅಂತ ಹೇಳಿ ಇಂಥ ಮಾತು ಹೇಳಿದ್ದಕ್ಕೆ ರಾಯ್ ಭಾರಿ ಖುಷಿಯಾಯಿತು ಸುರೇಂದ್ರ ಸ್ವಾಮಿಗಳಿಗೆ. ಯಾತಕ್ಕೆ ಗೊತ್ತಾ? ನಾನು ಕರತಟ್ಟ ಸನ್ಯಾಸ ತಗೊಳ್ಳೋದು ಬೇಜಾರಾಗಲಿಲ್ಲ ಅವರಿಗೆ. ಯಾತಕ್ಕೆ ಖುಷಿಯಾಯಿತು ಅಂದರೆ, ಇವರು ಸಂಸಾರಿಗಳು, ಮನೆಯ ಬಗ್ಗೆ ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾರೆ, ಇಂಥವ್ರಿಗೆ ಸನ್ಯಾಸ ಕೊಟ್ಟರೆ ನಾಳೆ ಮಠದ ಬಗ್ಗೆ ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾರೆ. ಇವತ್ತು ಓಕೆ ಅಂತ ಬಂದುಬಿಟ್ಟಿದ್ರೆ ನಾಳೆ ಓಕೆ ಅಂತ ಮಠ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಗೊತ್ತಾಯ್ತಾ? ಬೆಟರ್ ಆಫರ್, ಅದಕ್ಕೆ ಬಾಂಡ್ ತೊಗೊಂಡ್ಬಿಡ್ತಾರೆ ಎಷ್ಟೋ ಕಂಪ್ನಿಯೊಳಗೆ, ಅಲ್ಲಿ ಬಿಡೋದಿಲ್ಲ ನೋಡಿರಿ, ಅಲ್ಲಿ ಹೋಗೋದು ಕಷ್ಟ ಆಗುತ್ತೆ ಅಂತೇಳಿ. ಆದರೆ ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಒಂದು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ರಿಲೀವ್ ಆಗಿ ಹೋಗಬೇಕು. ರಿಲೀವ್ ಆಗಿ ಹೋದರೆ ಮಾತ್ರ ಅಲ್ಲಿ ಡ್ಯೂಟಿ ರಿಪೋರ್ಟ್ ತೊಗೊಂಡು ಡ್ಯೂಟಿ ರಿಪೋರ್ಟ್ ತೊಗೊಳ್ಳೋದಿಲ್ಲ. ಅದಕ್ಕೆ ಗೃಹಸ್ಥಾಶ್ರಮದ ರಿಲೀವ್ ಆಗಿ ಹೋದ್ಮೇಲೆ ಮಾತ್ರ ಸನ್ಯಾಸಕ್ಕೆ ಹೋಗಬೇಕು. ರಿಲೀವ್ ಆಗೋ ಪೊಸಿಷನ್ ಇಲ್ಲ ಈಗ, ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟರು. ಗೌರ್ಮೆಂಟ್ ಮೆಥಡ್, ಅದು ರಿಲೀವ್ ಆಗಬೇಕಂತ. ಇವತ್ತು ಗುಡ್ ಬೈ ಹೇಳಬಾರ್ದು, ರಿಲೀವ್ ಆಗೋ ಬೇರೆ, ಗುಡ್ ಬೈ ಹೇಳೋದು ಬೇರೆ. ಗುಡ್ ಬೈ ಹೇಳೋದು ರಿಸೈನ್ ಮಾಡಿದೆ, ರಿಸೈನ್ ಮಾಡಿಬಿಟ್ರೆ ಅಲ್ಲ, ರಿಲೀವ್ ಆಗಿ ಹೋದ್ರೆ ಅದು ಅಥೆಂಟಿಕ್ ಆಗಿರೋ ಅಡ್ಮಿಷನ್ ಅದು. ಅದಕ್ಕೆ ನಾನು ಇವತ್ತು ಆಚಾರ್ಯರ ಮಾತಾವೆಲ್ಲ, ಸರ್ವೇಶಾಂ ಅಭಯಂ ದತ್ವ ವಿರಕ್ತ ಪ್ರವ್ರಜೇ ಥರಿಂ ಧ್ಯಾಯನ್. ಸನ್ಯಾಸ ತಗೋತೀನಿ ಗುಟ್ಟುಗುಟ್ಟ ತಗೋಬಾರ್ದಂತೆ ಘೋಷಣೆ ಮಾಡಬೇಕಂತ ಫಸ್ಟು. ತಂದೆ ತಾಯಿ ಬಂಧು ಬಳಗ ಹೆಂಡತಿ ಎಲ್ಲರಿಗೂ ಹೇಳಿ ಅವ್ರ ವ್ಯವಸ್ಥೆ ಕಲ್ಪನೆ ಮಾಡಿ ಸನ್ಯಾಸ ತಗೋಬೇಕೆ ಹೊರತು, ಇವತ್ತು ಓವರ್ ನೈಟ್ ಸನ್ಯಾಸ ತೊಗೊಂಡ್ಬಿಟ್ಟಿರ್ತಾರೆ. ಅದು ಎಸ್ಕೇಪಿಸಮ್ ಅಂತಾರೆ, ಅದಕ್ಕೆ ಮನೆ ನಡೆಸ್ಲಿಕ್ಕಾಗದೇನೋ ಸನ್ಯಾಸ ತೊಗೊಂಡ್ಬಿಟ್ಟ ಅಂತ ಅರ್ಥ. ಯಾವುದೋ ಮತಾಚಾರದ ಕಥೆ ಹೇಳ್ತಾರೆ, ಹೆಂಡತಿ ಯಾರೋ ಹೇಳಿದ್ರೆ, ಹೆಂಡತಿ ಹೇಳಿದ್ರಂತವ್ರು, ಇವತ್ತು ಯಾರೋ ಅತಿಥಿಗಳು ಬರ್ತಾರೆ ಇಂಥ ಅಡುಗೆ ಮಾಡು ಅಂತ ಹೇಳಿದ್ರಂತೆ. ಅತಿಥಿಗಳು ಬರ್ತಾರೆ, ಮನೆ ಬಂದು ನೋಡ್ತಾರೆ ಅಡುಗೆ ಮಾಡಿರೋದ್ರೆ ಹೆಂಡತಿ, ನಾನಾಗೆಲ್ಲ ಮಾಡಲ್ಲ ಅಂದ್ಬಿಟ್ಟಿರತ್ತೆ, ತುಂಬ ಬೇಜಾರಾಗೋದು, ಸನ್ಯಾಸ ತೊಗೊಂಡ್ಬಿಟ್ಟಿರತ್ತೆ. ಅದು ಹೆಂಡತಿನ ಕಂಟ್ರೋಲ್ ಮಾಡೋಕ್ಕಾದ್ರೆ ಸನ್ಯಾಸ ತೊಗೊಂಡವ್ರ ಕಥೆ ಇರುತ್ತೆ, ಗೊತ್ತಾಯ್ತಾ? ಯಾ ಹೆಸರು ಹೇಳೋದ್ರಲ್ಲಿ ಹೇಳಿದ್ರೆ ಗಾಬರಿ ಆಗಿಬಿಡ್ತೀರಿ ಅಂತ ಆಚಾರ್ಯವರೆಲ್ಲ ಕೂಡ. ಅಂದರೆ ಹೆಂಡತಿನ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ರೆ ಸಮಾಜ ಏನು ಕಂಟ್ರೋಲ್ ಮಾಡ್ತಾರೆ? ಆಮೇಲೆ ಲೆಕ್ಕ ಹಾಕಿ ಮಾಡೋಕ್ಕಾಗಲ್ಲ, ಬೇಕಾ ನೀವು ಮಾಡಿಕೊಳ್ಳಿ ಅಂದ್ಬಿಡ್ಲತ್ತೆ, ಮುಗಿದೋಯ್ತು. ಡೆಸ್ಪರೇಟಾಗಿ ಸನ್ಯಾಸ ತೊಗೊಂಡು ಕೇಸ್ ಅದು. ಹಾಗಾಗಬಾರ್ದು. ಸರ್ವೇಶಾಮ್ ಅಭಯಂ ದತ್ವ, ಮಧ್ವಾಚಾರ್ಯ ಏನು ಹೇಳಿದ್ರು ಕೂಡ ಫೈನಲ್. ಅದಕ್ಕೆ ಅವನ ಲೋಕ ಗುರುಗಳು ಅಂತ ಕರೆಯೋದು. ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ ಪಾಂಸವೋ ಅಸ್ಮಾನ್ ಕೂನಂತು. ಅವ್ರು ಹೇಳ್ತಾರೆ ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕಂತ. ಬಟ್ ಅಭಯ ಅಂತ ಹೇಳಿದರೆ ಹೀಗಲ್ಲ, ಕನ್ವಿನ್ಸ್ ಮಾಡಬೇಕು, ಅವಾಗ ಸನ್ಯಾಸ ತಗೋಬೇಕು. ಅವ್ರು ಹೇಳ್ತಾರೆ ನನಗೆ ಜವಾಬ್ದಾರಿ ಇದೆ, ತಗೊಳ್ಳೋದಿಲ್ಲ. ಆಗ ಅವ್ರು ಹೇಳ್ತಾರೆ ಒಂದು ಮಾತು ಹೇಳ್ತೇನೆ ವೆಂಕಟಭಟ್ಟರೇ, ನಿಮ್ಮ ಹೆಂಡತಿ ವಿಚಾರ ನಾವು ಮಾತಾಡೋದಿಲ್ಲ, ನಿಮಗೆ ಸೇರಿದ ವಿಚಾರ. ಮಗನ ಉಪನಯನ ಆಗಿಲ್ಲ ಅಂತಲ್ಲ, ನಾವು ಉಪನಯನ ಮಾಡಿಸ್ತೇವೆ ಮಠದಲ್ಲಿ, ನಾವು ಮಾಡಿಸ್ತೇವೆ ಆಯ್ತಾ. ಗುರುಗಳ ಉಪನಯನ ಭಾರಿ ಶ್ರೇಷ್ಠ. ಇನ್ನೇನು ಹೇಳಿದ್ರಿ ನೀವೀಗ? ನನಗೆ ಸನ್ಯಾಸಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ನಾನು ಒಪ್ತೇನೆ. ನಿಮಗೆ ಇಷ್ಟ ಇಲ್ಲ, ಯಾಕೆಂದರೆ ಸನ್ಯಾಸ ಹಾಗೆ ಸಾಧನೆ ಮಾಡ್ಕೊಳ್ಳೋಕೆ ಬರುತ್ತೆ, ಆದರೆ ಜನರ್ಗತಿಯನ್ನಾಗಬೇಕು, ಘೋಷಣೆ ಮಾಡಿ ಅಂತ ಹೇಳ್ತಾರೆ. ನೀವು ಸನ್ಯಾಸ ತೊಗೊಳ್ಳೋಕೆ ಹೋದರೆ ಜನರ್ಗತಿಯನ್ನಾಗುತ್ತೆ. ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್, ನಾನು ಡ್ರೈವ್ ಮಾಡೋದು ನಾನು ಕುತ್ಕೊಂಡ್ಬಿಟ್ರೆ ಅವ್ರಿಗೇನು ಅಷ್ಟಿಲ್ಲ, ಎಷ್ಟು ಜನ ಪ್ಯಾಸೆಂಜರ್ ಸೈಡ್ ಅಪ್ ಆಗ್ತಾರೆ ಲೆಕ್ಕ ಹಾಕಿ ನೋಡೋಣಂತೆ. ಒಬ್ಬ ಡ್ರೈವರ್ ಕುಡಿದೆ ಹೋದರೆ ವೆಹಿಕಲ್ ಸ್ಟಾಪ್ ಆಗಿಬಿಡುತ್ತೆ. ನಿಮ್ಮಂಥವ್ರು ಸ್ವಾಮಿಗಳಾಗದೆ ಹೋದರೆ ಸಮಾಜ ಮುಂದೆ ಹೋಗೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಿಮಗೋಸ್ಕರ ಸನ್ಯಾಸ ಅಂತ ಹೇಳೋದಿಲ್ಲ, ಸಮಾಜಕ್ಕೋಸ್ಕರ ಲೋಕಕ್ಕೋಸ್ಕರ ಸನ್ಯಾಸ ತಗೋಬೇಕು ಅಂತ ಹೇಳಿದ್ರು. ಇದಿಷ್ಟು ನನ್ನ ಮಾತುಗಳಲ್ಲ, ರಾಮದೇವರು ಹೇಳಿದ್ದೇನೆ ಅಷ್ಟೇನೆ. ಯೋಚನೆ ಮಾಡಿ ಅಂತ ಹೇಳಿಬಿಟ್ರಂತೆ, ಒತ್ತಾಯ ಮಾಡೋದಿಲ್ಲ, ಯೋಚನೆ ಮಾಡಿ ಅಂತ ಹೇಳಿಬಿಟ್ರೆ. ಅವ್ರಿಗೆ ಗೊತ್ತು, ದೇವ್ರು ಹೇಳಿದ್ಮೇಲೆ ನಡೆಸೇ ನಡೆಸ್ತಾರೆ ಅಂತ ಗೊತ್ತವ್ರು. ಮನೆಗೆ ಹೋಗ್ತಾರೆ, ಭಾಳ ಯೋಚನೆ ಮಾಡ್ತಾ ಕೂಡ್ತಾರೆ. ಗುರುಗಳ ಮಾತು ತೆಗೆದಾಕ್ಲಿಕ್ಕೆ ಬರೋದಿಲ್ಲ. ಇವತ್ತು ಅದನ್ನು ಕಷ್ಟ ತೆಗೆದಾಕ್ಬಿಡ್ತಾರೆ ಯೋಚನೆ. ಗುರುಗಳ ಮಾತು ಓಕೆ, ಗೆಟ್ ಔಟ್ ಅಂದರೆ ಮುಗಿದೋಯ್ತು, ಹಿಂದೆ ಹಾಗಿರಲಿಲ್ಲ. ಅಂಥ ಒಂದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವ, ನಾಲ್ಕು ಮಂತ್ರಗಳವೆಲ್ಲ ಕೂಡ ಗುರುಗಳು ತಿಳಿದವರು, ಅವ್ರ ಮಾತನ್ನು ಕೇಳಬೇಕು ನಾನು. ಆದರೆ ಜವಾಬ್ದಾರಿ ಇದೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ನಿದ್ರೆ ಬರ್ತಾ ಇಲ್ಲ, ಬೆಳಗಾಗ್ತಾ ಬಂತು. ಆಗ ಸಾಕ್ಷಾತ್ ಸರಸ್ವತಿ ದೇವಿ ಕಾಣ್ತಾರೆ ಅವರಿಗೆ, ವಿದ್ಯಾಲಕ್ಷ್ಮಿ ಅಂತ ಕರೆದಿ. ಎಂಥ ಭಾಗ್ಯ ಇರಬೇಕು. ನಾವು ಒಂದು ಎರಡು ಮಾತು ಅಕ್ಷರ ಅರ್ಥ ಆದರೆ ಖುಷಿಯಾಗಿಬಿಡುತ್ತೆ ನಮಗೆ. ಯಾರನ್ನು ನಾವು ಚತುರವದನನ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ವ್ರತತೆಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ, ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀಮದ್ವದನ ಸದನದಲ್ಲಿ ಅಂತ ಬೇಡ್ತೇವೆ. ಅವತಿ ಯದನುಭಾವ ದೇಡ ಮುಖೋಪಿ ವಾಗ್ಭಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಟೀಕಾರಾಯರ ಮಾತು ನ್ಯಾಯಸುಧೆಯೊಳಗೆ ಅಂತ ಸರಸ್ವತಿ ಕಣ್ಣಿಗೆ ಕಂಡಾಗ ಎಷ್ಟು ಆಶ್ಚರ್ಯ ಆಗಿರಬೇಕು. ಬರೀ ಬೆಳಕಲ್ಲ ಸರಸ್ವತಿ ದೇವಿ, ಬೆಳಕಿನ ಅಭಿಮಾನಿ ದೇವತೆ ಅವರು. ವಿದ್ಯುನ್ನಾಮಕ್ಕೆ ವಿಧಿಜಾತಿ ಅಂತ ಕರೀತಾರೆ. ಯಾವ ಕರೆಂಟು ಅವ್ರ ಮುಂದೆ ಇಲ್ಲ, ಅಂಥ ಒಂದು ತೇಜಸ್ವಿಯಾದ ಕಂಡರಂತೆ ಪರಮಾಶ್ಚರ್ಯ ಪಟ್ಟು ಬಿಡ್ತಾರೆ. ವರ್ಣನೆ ಮಾಡಬೇಕಾದ್ರೇ ಶುಕ್ಲಾಂಬರಧರ ಅಂತ ಕರೀತಾರೆ. ನೋಡಿದರು ತಕ್ಷಣ ನಮಸ್ಕಾರ ಮಾಡಿದರು. ಸರಸ್ವತಿ ಮಾತಾಡ್ತಾರೆ ವೆಂಕಟಭಟ್ಟರೇ, ಗುರುಗಳೇ ಮಾತನ್ನು ಕೇಳಿ, ಯಾವ ಸಮಸ್ಯೆಗಳು ಸಮಸ್ಯೆಗಳಲ್ಲ, ಅದನ್ನು ನಾವು ಪರಿಹಾರ ಮಾಡ್ತೀವಿ, ಯೋಚನೆ ಮಾಡಬೇಡಿ. ಇವತ್ತು ನೀವು ಸನ್ಯಾಸ ತಗೊಳ್ಳೋಕ್ಕೆ ಯೋಚನೆ ಮಾಡಬೇಡಿ, ಸನ್ಯಾಸ ತಗೊಳ್ಳೋದ್ರೆ ಜಗತ್ತೇನಾಗತ್ತೆ ಯೋಚನೆ ಮಾಡಿ. ನಿಮ್ಮಂಥ ಸಮರ್ಥರು ಸನ್ಯಾಸ ತಗೊಳ್ದೆ ಹೋದರೆ ಅಸಮರ್ಥರು ಸನ್ಯಾಸ ತಗೊಳ್ತಾರೆ, ನೆನಪಿರಬೇಕು. ಎಲಿಜಿಬಲ್ ಕಾಂಪಿಟೆಂಟ್ ಪರ್ಸನ್ಸ್ ಅಕ್ಸೆಪ್ಟ್ ಮಾಡದೆ ಹೋದರೆ ನಾನ್ ಕಾಂಪಿಟೆಂಟ್ ಪರ್ಸನ್ಸ್ ಬಂದು ಕೊಡ್ತಾರೆ, ಬಂದು ಏನು ಮಾಡ್ತಾರೆ, ಸಮಾಜ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ನೀವು ಕೊಡಬೇಕಲ್ಲ, ಯಾವ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೇನು ಬೇಕು ಗೊತ್ತಾ, ಈಗ ಎಲ್ಲ ಬೇಕಲ್ಲ ಧೈರ್ಯ ಹೋದಲ್ಲ ಬನ್ನಿ ಅಂತ ಕರೆದು, ಹೆಚ್ಚು ವಿಷಯ ಹೇಳೋದಕ್ಕೆ ಟೈಮ್ ಇಲ್ಲ. ಮುಖ್ಯವಾಗಿ ಒಂದು ಮಾತಾಡಿದೆ, ಮಂತ್ರವ ಶೋಭಾದಿಶ್ಯ ಕರ್ ಮಂತ್ರೋಪದೇಶವನ್ನು ಮಾಡಿದ್ರಂತ ರಾಯರು. ಏನು ಭಾಗ್ಯಶಾಲಿಗಳು ಯೋಚನೆ ಮಾಡಿ ರಾಯರು, ಅವರು ಸಾಕ್ಷಾತ್ ಸರಸ್ವತೀ ದೇವಿಯಿಂದ ಮಂತ್ರ ಕಿವಿ ಬಿತ್ತು ಅಂದಮೇಲೆ ಎಂಥ ಸಿದ್ಧಿ ಬಂದಿರಬೇಕು ರಾಯರು. ಅದಕ್ಕೆ ಅವ್ರ ಎಲ್ಲ ಪವಾಡದ ಹಿನ್ನೆಲೆ ಅಂದರೆ ಅವ್ರು ಉದ್ದೇಶ ಮಾಡಿ. ಗುರುಗಳಿಂದ ಕೇಳಿದ್ದೆಲ್ಲ ಒಂದು ಭಾಗ, ಸಾಕ್ಷಾತ್ ಸರಸ್ವತೀ ದೇವಿ ಹೇಳಿದ್ರಂತೆ. ಭಾಗವೇಂದ್ರದಲ್ಲಿ ಹೇಳ್ತಾರೆ, ಮಂತ್ರವ ಶೋಭಾದಿಶ್ಯ, ಆ ಮಂತ್ರ ಹೇಳಿಕೊಟ್ಟಿದ್ದರ ಫಲ ಇವತ್ತು ಕಲ್ಪವೃಕ್ಷ ಕಾಮಧೇನು ಅವರು. ಆ ಕ್ಷಣ ಎಲ್ಲ ಹೇಳಿಬಿಟ್ಟು ತಗೊಳ್ಳಿ ಅಂತ ಹೊರಟು ಬಿಡೋದು, ಮುಂದೆ ಯೋಚನೆ ಮಾಡೋದಿಲ್ಲ. ಅವರೇ ಹೇಳಿದ ಮೇಲೆ ಮತ್ತೇನು, ಮತ್ತೆ ಮಾತೇ ಇಲ್ಲ. ಗುರುಗಳ ಹತ್ರ ಹೋಗ್ತಾರೆ, ಅವರ ತಕ್ಷಣ ಬಗ್ಗೆ ಉಪನಯನ ಮಾಡಿಬಿಡ್ತಾರೆ. ಫಸ್ಟ್ ನೆನಪಿರಬೇಕು, ಮಗನ ಉಪನಯನ ದೊಡ್ಡ ಕಮಿಟ್ಮೆಂಟ್ ಗೊತ್ತಾ ನಮಗೆ. ಮಗಳ ಮದುವೆಗೆ ಎಷ್ಟು ಮುಖ್ಯನೋ ಮಗನ ಉಪನಯನ ಅಷ್ಟೇ ಮುಖ್ಯವಾದದ್ದು. ಮಗನ ಉಪನಯನ ಸಕಾಲಕ್ಕೆ ಮಾಡದೆ ಹೋಗಿಬಿಟ್ರೆ ಒಂದು ಮಗನ ಮದುವೆಗೆ ಭಾರಿ ಯೋಚನೆ ಮಾಡ್ತಾರೆ, ಅಷ್ಟೇ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದೇ ಸಮಸ್ಯೆ ಆಗೋದು. ಇವ್ರು ಯೋಚನೆ ಮಾಡೋತ್ತೆ ಅವನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಮಾಡುವಾಗ ಉಪನಯನ ಮಾಡಬೇಕು ಮುಖ್ಯವಾಗಿ. ಉಪನಯನ ಮಾಡಿದ ಮೇಲೆ ಅವನು ಸೆಟ್ರೇಟ್ ಆದಾಗ ಲೆಕ್ಕ, ಮತ್ತೆ ಯೋಚನೆ ಮಾಡಬೇಡಿ ಅವನ ಬಗ್ಗೆ. ಅವನು ತಪ್ಪು ದಾರಿ ಹೋಗೋ ಚಾನ್ಸೇ ಇಲ್ಲ. ಯಾತಕ್ಕೆ? ಗಾಯತ್ರಿ ಮಂತ್ರ ಹೇಳ್ತಿರ್ತಾನೆ, ಧಿಯೋ ಯೋನ ಪ್ರಚೋದಯ. ನಮ್ಮ ಬುದ್ಧಿ ಯಾವಾಗಲೂ ಸನ್ಮಾರ್ಗದಲ್ಲೇ ಹೋಗಲಿ ಅಂತ ದಿವಸ ಪ್ರಾರ್ಥನೆ ಮಾಡ್ತಾನೆ ಅಂದಮೇಲೆ ಅಡ್ಡದಾರಿಗೆ ಹೇಗೆ ಹೋಗ್ತಾನೆ ಯೋಚನೆ ಮಾಡಿರಿ, ಸುಲಭ. ಆ ದೃಷ್ಟಿಯಿಂದ ಉಪನಯನ ನಾವು ಸಾವಿರ ಮಾತು ಮಕ್ಕಳಿಗೆ ಹೇಳೋದು ಒಂದೇ, ಗಾಯತ್ರಿ ಮಂತ್ರ ಒಂದು ಹೇಳ್ಕೊಡೋದು ಒಂದೇ. ನಾವು ಏನು ಹೇಳಬೇಕು ಅಂತಿದೆ ಎಲ್ಲ ಅದರಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಅದು ಒಂದ್ಬಿಟ್ಟು ಬೇರೆ ಹೇಳಿಕೊಟ್ಟು ಏನು ಉಪಯೋಗ ಯೋಚನೆ ಮಾಡಿ. ಈ ದೃಷ್ಟಿಯಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ ಮೇಲೇ ಒಂದು ದೊಡ್ಡ ರಿಲೀಫ್ ಸಿಗೋದು ಮಾಡಿದ್ರಂತೆ. ಇಲ್ಲದೆ ಹೋದ್ರೆ ಅವರಿವರು ಕೇಳಿ, ನಮ್ಮನ್ನು ಇವತ್ತು ಉಪನಯನ ಮಾಡಿದವ್ರು ಯಾರ್ಯಾರು ಕೇಳೋದಿಲ್ಲ ಯಾತಕ್ಕೆ ಮಾಡಲಿಲ್ಲ ಅಂತೇಳಿ. ಅದಕ್ಕೆ ನಮಗೆ ಖುಷಿ, ಯಾರು ಕೇಳ್ತಾರೆ ಬಿಡಿ ಅಂತೇಳಿ ಬಿಡ್ತಾರೆ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯಮದೇವರು ಕೇಳ್ತಾರೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಯಾಕೆ ಮಗನೇ ಸಕಾಲಕ್ಕೆ ಬಾಲಕ ಉಪನಯನ ಮಾಡಲಿಲ್ಲ ಅಂತ ಗಂಡು ಮಕ್ಕಳ ಬಗ್ಗೆ ಕೇಳ್ತಾರೆ. ಯಾಕೆ ಸಕಾಲಕ್ಕೆ ವಿವಾಹ ಮಾಡಲಿಲ್ಲ ಅಂತ ಹೆಣ್ಮಕ್ಳ ಬಗ್ಗೆ ಕೇಳ್ತಾರೆ ಯಮದೇವರು. ಕಾಲೇ ಆದಾತ ಪಿತಾವಾಚ್ಯ ಆತ ಮನುಸ್ಮೃತಿಯ ಮಾತದು. ಆದ್ದರಿಂದ ಅರ್ಥ ಮಾಡಿಕೊಂಡ್ರು, ಮದುವೆ ಆಯಿತು, ಉಪನಯನ ಆಯಿತು, ಆಮೇಲೆ ಸನ್ಯಾಸ ಕೊಡಬೇಕಲ್ಲ, ಅದೇ ಊರಲ್ಲಿ ಸನ್ಯಾಸ ಕೊಡೋದು ಬೇಡ ಅಂತ ಕುಂಭಕೋಣದಿಂದ ತಂಜಾವೂರಿಗೆ ಹೋಗ್ತಾರೆ. ತಂಜಾವೂರಲ್ಲಿ ಸನ್ಯಾಸ, ಇವತ್ತು ಸನ್ಯಾಸ ಕೊಟ್ಟ ಜಾಗ ತೋರಿಸ್ತಾರೆ, ಇವತ್ತು ರಾಯರು ಸನ್ಯಾಸ ಕೊಟ್ಟ ಸ್ಥಳ ತೋರಿಸ್ತಾರೆ. ಅಲ್ಲಿ ಹೋಗಿ ಸನ್ಯಾಸ ಕೊಟ್ಟರಂತೆ. ಶ್ರೀ ರಾಘವೇಂದ್ರ ತೀರ್ಥ ಅಂತ ನಾಮಕರಣವನ್ನು ಮಾಡ್ತಾರೆ, ಅದು ರಾಮದೇವರ ಹೆಸರದು. ರಾಮದೇವರು ಎಷ್ಟು ಕರುಣಾಳಗೊಂಡು ಜಗತ್ತಿಗೆ ಗೊತ್ತು. ರಾಮರಾಜ್ಯ ಅಂತಾನೆ ವಿಶ್ವವಿಖ್ಯಾತವಾದದ್ದು. ರಾಮದೇವರು ಒಪ್ಪದೆ ಹೋದ್ರು ರಾಮರಾಜ್ಯ ಅಂತ ಒಪ್ತಾರೆ ಅಂತ ಕಾಲ ಇದೆ. ನಮ್ಮ ರಾಜ್ಯ ರಾಮರಾಜ್ಯ ಮಾಡ್ತೇವೆ ಅಂತ ಹೇಳ್ತಾರೆ, ರಾವಣನ ಅಪ್ಪನ ರಾಜ್ಯ ಮಾಡಿ ಹಾಕ್ಬಿಡ್ತಾರೆ ಕೊನೆಗೆ. ಅಷ್ಟು ಒಪ್ಲೇಸ್ ಮಾಡ್ತಾರೆ. ರಾಮರಾಜ್ಯ ಒಂದು ಕನಸಿನ ರಾಜ್ಯ ಇದ್ದಾಗಲೆಕ್ಕ ಆ ಹೆಸರಿಟ್ಟರಲ್ಲ, ರಾಯರ ರಾಮರಾಜ್ಯನೇ ಮಾಡಿಬಿಟ್ರು. ಇದು ಬಹಳ ಆಶ್ಚರ್ಯ. ರಾಯರ ಜೀವನದಲ್ಲಿ ಹೊಸ ತಿರುಬುದು ರಾಘವೇಂದ್ರ ತೀರ್ಥ ಅನ್ನ ಹೆಸರು, ರಾಮದೇವರ ಹೆಸರು. ಮೋಕ್ಷಕ್ಕೆ ಪರಮಾತ್ಮ ಪರಂಧಾಮಕ್ಕೆ ಹೋಗಬೇಕಾದ ರಾಮದೇವರು ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಕರೀತಾರೆ, ಆಹ್ವಾನ ಕೊಡ್ತಾರೆ. ಯಾರಿಗೆ ಮೋಕ್ಷ ಬೇಕು ಬನ್ನಿ ಕೊಡ್ತೇನೆ ಅಂತ ಹೇಳಿ. ಇಂಥ ಕರುಣಾಳುಗಳ ರಾಮದೇವರು ಆ ಹೆಸರಿಟ್ಕೊಂಡಿದ್ದಾರೆ. ರಾಯರು ಹಾಗೆ ಇದ್ದಾರೆ, ಬನ್ನಿ ಬನ್ನಿ ಅಂತ ಕರೆದು ಕರೆದು ಅನುಗ್ರಹ ಮಾಡ್ತಾರೆ. ಕರುಣಾ ಕಾರುಣ್ಯ ವಾರಿಸಿ ಎನಿಸ್ಕೊಂಡ್ಬಿಟ್ಟಿದ್ದಾರೆ, ಹೆಸರಿಟ್ಟುಬಿಟ್ರು. ಇಷ್ಟೊತ್ತಿಗೆ ಹೆಂಡತಿಗೆ ಗೊತ್ತಾಯಿತು ವಿಷಯ. ಇವತ್ತು ಆಶ್ರಮ ಹೇಗೆ ಕೊಡಬೇಕು, ರಾಘವೇಂದ್ರ ವಿಜಯ ಓದಬೇಕು. ರಾಜನ ಆಸ್ಥಾನದಲ್ಲಿ ರಾಜನ ಕರೆಸಿದ್ದಾರೆ, ಇನ್ ದಿ ಪ್ರೆಸೆನ್ಸ್ ಆಫ್ ಕಿಂಗ್ ರಘುನಾಥ ರಾಯ, ಅಲ್ಲಿ ಆಶ್ರಮ ಕೊಡ್ತಾರೆ. ಇವತ್ತು ಗುಟ್ಟು ಗುಟ್ಟಾಗಿ ಆಶ್ರಮ ಕೊಟ್ಬಿಡ್ತಾರೆ ಇವತ್ತು ಕಾಲದೊಳಗೆ. ತಪ್ಪದು, ರಾಜನ ಎದುರಿಗೆ ಕೊಡಬೇಕು. ಹಿಂದೆ ನಿಮಗೆ ಗೊತ್ತಿಲ್ಲ, ರಾಜನ ಎದುರಿಗೆ ಕೊಡಬೇಕು. ಒಬ್ಬ ಜಡ್ಜ್ ಇರಬೇಕಂತ ಎದುರುಗಡೆಗೆ, ಯಾಕೆ ಮುಂದೆ ಹೆಚ್ಚು ಕಡಿಮೆ ಆದ್ರೆ ನೋಡ್ಕೋಬೇಕು. ಕೋರ್ಟ್ಗೆ ಹೋಗೋದು ಅಲ್ಲೇ ತಾನೆ, ಕೋರ್ಟ್ಗೆ ಹೋಗೋ ಚಾನ್ಸ್ ಇಲ್ಲ. ಜಡ್ಜ್ ಎದ್ದು ಬಿಟ್ಟರೆ ಎಷ್ಟು ಸುಲಭ ಆಗುತ್ತೆ ನೋಡಿದ್ರೆ. ಅಂಥ ವ್ಯವಸ್ಥೆ ಆಗಬೇಕು ಯಾವಾಗಲೂ ಕೂಡ. ನಮ್ಮಲ್ಲಿ ಆಶ್ರಮ ವ್ಯವಸ್ಥೆ ತಪ್ಪು ಹೋಗಿಬಿಟ್ಟಿದೆ ಗೊತ್ತಾ. ಎಲ್ಲೋ ಓಡಾಡ್ತಾ ಬರೆದ ಸ್ವಾಮಿ ಕೂತ್ಬಿಟ್ಟಿರ್ತಾರೆ ಅಂತ ಕಾಲ ಬಂದ್ಬಿಟ್ಟಿರ್ತದೆ. ಇವ್ರು ನೋಡೋರು ಹಣೆ ಹಣೆ ಹೊಡ್ಕೋಬೇಕಂತ ಕಾಲ ಇದೆ. ತಪ್ಪದು. ಬೇರೆ ಮಠ ಮತ್ತು ಬೇರೆ ಧರ್ಮ ಹ್ಯಾಂಗೆ ಮಾಡ್ತಾರೆ ಗೊತ್ತಾ, 12 ವರ್ಷ ಟ್ರೈನಿಂಗ್ ಕೊಟ್ಟು ಸನ್ಯಾಸ ಕೊಡ್ತಾರಂತ. ಆಮೇಲೆ ಇವರು ನೋ ಟ್ರೈನಿಂಗ್ ಅಟ್ ಆಲ್, ಇವರು ಟ್ರೈನಿಂಗ್ ಅನ್ಟ್ರೈನ್ಡೇ ಆಗಿರೋದೇ ಇವರು ಫಸ್ಟ್ ಪ್ಲಸ್ ಪಾಯಿಂಟ್ ಅಷ್ಟೇ. ಎಷ್ಟು ಅನ್ಯಾಯ. ನಿಜವಾಗಲೂ ರಾಜನ ಆಸ್ಥಾನದಲ್ಲಿ ಕೊಡ್ತಾರೆ, ಗಲಾಟೆನೇ ಆಗಬಾರ್ದು. ಮುಂದೆ ಯಾವ ವ್ಯಾಲಿಡಿಟಿ ಬರಬೇಕಾದ್ರೆ ಸೋಷಿಯಲ್ ವ್ಯಾಲಿಡಿಟಿ ಬೇಕು, ಸ್ಪಿರಿಚುವಲ್ ವ್ಯಾಲಿಡಿಟಿ ಬೇಕು, ಕಾಂಪಿಟೆನ್ಸ್ ಬೇಕು, ಎಲ್ಲ ಸೇರಬೇಕಾದ್ರೆ. ಹೇಗೆ ನೋಡಿದರೆ ಪೋಸ್ಟ್ ಫಿಲಪ್ ಮಾಡಬೇಕಾದ್ರೆ ಕಾಲ್ ಫಾರ್ ಮಾಡಿ, ಇಂಟರ್ವ್ಯೂ ಮಾಡಿ, ರಿಟರ್ನ್ ಟೆಸ್ಟ್ ಇದ್ರೆ ಮಾಡಿ, ಹೇಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಹೇಗೆ ಮಾಡ್ತಾರಲ್ಲ ಆ ಟೈಪ್. ಸಣ್ಣ ಅಟೆಂಡರ್ ಪೋಸ್ಟ್ಗೆ ಎಷ್ಟು ಮಾಡ್ತಾರೆ, ಕ್ಲರಿಕಲ್ ಪೋಸ್ಟ್ಗೆ ಎಷ್ಟು ಮಾಡ್ತಾರೆ, ಪೀಟಾಜ್ ರಿಪೋರ್ಟ್ ಅದಕ್ಕಿಂತ ಹೋಪ್ಲೆಸ್ ಆಗಿದ್ರೆ ಅಟೆಂಡರ್ ಪೋಸ್ಟ್ಗಿಂತ ಹೋಪ್ಲೆಸ್. ಪೀಟಾಜ್ ರಿಪೋರ್ಟ್ ಹೇಗಿರಬೇಕು ಯೋಚನೆ ಮಾಡಿ, ಎಷ್ಟು ವ್ಯವಸ್ಥಿತವಾಗಿ ಮಾಡಬೇಕು. ಮಾಡಿದರಂತೆ ಅವ್ರ ಹೆಂಡತಿ ವಿಷಯ ಗೊತ್ತಾಯಿತು ಸರಸ್ವತಿ ಬಾಯಿಗೆ. ತಕ್ಷಣ ಅವ್ರು ಮಾಡಿದ ಕೆಲಸ ಮಾತ್ರ ಸ್ವಲ್ಪ ಆಶ್ಚರ್ಯ ಹುಟ್ಟಿಸಿಬಿಡ್ತಾರೆ. ಅವ್ರು ಏನು ಮಾಡಿದರು, ಬಾವಿ ಹಾರಿ ದೇಹತ್ಯಾಗ ಮಾಡಿಬಿಟ್ಟು. ಕಥೆ ಎಲ್ಲ ಕೇಳಿರ್ತಾರೆ. ಇದು ಜನಗಳು ಎಲ್ಲಿ ಹೋಗಿರು ಹೋಗಿದ್ದಾರೆ ಗೊತ್ತಾ. ನಮ್ಮ ಜನಗಳು ಕತೆ ಕಟ್ಟರೆ ಭಾರಿ ನಿಶ್ಚೀಮರು. ರಾಯರ ಹೆಂಡತಿ ಭಾರಿ ಬೇಜಾರಾಗೋಯ್ತು, ಗಂಡ ಆಶ್ರಮ ತಗೊಂಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಆದ್ದರಿಂದ ಗಂಡನಿಗೆ ಶಾಪ ಕೊಟ್ಬಿಟ್ರಂತ. ಏನಂತ ಗೊತ್ತಾ, ನಿಮ್ಮ ಆರಾಧನೆ ಕಾಲಕ್ಕೆ ಮಳೆ ಬರಲಿ, ಶಾಪ ಕೊಟ್ಬಿಟ್ರು. ಅದಕ್ಕೆ ಊಟಕ್ಕೆ ಗೊತ್ತಾ ಮಳೆ ಬಂದು ಡಿಸ್ಟರ್ಬ್ ಆಗಿಬಿಡ್ತು. ಹೆಂಡತಿ ಶಾಪ ಅಂತ ರಾಯರಿಗೆ, ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ಅನ್ನೋ ನಾವು ಹೇಳುತ್ತೇವೆ. ಹೆಂಡತಿ ಶಾಪ ಬಂತದ್ದು ಎಂಥ ಕತೆಗಳು ಕಟ್ತಾರೆ. ಹರಿಕತೆಯವರು ಬೇರೆ ಕೆಲಸನೇ ಇರೋದು, ಎಂಥ ಕತೆಗಳೇ ಕಟ್ಟೋದು. ಬಟ್ ಒಳ್ಳೆ ಹರಿಕತೆಯವರು ಇದ್ದಾರೆ, ಕಡಿಮೆ ಆಗ್ತಿದ್ದಾರೆ ಅಷ್ಟೇ. ಸುಳ್ಳು ಕತೆಗಳೇವನ್ನ ಕೂಡ ಹೆಂಡತಿ ಎಂಥ ಶಾಪ ಕೊಟ್ಟು ಮುಂದೆ ಆರಾಧನೆ ಆಗುತ್ತೆ, ಊಟ ಆಗುತ್ತೆ. ಅವ್ರು ಬಳಿ ಬಳಿ ಶಾಪ ಕೊಡಬೇಕಾದ್ರೆ ಅಷ್ಟು ಜ್ಞಾನ ಇದ್ದವರು ಶಾಪ ಕೊಡ್ತಾರೆ. ಮತ್ತೆ ಸ್ವಲ್ಪ ತಿಳುವಳಿಕೆ ಇಲ್ಲ, ಶಾಪ ಕೊಡಲಿಲ್ಲ ಅವರು. ಶಾಸ್ತ್ರ ಹೇಳುತ್ತದೆ, ಗಂಡನನ್ನು ಬಿಟ್ಟ ಹೆಂಗಸಿಗೆ ಆಪ್ಷನ್ 2, ಇಲ್ಲ ಮಗನ ಜೊತೆ ಯುದ್ಧ ವಾಸ ಮಾಡಿ ಸಾಧನೆ ಮಾಡೋದು ಅಥವಾ ದೇಹತ್ಯಾಗ ಮಾಡೋದು. ಶಾಸ್ತ್ರ ಒಪ್ಪಿಕೊಂಡಿದೆ. ಅದು ಬೇರೆ ಯಾರಿಗೂ ದೇಹತ್ಯಾಗಕ್ಕೆ ಅವಕಾಶ ಇಲ್ಲ. ಹೆಂಡತಿ ಇಷ್ಟಪಟ್ಟರೆ ಬಲಾತ್ಕಾರ ಕೈಕಾಲು ಕಟ್ಟಿ ಹಾಕಬಾರ್ದು, ಮತ್ತೆ ಅದು ಡೇಂಜರ್, ಅದು ಕೊಲೆ ಆಗ್ತದೆ ಹೊರತು ಸಾಗಮನ ಆಗೋದಿಲ್ಲ. ಆ ಚಾಯ್ಸ್ ಇದೆ. ಅದಕ್ಕೆ ಅವ್ರು ಏನು ಮಾಡಿದರು, ಬಾವಿ ಹರಿಬಿಟ್ರೆ ಅಷ್ಟೇ. ಅಗ್ನಿ ಪ್ರವೇಶ ಮಾಡಿ ದೇಹ ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಮತ್ತು ಬಾವಿ ಹರಿಬಿಟ್ರಲ್ಲ, ಇದೊಂದು ಪ್ರಶ್ನೆ, ಅದಕ್ಕೂ ಉತ್ತರ ಇದೆ. ಅಗ್ನಿ ಪ್ರವೇಶ ಮಾಡಿ ಶಾಸ್ತ್ರ ಏನು ಶಾಸ್ತ್ರ ಹೇಳ್ತದೆ, ಅಗ್ನಿ ಪ್ರವೇಶ ಮಾಡಿ ದೇಹ ಬಿಡಬೇಕು ಅಂತೇಳಿ ಆ ಶಾಸ್ತ್ರ ಸರಿ, ಶಾಸ್ತ್ರನೇ ಫಾಲೋ ಮಾಡಿದ್ದು. ಆದರೆ ನೀರಲ್ಲಿ ಬಿದ್ದಿದ್ದಾರೆ, ಏನು ಅಗ್ನಿ ಪ್ರವೇಶ ಮಾಡಿದರು ಅಂದರೆ ಗೊತ್ತಿರ್ತದೆ. ವೈಷ್ಣವ್ಯ ಮಾಡೋಕ್ಕೆ ಅಗ್ನಿ ಇಲ್ಲದೆ ಹೋದರೆ ನೀರಲ್ಲಿ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಅರ್ಥ ಮಾಡೋದು ಅದರಲ್ಲಿ ಏನಿದೆ ಗೊತ್ತಾ, ಅಗ್ನಿ ಇದೆ. ಸೈಂಟಿಫಿಕಲಿ ಅಗ್ನಿ ಇದೆ. H2O ಅಂತ ಹೇಳಿದಾಗ ಓಟು ಇದೆಯಲ್ಲ ಅದರೊಳಗೆ, ಅಗ್ನಿ ಇದೆ ಅಂತ ಅರ್ಥ. ನೀರಲ್ಲಿ ವೈಷ್ಣವ್ಯ ಮಾಡೋಕ್ಕೆ ಬರುತ್ತೆ ಅಗ್ನಿ ಇಲ್ಲದೆ ಹೋದ ಕಾಲಕ್ಕೆ. ಅದೇ ರೀತಿಯಲ್ಲೇ ನೀರಲ್ಲಿ ಬೆಂಕಿ ಇರೋದ್ರಿಂದ ಅಲ್ಲಿ ಹಾರಿದ್ದಕ್ಕೆ ಏನಾಯಿತು, ಅದು ಸಾಹಗಮನದಂಥ ಪುಣ್ಯ ಬಂತೆ ಹೊರತು ಪಾಪ ಅವ್ರಿಗೆ ಬರಲೇ ಇಲ್ಲ. ಒಂದು ಅರ್ಥ ಮಾಡಿಕೊಂಡ್ರೆ ರಾಯರ ಹೆಂಡತಿ ಮಾಡಿದ ಒಳ್ಳೆಯ ಕೆಲಸ, ಒಬ್ಬ ಆದರ್ಶ ಸ್ತ್ರೀ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಹೊರತು ಅವರು ತಪ್ಪನ್ನು ಮಾಡಲಿಲ್ಲ. ಉಳಿದವ್ರು ಮಾಡಿದ್ರು, ಇವತ್ತು ಹೆಂಡತಿ ಹಾರಿದ್ರು ತಾನು ಹಾರಿದ್ರೆ ಗಂಡ ತಪ್ಪು ಮಾಡಿದೆ ಲೆಕ್ಕ. ಇವನು ಹಾರಾಗಿಲ್ಲ, ಮುಂದೆ ಎಲ್ಲ ವ್ಯವಸ್ಥೆ ಮಾಡಬೇಕಾದ ಜವಾಬ್ದಾರಿ ಇದೆ. ಆದರೆ ಹೆಂಡತಿಗೆ ಆಗಲ್ಲ, ಹೆಂಡತಿಯ ರೀತಿಯೇ ಬೇರೆ, ಗಂಡನ ರೀತಿಯೇ ಬೇರೆ. ಆದ್ದರಿಂದ ಅವ್ರು ಮಾಡಿದ ತಪ್ಪು ಕೆಲಸ ಅಲ್ಲ, ಅವರಿಗೆ ಪ್ರೇತ ಯೋನಿ ಬಂತು. ಕೆಲವರೆಲ್ಲ ಪ್ರಶ್ನೆ ನೋಡಿದ್ರಾ, ಕೆಲವರು ಪ್ರೇತ ಯೋನಿ ಅಂತ ಪಿಶಾಚಿ ಯೋನಿ ಬಂತು ಅಂತ ಹೇಳಿಬಿಡ್ತಾರೆ. ಇವರೇ ಪಿಶಾಚಿಗಳು ಅಂತ ಅರ್ಥ. ಅವರು ಪಾಪ ಅವ್ರ ಹೆಂಡತಿ ಪಿಶಾಚಿ ಯೋನಿ ಬರೋದಾದರೆ ಇನ್ಯಾರಿಗೆ ಒಳ್ಳೆಯ ದೇಹ ಬರೋದು. ಪ್ರೇತ ಯೋನಿ ಬಂತು. ಪ್ರೇತ ಯೋನಿ ಅಂದರೆ ಗಾಬರಿ ಆಗಬಾರದು. ದೇಹ ಸತ್ತೋದ್ಮೇಲೆ ಎಲ್ಲರಿಗೂ ಪ್ರೇತ ಯೋನಿನೇ ಬರೋದು ಫಸ್ಟು. ಈ 10 ದಿವಸ ಕರ್ಮ ಮಾಡೋ ಉದ್ದೇಶನೇ ಪ್ರೇತ ಯೋನಿ ಬರಲಿ ಅಂತಲೇ ಮಾಡೋದು. ಆ ಯೋನಿಯಿಂದ ಮುಂದೆ ಹೋಗಬೇಕು ಅವರು. ಅದು ಕೆಟ್ಟದಲ್ಲ, ಯಾವುದು ಇಂಟರ್ಮೀಡಿಯೇಟ್ ದೇಹ, ಅದು ಒಂದು ಮಧ್ಯೆ ಒಂದು ಗ್ಯಾಪ್ ಅದು. ಆ ಪೀರಿಯಡ್ ಪ್ರೇತ ಯೋನಿ ಬರಲೇಬೇಕು. ಅದು ಬಂತವರಿಗೆ ಸೀದಾ ಗಂಡನ ಹತ್ರ ಹೋದರು, ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋದರು. ಅನೇಕ ಮಾಡ್ತಾ ಕೂತಿದ್ದಾರೆ, ಪ್ರೇತ ಶರೀರದಲ್ಲಿ ಬಂದಿದ್ದಾರೆ. ತಕ್ಷಣ ಉಳಿದವರಾಗಿದ್ರು, ಅಯ್ಯೋ ಹೆಂಡತಿ ಹೋಗಿಬಿಟ್ಲು, ದೊಡ್ಡ ಗಲಾಟೆ ವಿಷಯ, ಸುಂದರ ಸ್ವಾಮಿಗಳಷ್ಟು ಬೈದುಬಿಟ್ಟು ಬೇಡ ಅಂದರೆ ಆಶ್ರಮ ಕೊಡಿಸ್ಬಿಟ್ರಿ ನೀವು, ಬಾಲ ಭಾರಿ ಅಂತ ಹೊಡ್ಕೊಂಡೆ ನಾನು, ನನ್ನ ಮಾತು ಕೇಳಲೇ ಇಲ್ಲ ಅಂತ ಶಾಪ ಹಾಕಿಬಿಡ್ತೀನಿ. ಅದೇನು ಮಾಡಲಿಲ್ಲ, ಹಾಗೆ ಮಂತ್ರಿಸಿದ್ದು ಪ್ರೋಕ್ಷಣೆ ಮಾಡಿದ್ದೇ ಕೆಲಸ ಪೂರ್ತಿ ಹೋಗೇ ಬಿಡ್ತು ಪ್ರೇತ ಯೋನಿ. ಪ್ರೇತತ್ವ ಕಡಿದಿ ಮಹಿಷಿಯ ರಾಯಭಾರೋ ರಾಘವೇಂದ್ರ ರಾಯಭಾರೋ ಅಂತ ಕೊಂಡಾಡ್ತಾರೆ ದಾಸರು. ಪ್ರೇತತ್ವ ಕಳೆದಿ ಪಿಶಾಚಿತ್ವ ಕಳೆದಿ ಅಂತ ಹೇಳಿಲ್ಲ, ಪ್ರೇತತ್ವ ಕಳೆದಿ ಅಂತ ಹೇಳಿರೋದು ಅಷ್ಟೇ. ಪ್ರೇತಯೋನಿ ಹೋಯಿತು ಅಂದರೆ ಒಳ್ಳೆ ದಿವ್ಯ ತೇಜಸ್ ಬಂತು, ಹೊರಟೋಗ್ಬಿಟ್ಟರು. ಹೆಂಡತಿನ ಉದ್ಧಾರ ಮಾಡಿದ ಕಥೆ ಇದು. ಮೊದಲನೇ ಪವಾಡ ರಾಯರದ ಅದೇನು, ಅವ್ರ ಹೆಂಡತಿನ ಉದ್ಧಾರ ಮಾಡಿದ್ದೇ ಮೊದಲನೇ ಪವಾಡ ಇದು. ಅಪೂರ್ವವಾದಂಥ ರಾಯರ ಕಥೆ ಕೇಳಿದರೆ ಒಬ್ಬ ಹೆಂಡತಿ ಮಕ್ಕಳ ಬಗ್ಗೆ ಇವತ್ತಿನ ದಿವಸ ಮನುಷ್ಯ ಜ್ಞಾನ ಇದೆ ಅಂತ ಹೇಳಿ ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡ್ರೆ ಜ್ಞಾನ ಅಲ್ಲ, ಮತ್ತು ರೆಸ್ಪಾನ್ಸಿಬಿಲಿಟಿ ಇದ್ದೇ ನಡ್ಕೋಬೇಕೆ ಹೊರತು ಬೇರೆ ಅಲ್ಲ. ರಾಯರು ತೋರಿಸ್ಕೊಡ್ತಾರೆ ಇವತ್ತಿನ ಕಾಲದ ಜನಕ್ಕೆ ಬಹಳ ಮುಖ್ಯ ಅದು. ಮದುವೆಯಾಗಿ ಒಂದು ವರ್ಷಕ್ಕೆ ಡೈವರ್ಸ್ ಮಾಡೋ ಕಾಲ ಅಂತ ಕಾಲ ಇರುವಂತ ರಾಯರ ಕಥೆ ಕೇಳಿದಾಗ ಅರ್ಥ ಆಗ್ತದೆ. ಯಾವುದೇ ವೃತ್ತಿಯಿಂದ ಜವಾಬ್ದಾರಿಯಿಂದ ಮನುಷ್ಯ ನುಣಿಸ್ಕೊಳ್ಳೋಕೆ ಹೋಗಬಾರ್ದು, ಅದನ್ನು ಸರಿಯಾಗಿ ನಾವು ಫುಲ್ಫಿಲ್ ಮಾಡಬೇಕು. ಅದನ್ನು ತೋರಿಸಿಕೊಟ್ಟ ಗುರುಗಳಾಗಿದ್ದ ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಆದರ್ಶ ಇದೆ ಅಂದರೆ, ಸನ್ಯಾಸಿಗಳಾದವರು ರಾಯರ ಕಥೆ ಕೇಳಬೇಕು, ಸನ್ಯಾಸಿಗಳು ಹೇಗಾಗಬೇಕು ಗೊತ್ತಾಗುತ್ತೆ. ಸಂಸಾರಿಗಳಾದವರು ಕೇಳಬೇಕು ಸಂಸಾರ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ ಅವ್ರನ್ನ ಗುರುಗಳು ಅಂತ ಪ್ರಾಕ್ಟಿಕಲಿ ಎರಡನ್ನೂ ತೋರಿಸಿ, ಗೃಹಸ್ಥಾಶ್ರಮ ಧರ್ಮನೂ ತೋರಿಸ್ಕೊಡ್ತಾರೆ, ಸನ್ಯಾಸ ಧರ್ಮನೂ ತೋರಿಸ್ಕೊಡ್ತಾರೆ. ಅಷ್ಟು ಮಾಡಿ ಮುಂದೆ ಎರಡು ವರ್ಷಗಳ ಕಾಲ ಗುರುಗಳ ಹತ್ರ ಇರ್ತಾರೆ. ಆಮೇಲೆ ವೃಂದಾವನಸ್ಥರಾಗ್ತಾರೆ ಸುಧೀಂದ್ರ ಸ್ವಾಮಿಗಳು. ನವವೃಂದಾವನದಲ್ಲಿ ವೃಂದಾವನ ಅದೇ ಕೊನೆಯ ವೃಂದಾವನ, ನವವೃಂದಾವನದಲ್ಲಿ ಒಂಬತ್ತು ವೃಂದಾವನ ಇದೆಯಲ್ಲ, ಒಂಬತ್ತನೇ ವೃಂದಾವನ ಸುಧೀಂದ್ರ ಸ್ವಾಮಿಗಳು. ಅದನ್ನು ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ಮತ್ತು ಯಾರ ವೃಂದಾವನದ ಮುಂದೆ ಜನ ಲಕ್ಷಾಂತರ ಜನ ಸಾಲುಗಟ್ಟೆ ನಿಲ್ತಾರೆ, ಅವರೇ ಪ್ರತಿಷ್ಠಾಪನೆ ಮಾಡಿದವರು ನಾನು ಸುಧೀಂದ್ರ ಸ್ವಾಮಿಗಳ ವೃಂದಾವನ. ಅದಕ್ಕೆ ನಾವು ಅಲ್ಲಿಗೆ ಕ್ಲೋಸ್ ಆಯಿತು. ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕಿ, ಅದಾಗಿದ್ದು 1621 ಸುಧೀಂದ್ರ ಸ್ವಾಮಿಗಳ ವೃಂದಾವನ ಆಗಿದ್ದು 1621. ನಾವು ಇರೋದು ಎಷ್ಟು ದೂರ, ಎಷ್ಟು ವರ್ಷ ಆಗಿದೆ ಈಗ. ಇನ್ನೊಂದು ವೃಂದಾವನ ಆಗಲಿಲ್ಲ ಮತ್ತೆ, ಅದು ರಾಯರು ಮಾಡಿದ್ದಾರೆ ಫೈನಲ್ ಆಗಿ, ಇನ್ಯಾರು ಕಾಲಿಡಲಿಕ್ಕೆ ಹೋಗಲಿಲ್ಲ ಆ ಜಾಗಕ್ಕೆ. ದೊಡ್ಡವರು ಮಾಡಿದ್ದೊಂದು ನಿಲ್ಲಿಸಿಬಿಟ್ಟಿದ್ದಾರೆ ಹಾಗೆ. ನವವೃಂದಾವನ ಅಂತ ಹೆಸರು ಅವತ್ತಿನಿಂದ ಬಂತು. ಸೊ ಇನ್ನೊಂದು ಸ್ವಾರಸ್ಯ ಅಂದರೆ, ನವವೃಂದಾವನ ಹೆಸರು ಬಂದಿದ್ದೆ ರಾಘವೇಂದ್ರ ಸ್ವಾಮಿಗಳಿಂದ. ಒಂಬತ್ತನೇ ವೃಂದಾವನ ಬಂತಲ್ಲ, ಅವತ್ತಿಂದ ನವವೃಂದಾವನ ಅಂತ ಹೆಸರಾಯಿತು. ಅದಕ್ಕೂ ರಾಯರು ನೆನೆಸ್ಬೇಕು ನಾವು. ಇವತ್ತು ನವವೃಂದಾವನ ಅಂದರೆ ಕೋರ್ಟ್ ಕೇಸ್ ನೆನಪಾಗ್ತದೆ ಹೊರತು ರಾಯರು ನೆನಪಾಗೋದಿಲ್ಲ ನಮಗೆ. ರಾಯರಿಂದಾಗಿ ನವವೃಂದಾವನ ಅಂತ ಹೆಸರು ಬಂದು ಹೊಸದಾಗಿ ಹೊಸ ಹೆಸರು ಇವು ಶಾಶ್ವತ ಉಳ್ಕೊಂಡಾಗಾಯಿತು. ಅದವರ ಸಿದ್ಧಿ ಇನ್ನೊಂದು ಫಲ. ಮುಂದೆ ತಂಜಾವೂರಿಗೆ ವಾಪಸ್ ಬರ್ತಾರೆ. ನಾವೆಲ್ಲ ಕಥೆ ಕೇಳಿದ್ದು ದೊಡ್ಡ ಸಮಸ್ಯೆ ಬಂದಾಗ ಮೊದಲೊಬ್ಬರು ಸನ್ಯಾಸ ಕೊಟ್ಟಿದ್ದರಾಗಲೇ ಸುಧೀಂದ್ರ ಸ್ವಾಮಿಗಳು, ಯಾದವೇಂದ್ರ ತೀರ್ಥರು ಅಂತ ಅವ್ರ ಹೆಸರು ಕೊಟ್ಬಿಟ್ಟಿದ್ರು. ಇವ್ರಿಗೆ ಆಮೇಲೆ ಕೊಟ್ಟರು. ಇವತ್ತು ಅದೇನು ಕಾಮಾನ್ಯ ಮಾಧ್ಯಮ ಇನ್ನೊಬ್ಬರಿಗೆ ಕೊಡೋದಾವೆಲ್ಲ ಕೋರ್ಟ್ ಕೇಸ್ ಬೇಗ ನಡೀತೆ, ಎಲ್ಲ ಮಠಗಳಲ್ಲೂ ಹೆಚ್ಚಿಗೆ ಎಲ್ಲ ಜಾತಿ ಮಠದಲ್ಲೂ ಕೋರ್ಟ್ ಕೇಸ್ಗಳೇ. ಬಹುಶಃ ಗೃಹಸ್ಥರ ಕೇಸ್ಗಿಂತ ಜಾಸ್ತಿ ಸ್ವಾಮಿಗಳ ಕೇಸೇ ಇರೋದು ಮಠದೊಳಗೆ ಕೋರ್ಟ್ನೊಳಗೆ ಅಂತ ಕಾಲ ಇದೆ. ಮತ್ತು ಕೊಟ್ಟವ್ರು ಮತ್ತೆ ಕೊಟ್ರಿ ಇವರು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ಮೊದಲು ಕೊಟ್ಟಿದ್ರು, ಆಮೇಲೆ ಸ್ವಪ್ನಾಗಿದ್ದಕ್ಕೆ ಚೇಂಜ್ ಮಾಡಿದ್ರು. ನೆನಪಿರಬೇಕು, ತಮ್ಮ ಐಡಿಯಾಸ್ ಚೇಂಜ್ ಮಾಡಲಿಲ್ಲ. ಸ್ವಪ್ನವಾಗಿದ್ದಕ್ಕೋಸ್ಕರ ನನ್ನ ಚಾಯ್ಸ್ ಅವರು, ದೇವ್ರ ಚಾಯ್ಸ್ ಇವರು, ದೇವ್ರ ಚಾಯ್ಸ್ ಇಂಪಾರ್ಟ್ ನಮ್ಮ ಚಾಯ್ಸ್ ಅಲ್ಲ. ಅದಕ್ಕೆ ಅವ್ರು ಕೊಟ್ಬಿಟ್ಟಿದ್ರು ಆಶ್ರಮ. ಬರೀ ಈಗ ಪ್ರಾಬ್ಲಮ್ ಬಂತು, 2 ವರ್ಷ ಆಯ್ತಲ್ಲ. ಆಕ ಒಂದು ಗ್ಯಾಂಗ್ ಎಲ್ಲ ಕಾಲಕ್ಕೂ ಶಿಷ್ಯರು ಅವಾಂತಾರ ಬಾರಿದೆ. ಸ್ವಾಮಿಗಳು ಸರಿ ಇದ್ರು ಶಿಷ್ಯರು ಸರಿ ಇರೋದಿಲ್ಲ, ಗಲಾಟೆ ಮಾಡಬೇಕಲ್ಲ. ಗುಂಪು ಒಂದು ಹೋಯ್ತು, ಸ್ವಾಮಿ ನೀವು ಸೀನಿಯರು, ನಿಮಗೆ ಪೀಠ ಅಂತ ಶುರುವಾಗ ನೀವು ಲಾಸ್ಟ್ ಅದು ನಿಮಗೆ ಪೀಠ ಅಂತ ಬಂದರು. ಎರಡು ದೊಡ್ಡ ಇಬ್ಬರಿಗೂ ಬೇಕಿಲ್ಲ ಅವರಿಗೆ, ಇವರಿಗೂ ಬೇಡ, ಅವರು ಗಲಾಟೆ ಅಷ್ಟೇ ಬೇಕು ಅವರಿಗೆ ಅಷ್ಟೇ ಹೊರತು. ತಂಜಾವೂರು ರಘುನಾಥರಾಯ ರಾಜಸ್ಥಾನಕ್ಕೆ ಕೇಸ್ ಹೋಯಿತು. ರಾಜನಿಗೆ ಗಾಬರಿ ಆಯಿತು. ಎಂಥ ಇವತ್ತು ಕೂಡ ಅಷ್ಟೇ ಪಾಪ, ಇವತ್ತು ಎಷ್ಟೆಂತೂ ಜಡ್ಜಸ್ ಇರ್ತಾರೆ ನಮ್ಮ ಮಠದ ಕೇಸ್ ಹೋಗಿಬಿಡ್ತವೆ. ಪಾಪ ಜಡ್ಜಸ್ ಹಣೆ ಹಣೆ ಹೊಡ್ಕೋತಾರೆ. ನಮಗೆಲ್ಲ ಏನು ಗೊತ್ತಿರುತ್ತೆ, ನಮಗೆ ಯಾರೋ ಹೋಗಿದ್ದರಂತ ಹಿಂದೆ ನಮ್ಮಲ್ಲಿ. ಮತ್ತು ನಮ್ಮ ಮಠದ ಗಲಾಟೆ ವಿಚಿತ್ರ ಗಲಾಟೆಗಳು. ತೀರ್ಥ ಯಾವ ಮಠಕ್ಕೆ ಫಸ್ಟ್ ಕೊಡಬೇಕು, ಕೋರ್ಟ್ ಕೇಸ್ ಅದು. ತೀರ್ಥ ಯಾರಿಗೆ ಫಸ್ಟ್ ಕೊಡಬೇಕು, ಮತ್ತು ತೀರ್ಥ ಮಾಡೋ ಅಭ್ಯಾಸ ಇಲ್ಲ, ಮತ್ತು ಯಾರು ತೊಗೋಬೇಕು ಅಂತ ಭಾರಿ ದೊಡ್ಡ ಕಾಲ ಇರುತ್ತೆ. ಆ ಮುಸ್ಲಿಮಾನ ಜಡ್ಜ್ ಪಾಪ ಏನು ಮಾಡಬೇಕಾದ್ರೆ, ವಾಟ್ ಈಸ್ ದಿಸ್ ತೀರ್ಥ ಅಂತ ಕೇಳಿದ್ದೆ ನನ್ನ ಪಾಪ. ವಾಟ್ ಈಸ್ ದಿಸ್ ತೀರ್ಥ, ಅವ್ನು ಹೇಳೋದು ಫಜೀತಿ ಆಗೋದು ಕರಿಗರು. ಹೋಲಿ ವಾಟರ್, ಹೋಲಿ ವಾಟರ್ ಅಂತ ಹೇಳಿದರು. ಆ ಹೋಲಿ ಆದರೆ ಹೋಲಿ ಹುಣ್ಣಿ ವಾಟರ್ ಆದರೆ ಫಜೀತಿ ಆಗ್ತದೆ. ಮತ್ತೆ ಹೋಲಿ ವಾಟರ್ ಅಂತ ಏನೋ ಅರ್ಥ ಆಯ್ತು ಅವನಿಗೆ ಕೊನೆಗೆ. ವಾಟ್ ಈಸ್ ದಿ ಪ್ರಾಬ್ಲಮ್ ಅಂತ ಕೇಳಿದೆ. ಎಲ್ಲ ಅರ್ಥ ಮಾಡಿಕೊಂಡ, ಓ ಇಷ್ಟೇ ನಾ 3 ಮಠದಲ್ಲಿ ಯಾರಿಗೆ ಕೊಡಬೇಕು ಅಂತಾನ. ಅವನ ಐಡಿಯಾ ಹೇಳಿದ ಕೊನೆಗೆ ಪಾಪ, ಅವನು ಕೊಡಿ ಇವ್ರು ಹೊಳಬೇಕಾಗಿತ್ತು ನ್ಯಾಯವಾಗಿ. ಅದು ಏನು ಹೊಳೆದ್ರೆ ಅಂತ ಗೊತ್ತಾ, ನೀವು 3 ಹೋಲಿನ ಪಾತ್ರೆ ಮಾಡಿಸ್ರಿ ಒಟ್ಟಿಗೆ ಕೊಟ್ಬಿಡ್ರಿ ಅಂತ ಹೇಳಿದ್ ನನ್ನ ಪಾಪ. ಇದನ್ನ ಕೇಳಿ ಅವ್ನು ಜನ ನಾಚ್ಕೊಂಡ್ಬಿಡ್ಬೇಕು, ಎಷ್ಟು ಪಾಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ದಾನೆ. 3 ರೂಪಾಯಿ ಒಂದು ಒಟ್ಟಿಗೆ ಕೊಟ್ಬಿಟ್ರಿ, ಸಮಸ್ಯೆ ಇರೋಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ನಡೆದ ಕಥೆ ಇದೆ ಅಂತ ಕೂಡ, ತಮಾಷೆ ಅಲ್ಲ, ಆ್ಯಕ್ಚುಲಿ ನಡೆದ ಕಥೆ ಇದೆ ಅದು ಅಂತ. ಆದರೆ ಹಿಂದಿನ ಕಾಲ ಹಾಗಿರಲಿಲ್ಲ, ರಾಜ ಬಹಳ ಗೌರವದಿಂದ ನೋಡಿದ. ಏನು ಮಾಡಬೇಕಾದ, ಯಾದವೇಂದ್ರ ತೀರ್ಥರು ಬಂದರು, ಇವರು ರಾಯರು ಕೂತಿದ್ದಾರೆ, ಇಬ್ಬರು ಕೂಡ ಇಬ್ಬರು ದೊಡ್ಡ ಜ್ಞಾನಿಗಳು. ರಾಜ ಸ್ವಾಮಿ ನೀವೇ ತೀರ್ಮಾನ ಮಾಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಯಾದವೇಂದ್ರ ತೀರ್ಥರು ಕೂತಿದ್ದಾರೆ, ರಾಯರು ಕೂತಿದ್ದಾರೆ. ನೆನೆಸ್ಕೋಬೇಕಾದ್ರೆ ರಾಯರ ಕತೆ ಕೇಳಿದಾಗ ಎಷ್ಟು ಒಡಕ್ಕೆ ಹೋಗಿಬಿಡ್ತಾ ಮನೆಯೊಳಗೆ ಅಂತ ಕತೆ ಮಾಡ್ತಾರೆ. ಅವ್ರು ಹೇಳಿದ್ರಂತೆ ರಾಯರು, ಯಾದವೇಂದ್ರ ತೀರ್ಥರು ಮೊದಲು ಆಶ್ರಮ ಆಗಿದೆ ನಮ್ಮ ಅಣ್ಣಂದಿರವರು. ನಮ್ಮ ಪದ್ಧತಿ ದೊಡ್ಡವರಿಗೆ ರಾಜ್ಯ ಹೋಗಬೇಕಾದ ಪದ್ಧತಿ, ಆದ್ದರಿಂದ ಅವರಿಗೆ ಪೀಠ ತಂದಲ್ಲ ಅಂತ ಹೇಳಿಬಿಟ್ಟಿರುತ್ತೆ. ರಾಯರಿ ಈ ಮಾತಾಡುವಾಗ ಎಷ್ಟು ಜನ ಸಂಸ್ಕಾರ ಇರಬೇಕು ಗೊತ್ತಾ. ಇವತ್ತು ನನಗೆ ಅಂತ ಹೇಳಿದ್ರು ಕಣ್ಣು ಮುಚ್ಕೊಂಡು ಯಾರು ಬೇಕಾದ್ರೆ ಹೇಳ್ತಾರೆ, ನಂದಲ್ಲ ಅವ್ರದ್ದು ಅಂತ ಹೇಳಿದ್ರಲ್ಲ. ಈ ಮಾತು ಕೇಳಿದ ತಕ್ಷಣ ಯಾದವೇಂದ್ರಿಗೆ ಭಾರಿ ಆಶ್ಚರ್ಯ ಆಗೋಯ್ತು. ಆ ಶಿಷ್ಯರು ಏನೋ ತಲೆ ಸುಮ್ಮನೆ ಏನೋ ತಲೆ ತುಂಬಿಟ್ಟುಬಿಟ್ಟಿದ್ರು. ಈ ಮಾತು ಕೇಳಿದ ತಕ್ಷಣ ಭಾರಿ ಆಶ್ಚರ್ಯ ಆಯ್ತು ಅವ್ರಿಗೆ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ರಾಘವೇಂದ್ರ ತೀರ್ಥರು ಹೇಳಿದ ಮಾತು ಕೇಳಿಸ್ಕೊಂಡೇ ನಾವೀಗ. ಆದರೆ ನಾವು ತಗೊಳ್ಬಾರ್ದು, ನಾವು ಅಣ್ಣ ದೊಡ್ಡವರು ಇರಬಹುದು, ಆದರೆ ಗುರುಗಳು ಕೊನೆಗೆ ಆಶ್ರಮ ಕೊಟ್ಟಿದ್ದು ಇವರಿಗೆ, ಆದ್ದರಿಂದ ಇವರಿಗೆ ಪೀಠ ನಮಗೆಲ್ಲ ಅಂದ್ಬಿಟ್ರು. ಕೇಸ್ ಹೊಸ ಟರ್ನ್ ತೊಗೊಂಡ್ಬಿಡ್ತೀವಿ. ಇಷ್ಟೊತ್ತು ಕೂಡ ಶಿಷ್ಯರ ಗಲಾಟೆ ಏನು, ನಮ್ಮ ಗುರುಗಳಿಗೆ ಪೀಠ, ನಮ್ಮ ಗುರುಗಳಿಗೆ ಪೀಠ, ಇವ್ರ ಗಲಾಟೆ, ನಿಮಗೆ ಪೀಠ, ನಿಮಗೆ ಪೀಠ, ಗಲಾಟೆ ಶುರುವಾಯಿತು. ಬಂದು ಮತ್ತೆ ಪ್ರಾಬ್ಲಮ್ಮೆ, ಅವ್ರ ಶಿಷ್ಯರ ಪ್ರಾಬ್ಲಮ್, ಗುರುಗಳ ಪ್ರಾಬ್ಲಮ್ ಬಂತು. ಮತ್ತೆ ಯಾರು ತಗೋಬೇಕು? ರಾಯರ ಹಠ ಹಿಡಿತಾರೆ, ಇಲ್ಲ ಅವರೇ ತಗೋಬೇಕು. ಇವ್ರ ಹಠ ಹಿಡಿತಾರೆ, ಇವರೇ ತಗೋಬೇಕು. ಬರೀ ರಾಜ ಮತ್ತೆ ಕೇಳಿದ, ಸ್ವಾಮಿ ಏನು ಸಮಸ್ಯೆ ಪರಿಹಾರ ಮಾಡಿ ಅಂದಾಗ ಹೇಳಿದ್ರು. ಯಾದವೇಂದ್ರ ಹೇಳಿದ್ರಂತೆ, ಅವ್ರು ಸಾಮಾನ್ಯರಲ್ಲ, ದೊಡ್ಡ ಜ್ಞಾನಿಗಳವರು, ಭಗವತ್ ಸಂಕಲ್ಪ ಇವರು ಮುಂದೆ ಬಂದರು ಅಷ್ಟೇ ಹೊರತು ಅವರು ಸಾಮಾನ್ಯರಾಗಿದ್ದ ದೊಡ್ಡ ವಿದ್ವಾಂಸರವರು. ಇವತ್ತಿಗೂ ಕೂಡ ವ್ಯಾಸರಾಜ ಮಠದ ಲಕ್ಷ್ಮೀನಾಥ ತೀರ್ಥರು ಅಂತ ಒಬ್ಬ ಜ್ಞಾನಿಗಳಾಗಿ ಹೋದರು ಬಹಳ ಹಿಂದೆ. ಅವ್ರಿಗೆ ಪಾಠ ಹೇಳಿದವರು ಯಾದವೇಂದ್ರ ತೀರ್ಥರು, ನೆನಪಿರಬೇಕು. ಭಾಗವತಕ್ಕೆ ಟಿಪ್ಪಣಿ ಬರೆದಿದ್ದಾರೆ, ನ್ಯಾಯಸೂದಾಗ ಟಿಪ್ಪಣಿ ಬರೆದಿದ್ದಾರೆ, ತಾತ್ಪರ್ಯ ಚಂದ್ರಿಕಾಗಿ ಟಿಪ್ಪಣಿ ಬರೆದಿದ್ದಾರೆ, ನ್ಯಾಯಭೃತಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಅಂಥ ದೊಡ್ಡ ಜ್ಞಾನಿಗಳು, ತುಂಬ ಪಾಠ ಪ್ರವಚನ ಮಾಡಿದವರು. ಅಂದರೆ ಅವರು ಎಷ್ಟು ಮೆಚ್ಯೂರ್ಡ್ ಮೈಂಡ್ ಇತ್ತು ಗೊತ್ತವ್ರಿ. ಅವ್ರು ಹೇಳ್ತಾರೆ, ನಾವೇನೋ ಗಲಾಟೆ ಮಾಡೋದು ಬೇಡ, ನಮ್ಮ ಗುರುಗಳು ಜ್ಞಾನಿಗಳು, ನನಗೆ ಯಾದವೇಂದ್ರ ತೀರ್ಥ ಅಂತ ಹೆಸರಿಟ್ಟರು, ಇವರು ರಾಘವೇಂದ್ರ ತೀರ್ಥ ಅಂತ ಹೆಸರಿಟ್ಟರು. ಹೆಸರಿಡೋದ್ರೊಳಗೆ ಅವರು ಜಾಣತನ ಮಾಡಿಬಿಟ್ಟಿದ್ದಾರೆ ಯಾರು ಪೀಠಕ್ಕೆ ಬರಬೇಕು ಅಂತೇಳಿ. ಯಾದವೇಂದ್ರ ಅಂದರೆ ಕೃಷ್ಣ, ರಾಘವೇಂದ್ರ ಅಂದರೆ ರಾಮ. ಕೃಷ್ಣ ರಾಜ್ಯ ಆಳಲಿಲ್ಲ, ಉಗ್ರಸೇನನಿಗೆ ರಾಜ್ಯ ಕೊಟ್ಟ, ಆಮೇಲೆ ಜರಾಸನ ಮಗನಿಗೆ ರಾಜ್ಯ ಕೊಟ್ಟ, ಶಿಶುಪಾಲನ ಮಗನಿಗೆ ರಾಜ್ಯ ಕೊಟ್ಟ, ರಾಜ್ಯ ಆಳಲಿಲ್ಲ ಕೃಷ್ಣ, ರಾಮದೇವ್ ರಾಜ್ಯ ಆಡ್ತಾರೆ. ಸೊ ಪೀಠ ಆಳಬೇಕಲ್ಲ, ಅದಕ್ಕೆ ಯಾದವೇಂದ್ರ ತೀರ್ಥ ಅಂದರೆ ನಾನು ಕೃಷ್ಣ ಹೆಸರಿರೋರು ರಾಜ್ಯ ಆಳಬಾರದು, ಇವರು ರಾಯಬನ ಹೆಸರಿದೆ ಅದಕ್ಕೆ ಇವರು ರಾಜ್ಯ ಆಳಲಿ ಅಂತ ಹೇಳಿಬಿಟ್ಟಂತೆ. ನಡಿ ನಮ್ಮ ಗುರುಗಳೇ ಕೊಟ್ಟ ಸಲ್ಯೂಷನ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಖುಷಿ ಪಟ್ಟುಬಿಟ್ರು. ರಾಯರ ತ್ಯಾಗದ ಫಲ ಇದು. ಒಂದು ರಾಯರು ನಿಜವಾದ ಸನ್ಯಾಸಿಗಳು ಅಂದ್ರೆ ಅಂಥವು, ಬೇಕು ಅಂದರೆ ಸನ್ಯಾಸಿಗಳಲ್ಲ, ಬೇಡ ಅಂದರೆ ಸನ್ಯಾಸಿಗಳು ಅಂತ ಹೇಳ್ತಾರೆ. ಭಗವಂತ ಹೇಳ್ತಾನೆ, ಎಷ್ಟು ಕರ್ಮಫಲ ತ್ಯಾಗಿ ಸತ್ಯಾಗಿ ತ್ಯಭಿಧೀಯತೆ, ಭಗವದ್ಗೀತೆಯ ವಾಕ್ಯ. ಯಾವನು ಬೇಡ ಅಂತಾನೆ ಅವನು ಸನ್ಯಾಸಿ, ಬೇಕು ಅಂದವನು ಸನ್ಯಾಸಿ, ಪೀಠದಲ್ಲಿ ಕೂತಿದ್ರು ಸನ್ಯಾಸಿ ಅಲ್ಲ, ಬೇಡ ಅಂದರೆ ಆಶ್ರಮ ತಗೊಳ್ದವರು ಸನ್ಯಾಸಿನೇ ನಿಜವಾಗಲೂ ಕೂಡ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಕೀರ್ತಿ ದೊಡ್ಡದಾಯ್ತು, ಯಾದವೇಂದ್ರ ಕೀರ್ತಿನ ದೊಡ್ಡದಾಯಿತು, ಶಿಷ್ಯರ ಮುಖ ಇಷ್ಟ ಆಯ್ತು ಅಷ್ಟೇ. ಇಬ್ಬರು ತೆಪ್ಪಗಾದ್ರು ಇವರೆಲ್ಲ ಕೂಡ, ಅವರಿಬ್ಬರು ಹೊರಟು ಬಿಟ್ರು. ಯಾದವೇಂದ್ರ ತೀರ್ಥ ದೊಡ್ಡ, ಇವತ್ತು ಕೂಡ ಕೃಷ್ಣ ತೀರ್ಥ ಬೃಂದಾವನ ಇದೆ, ಯಾದವೇಂದ್ರ ತೀರ್ಥ ಒಳ್ಳೆ ಆರಾಧನೆ ಎಲ್ಲ ಮಾಡ್ತಾರೆ. ಕೃಷ್ಣಾತೀರ್ ಎಷ್ಟಾಗಿದೆ ಅಂದರೆ ವೆರಿ ಕ್ಲೋಸ್ ಟು ದಿ ರಿವರ್, ಈ ಕಡೆ ಕೃಷ್ಣಾ ನದಿ, ಈ ಕಡೆ ಬೃಂದಾವನ, ಮತ್ತೆ ಡೀಪ್ ಇದಿದೆ ಅಲ್ಲಿ ಕೃಷ್ಣಾ ನದಿ, ಮೇಲ್ಗಡೆ ಬೃಂದಾವನ ಇದೆ. ಇವತ್ತು ರಾಯರ ಈ ಕಡೆಗೆ ಪೀಠ ತಗೊಂಡ್ರು, ಮುಂದೆ ವೈಭವದ ಇತಿಹಾಸ ಆದವರು. ಅವತ್ತು ಮಾಡಿದ ತ್ಯಾಗ ಜನ್ಮಪೂರ್ತಿ ತ್ಯಾಗ ಮಾಡ್ತಾರೆ ಅಂತಾರೆ, ತ್ಯಾಗ ಮಾಡ್ತಾ ಇದ್ದಾನೆ ರಾಯ. ಅವರು ದೊಡ್ಡ ಕತೆ ಕೇಳಿರ್ತೇವೆ, ದೊಡ್ಡ ಬರಗಾಲ ಬಂತು ತಂಜಾವೂರು ಪ್ರಾಂತಕ್ಕೆ. ಆ ಕಾಲಕ್ಕೆ ರಾಜನೇ ಭಾರಿ ಗಾಬರಿ ಆಯ್ತು, ಏನು ಮಾಡಬೇಕು ಅಂತ ಕೇಳಿದ. ತಕ್ಷಣ ರಾಯರು ಹೇಳಿದರು, ಯೋಚನೆ ಮಾಡಬೇಡಿ, ಮಠಕ್ಕೆ ಬನ್ನಿ, ಇಲ್ಲೇ ಊಟ ಆಗಲಿ ಅಂತ ಹೇಳಿದರು. ಅಂದರೆ ರಾಯರು ಸ್ವತಃ 8 ಜನಗಳಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ರು. ಅಲ್ಲ, ಅಲ್ಲಿ ಮಳೆ ಇಲ್ಲ, ಇವರು ಎಲ್ಲಿಂದ ಮಳೆ ಬಂತು ಆಗಿದ್ದಾರೆ ಅಂತ ಪ್ರಶ್ನೆ. ಅವರಿಗೆ ಅನ್ನ ಇಲ್ಲಿ, ಇವ್ರಿಗೆ ಯಾಕೆ ಅನ್ನ ಬಂತು ಅಂತ ಕೇಳಿದರೆ ಹೇಳ್ತಾರೆ, ಮಳೆ ಕೊಡೋದು ಯಾರು ಗೊತ್ತಾ, ಆದಿತ್ಯ ಜಾಯತೆ ವೃಷ್ಟಿ ಅಂತ ಸ್ಮೃತಿ ಹೇಳುತ್ತೆ. ಸೂರ್ಯನಿಂದ ಮಳೆ ಬರೋದು. ಇವರು ಆರಾಧನೆ ಮಾಡೋ ದೇವರು ಯಾರು, ರಾಮದೇವರು. ಅವ್ರು ಯಾರು, ಸೂರ್ಯವಂಶ ಧ್ವಜ ರಘುಕುಲ ತಿಲಕ ಅನ್ನೋದ್ರ ಅಭಾವನೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ನೈವೇದ್ಯ ಮಾಡಿದರೆ ಸ್ವಲ್ಪ ಅನ್ನೋ ದೊಡ್ಡ ರಾಶಿ ಆಗ್ತಿತ್ತು. ಇದು ಶಾಸ್ತ್ರ ಇದು, ಅದನ್ನೇ ಅಕ್ಷಯಂ ಕರ್ಮ ಯಸ್ಮಿನ್ ಪರೆಯೇ ಸ್ವರ್ಪಿತಂ. ಯಾತಕ್ಕೆ ನೈವೇದ್ಯ ಮಾಡಿ ಊಟ ಮಾಡಬೇಕು ಅಂದರೆ ಅಕ್ಷಯ ಆಗುತ್ತೆ. ನೈವೇದ್ಯ ಮಾಡದೆ ಊಟ ಮಾಡಿದರೆ ಸುಕ್ಷಯ. ಎಲ್ಲರೂ, ಇವ್ರು ಗಂಡ ಹೆಂಡತಿಗೆ ಸಾಲದಿಲ್ಲ, ಗಂಡರಿಗೂ 50,000 ಸಂಬಳ, ಹೆಂಡತಿಗೂ 50,000 ಸಂಬಳ, ಮನೆ ಮುಂದೆ ಬಿವೇರ್ ಆಫ್ ಡಾಗ್ಸ್ ಹಾಕಿರ್ತಾರೆ, ಪಾಪ ಸಾಲ ಮಾಡ್ಕೊಂಡು ಓದಾಡ್ತಿರ್ತಾರೆ. ಎಷ್ಟು ಮಾಡಿ, ಹಿಂದಿನ ಕಾಲದ ಜನಗಳಿಗೆ ಕೆಲಸ ಇಲ್ಲ, ಬಹುಶಃ 1 ರೂಪಾಯಿ ಕಾಣೋದು ಕಷ್ಟ ಇತ್ತು ಗೊತ್ತಾ ಅವರೆಲ್ಲ. ರೂಪಾಯಿ ಕಾಣಬೇಕಾದ್ರೆ ಎಷ್ಟೋ ಯಾರ ಹತ್ರ ನೋಡ್ಬೋದು, 1 ರೂಪಾಯಿ ಕಾಯಿ ನೋಡ್ಬಿಟ್ರೆ ಹಬ್ಬ ಆಶ್ಚರ್ಯ ಪಡ್ಬಿಟ್ರೆ. ಅಂಥ ಕಾಲ ಇತ್ತು. ಆದರೆ ಮನೆಯಲ್ಲಿ ಎಷ್ಟು ಜನ ಬಂದರೂ ಫ್ರೀ ಊಟ ಆಗ್ತಿತ್ತು. ಯಾತಕ್ಕೆ ಅಂದರೆ ನೈವೇದ್ಯ ಮಾಡಿ ಊಟ ಮಾಡ್ತಿದ್ರು, ಆದ್ದರಿಂದ ಅನ್ನಕ್ಕೆ ಅಭಾವನೇ ಬರ್ತಿರಲಿಲ್ಲ. ಈಗ ಧನ ಇದೆ, ಅನ್ನ ಇಲ್ಲ. ಹಿಂದೆ ಧನ ಇರಲಿಲ್ಲ, ಅನ್ನ ಇತ್ತು. ಧನ ಯಾತಕ್ಕೆ, ಅನ್ನಕ್ಕೆ ಬೇಕು. ಅಂದಮೇಲೆ ಅನ್ನ ಫೈನಲ್ ತಾನೇ. ನೈವೇದ್ಯ ಮಾಡೋ ಅಭ್ಯಾಸ ಇದ್ದರೆ ಅನಂತವಾಗ್ತದೆ. 8 ಜನಕ್ಕೆ 12 ವರ್ಷ, 1 ದಿವಸ ಅಲ್ಲ, 12 ವರ್ಷ ಊಟ ಹಾಕಿದ್ರಂತೆ. ಆಮೇಲೆ ಮಳೆ ಬಂತು, ರಾಜನಿಗೆ ಭಾರಿ ಆಶ್ಚರ್ಯವಾಯಿತು. ಅವರಿಗೆ ಸರೆಂಡರ್ ಆಗ್ತಾನೆ, ಬೇಕಾದ್ಕೊಳ್ಳಕ್ಕೆ ಹೋಗ್ತಾನೆ, ರತ್ನಹಾರವನ್ನು ಅರ್ಪಣೆ ಮಾಡಿಬಿಡ್ತಾನೆ. ಅವರು ಅಗ್ನಿಯಲ್ಲಿ ಹಾಕಿಬಿಟ್ರಂತೆ ಆ ಕ್ಷಣಕ್ಕೆ. ರಾಯರ ಜೀವ ಪೂರ್ತಿ ತ್ಯಾಗದ್ದೇನೆ, ಒಂದು ಚೂರು ಕೈಯಲ್ಲಿ ಮುಟ್ಟೋದಿಲ್ಲ, ಸನ್ಯಾಸಿಗಳು ಮುಟ್ಟಬಾರದು ಊಟನೂ ಮುಟ್ಲೇ ಇಲ್ಲ, ಹಾಕಿದರು. ರಾಜನ ಸ್ವಲ್ಪ ಬೇಸರ ಆಯಿತು. ತಕ್ಷಣ ಏನು ಮಾಡಿದ್ರಂತೆ, ಕೈ ಹಾಕಿ ಮತ್ತೆ ತೆಗೆದುಕೊಟ್ರಂತ ಹಾಗೆ, ಅಗ್ನಿಯಲ್ಲಿ ಕೈ ಹಾಕಿ ತೆಗೆದುಕೊಟ್ರೆ ತಗೋ, ಹಾಗೆ ಹೊಡಿತಾ ಇದ್ದೆ, ಏನೂ ಚೇಂಜ್ ಆಗಿಲ್ಲ. ತೋರಿಸ್ತಾರೆ, ನಾನು ಅಗ್ನಿಯಲ್ಲಿ ಬಿಸಾಡಲಿಲ್ಲ ಅದನ್ನು, ಸನ್ಯಾಸಿಗಳನ್ನ ತಗೊಳ್ಬಾರ್ದು, ನಮಗೆ ಅಲಂಕಾರ ನಿಷಿದ್ಧ, ದೇವರಿಗೆ ಹಾಕಬೇಕು, ಇಲ್ಲಿ ಪರಶುರಾಮ ದೇವರಿದ್ದರು ಅಂತ ಹಾಕಿಬಿಟ್ಟೆ ಅಂತ ಹೇಳ್ತಾರೆ. ಅದು ಅನುಸಂಧಾನ ಅಂದರೆ ಹಾಗಿತ್ತವರು. ಅದು ದಿವ್ಯ ಅನುಸಂಧಾನ ಇದ್ದಿದ್ದಕ್ಕೇ ರಾಯರ ಜೀವನದಲ್ಲಿ ಅತ್ಯಂತ ಪಾವನವಾದಂಥ ಚರಿತ್ರೆ ಆಯಿತು. ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ, ಧರ್ಮ ಬಿಡಲಿಲ್ಲ. ಯತಿಗಳು ದತ್ತ ಹಾಕೊಂಡ್ರೆ ಗತಿ ಏನಾಗಬೇಕು? ಯತಿಗಳು ಹಾಕೊಳ್ಳಾಗಿಲ್ಲ, ಶಿಷ್ಯ ಅರ್ಪಿಸಿಬಿಟ್ಟಿದ್ದಾನೆ, ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟಿದ್ದಾನೆ. ಆಮೇಲೆ ಎಲ್ಲೆಲ್ಲೋ ಸಂಚಾರ ಮಾಡ್ತಾರೆ, ಇಡೀ ದಕ್ಷಿಣ ಭಾರತ, ಉತ್ತರ ಭಾರತದ ಸಂಚಾರ ಮಾಡ್ತಾರೆ. ಇವತ್ತಿನ ಸಂಚಾರ ಅಂದರೆ ಬೆಳಗ್ಗೆ ಎಲ್ಲೋ ಇರೋ, ಸಾಯಂಕಾಲ ಎಲ್ಲೋ ಇರ್ಬೋದು, ಹಿಂದೆ ಸಾಧ್ಯ ಇರಲಿಲ್ಲ. ನಡ್ಕೊಂಡು ಹೋಗ್ಬೇಕು, ಮೇಣಿಯಲ್ಲಿ ಹೋಗ್ಬೇಕಷ್ಟೇ. ಮಳೆಗಾಲದ ಸಂಚಾರ ಇಲ್ಲೇ ಇಲ್ಲ, ಕಂಪಲ್ಸರಿ ಚಾತುರ್ಮಾಸ್ಯ. ಆಗ ಮಳೆಗಾಲ ಮಳೆ ಆಗ್ತಿತ್ತಲ್ಲ, ಫ್ಲಡ್ಸ್ ಬಂದಾಗ ಎಲ್ಲೂ ಸೇತುವೆಗಳೇ ಇಲ್ಲ, ನೀರು ಕಡಿಮೆ ಆದ್ರೆ ಹಾಗೆ ನಿಂತಿರ್ಬೇಕಷ್ಟೇ ಅವರು. ಮಳೆಗಾಲ ಅಂತ ವಾತಾವರಣ, ಅಂತ ಹೊತ್ತಿನಲ್ಲಿ ಸಂಚಾರ ಮಾಡೋದಂದ್ರೆ ಸಾಮಾನ್ಯ ಅಲ್ಲ. ಯತಿಗಳು ಸಂಚಾರ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ವಾದಿಗಳನ್ನು ಗೆಲ್ಲಬೇಕು, ಗ್ರಂಥಗಳನ್ನು ಬರೀಬೇಕು, ದುಃಖಿಗಳ ದುಃಖನ ಪರಿಹಾರ ಮಾಡಬೇಕು. ಸರ್ಕಾರ ಹೇಗೆ ನಮ್ಮ ಈ ಸೋಷಿಯಲ್ ಎಕನಾಮಿಕಲ್ ಬರ್ಡನ್ ಹೊರಬೇಕೋ, ಇವರು ಸ್ಪಿರಿಚುವಲ್ ಬರ್ಡನ್ ಹೊರಬೇಕು. ಮಠಾಧೀಶರುಗಳು ನಮಗೇನಾದ್ರು ಪ್ರಾಬ್ಲಮ್ ಬಂದಿದೆ ಅಂದರೆ ಅವ್ರ ರಕ್ಷಣೆ ಮಾಡಬೇಕು ನಮ್ಮನ್ನು. ಇವತ್ತು ಆ ಕಾಲ ಬಿಟ್ಟು ಹೋಗಿಬಿಟ್ಟಿದೆ ಅಷ್ಟೇ. ನಮ್ಮ ಕಾಂಟ್ಯಾಕ್ಟ್ ಮಠಕ್ಕೆ ಎಷ್ಟು ಗೊತ್ತಾ, ಪಾದಪೂಜೆ ಬಿಟ್ಟಾದ್ರೆ ಕೃಷ್ಣಾರ್ಪಣ ಮೂದೋ ಇದೆ ಅಷ್ಟೇ. ಅವ್ರು ಹಾಗಲ್ಲ, ಮಗಳಿಗೆ ಮದುವೆ ಆಗಿಲ್ಲ, ಮಠಕ್ಕೆ ಹೋದರೆ ಮದುವೆ ಮಾಡಿಸ್ಬೇಕು, ಹಿಂದೆ ಹಾಕಿದ ಕಾಲ ಇತ್ತಂತ ಗೊತ್ತಾ. ತುಂಬ ಮಗಳ ಮದುವೆ ಭಾರಿ ಕಷ್ಟ, ಸಾಮಾನ್ಯ ಕೇಳಿಬಿಟ್ರೆ ದುಡ್ಡು ಕೊಟ್ಟು ಅವರೇ ಖರ್ಚು ಹೋಗಿ ಮದುವೆ ಮಾಡಿಸ್ತಿದ್ರು, ಅಂಥ ಕಾಲ ಇತ್ತು. ಪ್ರತಿಯೊಂದು ಏನೇ ಉಪನಯನಾದ್ರೆ ಆಮೇಲೆ ಮಾಡಿಸ್ತೀವಿ, ಪ್ರತಿಯೊಂದು ವ್ಯವಸ್ಥೆ ಮಠದಲ್ಲಿ ವ್ಯವಸ್ಥೆ ಆಗಬೇಕು. ಇದಕ್ಕೆ ಮಠಗಳಿಗೆ ಅಷ್ಟು ಮಹತ್ವ ಬಂದಿತ್ತು. ಇವತ್ತು ಮಠಗಳು ಅಂದರೆ ಎಲ್ಲ ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಇನ್ನೂ ಮಹಾನುಭಾವರು ಇದ್ದಾರೆ, ಅದರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಪೂರ್ತಿ ಹೈ ಟೋಟಲಿ ಕಮರ್ಷಿಯಲ್, ಅದು ಏನು ಲೌಕಿಕ ಕಾಂಪೀಟ್ ಮಾಡಾಗಿರ್ತದೆ, ಅದು ಇದ್ದರೆ ತಪ್ಪಾಗುತ್ತೆ. ಅಪೂರ್ವ ರೀತಿಯಲ್ಲಿ ಅಷ್ಟು ಮಾಡ್ತಾರೆ, ವಾದಿಗಳನ್ನು ಗೆಲ್ತಾರೆ, ಗ್ರಂಥಗಳನ್ನು ಬರೀತಾರೆ. ಒಂದೊಂದು ದಿವಸ ಒಂದೊಂದು ಕೆಲಸ ಮಾಡೋದಲ್ಲ, ಸೈಮಿಲ್ಟೇನಿಯಸ್ಸೇ ಮಾಡ್ತಾ ಇರಬೇಕು. ಹೋಗ್ತಾ ಹೋಗ್ತಾ ಪಾಠ ಪ್ರವಚನ ಆಗಬೇಕು, ಹೋಗ್ತಾ ಹೋಗ್ತಾ ಗ್ರಂಥಗಳನ್ನು ಬರೀಬೇಕು, ಮುದ್ರಾ ಭಿಕ್ಷೆಗಳಾಗಬೇಕು, ತೀರ್ಥ ಕೊಡಬೇಕು, ವಾದಿಗಳನ್ನು ಸೋಲಿಸ್ಬೇಕು, ಸಂಚಾರ ಮಾಡ್ತಾ ಮಾಡ್ತಾ ಹೋಗಬೇಕು. ಆ ರೀತಿ ಮಾಡ್ತಾ ರಾಮೇಶ್ವರ ಮಧುರೆಯಂತೂ ಓದಿದ ಊರವರು, ಮುಂದೆ ಕನ್ಯಾಕುಮಾರಿಗೆ ಬರ್ತಾರೆ, ತಿರುವನಂತಪುರಕ್ಕೆ ಬರ್ತಾರೆ, ಶ್ರೀರಂಗಕ್ಕೆ ಬರ್ತಾರೆ, ಅಂತರ ಉಡುಪಿಗೆ ಬರ್ತಾರೆ, ಪಾದಕ ಕ್ಷೇತ್ರಕ್ಕೆ, ವಿಷ್ಣುಮಂಗಲ, ಕಾವುಮಠ ಎಲ್ಲ ಸಂಚಾರ ಮಾಡಿದ್ದನ್ನು ರಾಘವೇಂದ್ರ ವಿಧಿಯಲ್ಲಿ ಹೇಳ್ತಾರೆ. ಉಡುಪಿಯಲ್ಲಿ 10 ವರ್ಷ ವಾಸ ಮಾಡಿದ್ದಂತೆ ರಾಘವೇಂದ್ರ ಸ್ವಾಮಿಗಳು. ಅವ್ರು ವಾಸ ಮಾಡಿದ ಜಾಗದಲ್ಲಿ ಅವ್ರ ಮಠ ಇರೋದು, ಆ ಮಠ ಅವರಿಗೆ ಬಂದಿದ್ದು ವಿಜೇಂದ್ರ ಸ್ವಾಮಿಗಳ ಕಾಲಕ್ಕೆ. ಅಲ್ಲೇ ಮಠ ಕಟ್ಟಿಸ್ಕೊಂಡು ಸೀದ ಕೃಷ್ಣನ ದರ್ಶನ ಅಲ್ಲಿಂದಲೇ ಮಾಡ್ಬೋದು ಅಂತ ಅಂಥ ಸ್ಪಾಟಲ್ಲಿದೆ. ಸರಿಯಾಗಿ ಎದುರಿಗೆ ಕೆನಕಿನ ಕಿಂಡಿಯಿಂದ ಸೀದಾ ಹೋಗಿಬಿಟ್ಟು ಅದೇ ಮಠ ಸಾಗೋಣ. ಅಲ್ಲಿದ್ದು ಚಂದ್ರಿಕಾ ಪಾಠವನ್ನು ಹೇಳ್ತಾರೆ, ಚಂದ್ರಿಕಾ ಪ್ರಕಾಶ ಬರೀತಾರೆ, ನ್ಯಾಯ ಮುಕ್ತಾವಳಿ ಬರೀತಾರೆ, ತಂತ್ರ ದೀಪಿಕಾ ಅಂತ ಗ್ರಂಥ ಬರೀತಾರೆ. ಇಂದು ಏನಗೆ ಗೋವಿಂದ ಬರೆದಿದ್ದು ಉಡುಪಿಯಲ್ಲಿದ್ದಾಗಲೇ ಬರೆದಿದ್ದವರು. ಇಂದು ಏನಗೆ ಕೃಷ್ಣನ ನೋಡ್ಕೋತೇನೆ ಬರೀತಾರೆ ಅಷ್ಟೇ ಅಲ್ಲ, ಆ ಕಾಲಕ್ಕೆ ತಮ್ಮ ಕೈಯಿಂದ ಕೃಷ್ಣನ ಪ್ರತಿಮೆ ಮಾಡ್ತಾರೆ, ಚಿನ್ನದಲ್ಲಿ ಪ್ರತಿಮೆ ಮಾಡಿದ್ದಾರೆ, ಪ್ರತಿನಿತ್ಯ ಮಠದಲ್ಲಿ ತೋರಿಸ್ತಾರೆ. ಅದನ್ನು ಅವ್ರ ಕೈಯಿಂದ ನಿರ್ಮಾಣ ಮಾಡಿದ ಪ್ರತಿಮೆ ಅದು, ಒಂದು ಅದು ಸಂತಾನ ಕೃಪಾಲಕೃಷ್ಣನ ಮೂರ್ತಿ ಅದು, ಅದನ್ನು ಮಾಡ್ತಾರೆ. ಇಷ್ಟು ಉಡುಪಿಯಲ್ಲಿದ್ದ ಮಾಡಿದ್ದಕ್ಕೆ ಪಾದಕ ಕ್ಷೇತ್ರಕ್ಕೆ ಹೋಗ್ತಾರೆ, ಆಚಾರ್ಯರ ಪಾದಗಳ ದರ್ಶನ ಮಾಡ್ತಾರೆ. ಅದೆಲ್ಲ ನೋಡಿದರೆ ನಾವು ರಾಯರು ಓಡಾಡಿದ ಜಾಗ ಅವೆಲ್ಲ ಕೂಡ, ಆಚಾರ್ಯರು ಓಡಾಡಿದ ಜಾಗ, ಟೀಕಾರರು ಓಡಾಡಿದ ಜಾಗ, ದಾಸರಾಯರು ಓಡಾಡಿದ ಜಾಗ, ಅದೇ ರೀತಿ ರಾಯರು ಓಡಾಡಿದ ಜಾಗ. ಅದೇ ನೆನೆಸ್ಕೊಂಡ್ಬಿಟ್ರೆ ಪಾದಕ ಕ್ಷೇತ್ರ ಆಗ ಮಣ್ಣು ಅನಿಸೋದಿಲ್ಲ, ಅದು ಚಿನ್ನದ ಭೂಮಿಯಾಗಿ ಕಾಣಿಸ್ತದೆ. ಉಡುಪಿ ಕೃಷ್ಣರ ಮುಂದೆ ನಿಂತು ಅನೇಕ ವರ್ಷಗಳ ಹಿಂದೆ ಬಿಟ್ಟು ಅಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಬಿಜಾಪುರಕ್ಕೆ ಹೋಗ್ತಾರೆ. ಅನೇಕ ಊರುಗಳು ಸಂಚಾರ ಮಾಡ್ತಾ ಮಾಡ್ತಾ ಇವತ್ತು ಆಲ್ಮಟ್ಟಿ ಇದೆಯಲ್ಲ, ಆಲೂರು ಅಂತ ಒಂದು ಊರು, ಅಲ್ಲಿ ಚಾತುರ್ಮಾಸ್ಯ ಕೂತರಂತೆ ನಾಯಕ ರಾಘವೇಂದ್ರ ಹೇಳ್ತಾರೆ. ಅಲ್ಲಿ ಚಾತುರ್ಮಾಸ್ಯ ಕೂತರು, ಅಲ್ಲಿದ್ದಾಗಲೇ ತತ್ವಪ್ರಕಾಶಿಕ ಭಾವದೀಪವನ್ನು ಬರೀತಾರೆ. ಆ ರಾಯರು ಕೂತ ಜಾಗದಲ್ಲೇ ಇವತ್ತು ಆಲ್ಮಟ್ಟಿ ಡ್ಯಾಮ್ ಆಗಿದ್ದು ಅಲ್ಲೇನೆ. ಸೊ ರಾಯರು ಅವತ್ತು ಚಾತುರ್ಮಾಸ್ಯ ಕೂತಿದ್ದಕ್ಕೆ ಇವತ್ತು ಲಕ್ಷಾಂತರ ಜನ ಕನ್ನ ಸಿಗೋಕ್ಕಾಗಿದೆ, ನೆನಪಿರಬೇಕು. ರಾಯರ ಚಾತುರ್ಮಾಸ್ಯ ಅಂದರೆ ಯಾರು ಕನಸ್ಕೊಂಡಿದ್ರು ಡ್ಯಾಮ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಆಲೂರಿದೆ, ಸಬ್ಬರ್ಜನದಲ್ಲಿ ಸಿಗುತ್ತೆ ನಿಮಗೆ ಅದು. ಅವರು ಚಾತುರ್ಮಾಸ್ಯ ಕೂತಿದ್ದ ಫಲ. ಹಿಂದಿನ ಕಾಲಕ್ಕೆ ನಮ್ಮ ಹೊಸಪೇಟೆ ಊರಿಂದ ಕೃಷ್ಣಾಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಲೂರಿಗೆ ಹೋಗ್ತಾ ಇದ್ವಿ. ಅದು ವಿಶೇಷವಾಗಿ ಸೀತಿಮನಿ ಅಂತ ಜಾಗ, ಸೀತಿಮನಿ ಆಲೂರು ಅಂತ ಜಾಗಗಳಿವೆ, ಅಲ್ಲಿ ಒಳ್ಳೆ ಐಡಿಯಲ್ ಪ್ಲೇಸು ಸ್ನಾನ ಇತ್ಯಾದಿಗಳಿಗೆ. ಅಲ್ಲಿ ರಾಯರ ಚಾತುರ್ಮಾಸ್ಯ ಕೂತ ಜಾಗ, ಅದು ಮುಂದೆ ದೊಡ್ಡ ಪರಿಣಾಮ ಉಂಟು ಮಾಡಿದೆ. ದೊಡ್ಡವರು ಎಲ್ಲಿ ಕಾಲಿಟ್ಟರು ಕೂಡ ಅದು ಫಲ ಕೊಡಲೇಬೇಕು. ಅದನ್ನೆಲ್ಲ ಸಂಚಾರ ಮಾಡ್ಕೋತಾ ಮಾಡ್ಕೋತಾ ಆದವಾನಿ ಬರ್ತಾರೆ. ಅಲ್ಲಿ ಕತೆ ಕೇಳಿರ್ತೇವೆ, ದಾರಿಯುದ್ದಕ್ಕೂ ಪವಾಡಗಳೇನೆ, ಯಾವವರಿಗೋದ್ರು ಅದ್ಭುತ ಪವಾಡಗಳು. ಇವತ್ತು ಯಾರೂ ಮಾಡೋಕ್ಕಾಗಲ್ಲ ಅಂತ ಪವಾಡಗಳು ಮಾಡಿ ತೋರಿಸ್ತಾರೆ ರಾಯರು. ಸತ್ತವನು ಎಷ್ಟು ಜನ ಬದುಕಿದಾರ ಲೆಕ್ಕನೇ ಇಲ್ಲ. ತುಂಬ ಕರುನಾಡುಗಳು ಹೋಗ್ತಾ ಇರ್ತಾರೆ. ಭಯಂಕರವಾದ ಆ ಕಡೆ ಬಿಸಿಲು ಅಂದು ಉಚ್ಚಾಬಟ್ಟೆ ಬಿಸಿಲು, ಮರಳು ಜಾಗ ಬೇರೆ. ಮಠದ ಪರಿವಾರದ ಎಲ್ಲ ನಡ್ಕೊಂಡೇ ಹೋಗ್ತಿದ್ದಾರೆ. ಒಬ್ಬಳು ಗರ್ಭಿಣಿ ಪಾಪ, ತುಂಬ ಗರ್ಭಿಣಿ, ತುಂಬ ಬಿಸಿಲು ಕಷ್ಟಪಡ್ತಿದ್ದಾರೆ. ರಾಯರು ನೋಡಿದ್ರಂತೆ ತಮ್ಮ ಸ್ಯಾಟಿ ಹೀಗೆ ಮೇಲಕ್ಕೆ ಬಿಟ್ಟರಂತೆ, ಹಾಗೆ ಹೋಯ್ತು, ನಿಂತ್ಕೊಂಡ್ಬಿಡ್ತಂತೆ ಮೇಲ್ಗಡೆ, ಹಾಗೆ ಮೇಲೆ ಹಾಗೆ ಅಂತ ಆ ಸಂಚಾರ ಮೇಲೇ ಹೋಗ್ತಾ ಇತ್ತಂತೆ ಸ್ಯಾಟಿ. ಇದನ್ನೆಲ್ಲ ಕೂಡ ಜಗನ್ನಾಥದಾಸರು ಬರೀತಾರೆ ಅಂದಮೇಲೆ ಎಷ್ಟು ಅಥೆಂಟಿಕ್ ಅಂತ ಯೋಚನೆ ಮಾಡಿ, ಹಟ್ಟತ್ತಿಗೆ ಹಾಕಿ ಗರ್ಭ ಇದಾಯಿತು, ಡೆಲಿವರಿ ಆಗೇ ಬಿಡುತ್ತೆ ಆಗಿನ ಕಾಲಕ್ಕೆ. ನೀರಲ್ಲಿ ಬರಬೇಕು ಎಷ್ಟು ಕಷ್ಟ ಗೊತ್ತಾಗ, ಆ ಪುಲಿರ ಕಮಂಡಲದಲ್ಲಿ ಜಲ ತೋರುತ್ತೆ ಅಂತ ಹೇಳ್ತಾರೆ. ಕಮಂಡಲ ನೀರು ಹಾಕಿದ್ರಂತೆ ಮರಳೊಳಗೆ, ಡೈರೆಕ್ಟ್ ಕೊಳಗೆ ಎತ್ತಿಗಳು ಇವರು ಹೆಂಗಸರು ಡೈರೆಕ್ಟ್ ಕೊಳಗೆ ಬರೋದಿಲ್ಲ, ನೀರು ಹಾಕಿದರೆ ಮರಳಲ್ಲಿ ನೀರು ಹಾಕಿದ್ರೆ ಗೊತ್ತಿಮ್ಮ ತಕ್ಷಣ ಒಳಗೆ ಹೋಗಿಬಿಡುತ್ತದೆ. ಆ ನೀರು ಅಕ್ಷವ್ಯ ಬರ್ತಾನೆ ಅಂತ ಎಷ್ಟು ಬೇಕಾದ್ರೂ ಉಪಯೋಗಿಸೋದು ಆ ರೀತಿ ಕೊಟ್ಟಿರುತ್ತೆ. ಈ ರೀತಿ ಕಮಂಡಲ ಓದಕ್ಕೆ ಮೊದಲೇ ಕಮಂಡಲ ಓದಕ್ಕೆ ಇಷ್ಟಿರುತ್ತೆ, ಅದು ಮರಳಲ್ಲಿ ಹಾಕಿತ್ತು. ಅದು ಎಷ್ಟು ಕೇಳಿದ್ರು ಬರಬೇಕಾದ್ರೆ ಎಂಥ ಸಿದ್ಧಿ ರಾಯರು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಸುಲ್ತಾನ ಶರಣಾಗತನಾಗ್ತಾನೆ, ವಿಜಾಪುರದಲ್ಲಿ ವಾಕ್ಯಾರ್ಥ ನಡೆಯುತ್ತೆ, ಸೋಲಿಸಿಬಿಡ್ತಾರೆ, ವಿಜಯವರ ಸ್ಥಾಪಿತ ಬರ್ತಾರೆ, ಎಲ್ಲವರು ತಪ್ತಮುದ್ರಾಸಾರಣಿ ಇತ್ಯಾದಿ ರಾಯರು ಮಾಡಿದ್ರಂತೆ. ಎಷ್ಟು ಭಾಗ್ಯವಂತರು ಆ ಜನಗಳು ಮಾಡಿಸಿ, ರಾಯರ ಕೈಲೇ ಮಾಡಿಸ್ಕೊಂಡವ್ರು ಹೇಗಿರ್ಬೋದು ಲೆಕ್ಕ ಹಾಕಿ. ಅವ್ರಿಗೆ ಮಂತ್ರಾಕ್ಷ ತೊಗೊಂಡ್ರೆ ಉದ್ಧಾರ ಆಗ್ತಾನೆ ಮನುಷ್ಯ, ಅವ್ರ ಹೆಸರು ಹೇಳಿದ್ರೆ ಉದ್ಧಾರವಾಗ್ತಾನೆ. ಅಂತ ಹೊತ್ತಿನಲ್ಲಿ ಅವರೇ ಮುದ್ರಾಧಾರಣೆ ಮಾಡ್ತಾ ಇದ್ರಂತೆ ರಾಯರು ಸ್ವತಃ ಸ್ವತಃ ತೀರ್ಥ ಕೊಡ್ತಿದ್ರು. ಎಲ್ಲ ಮಾಡ್ತಾ ಮಾಡ್ತಾ ಅದಾನಿ ಬರ್ತಾರೆ. ಅಲ್ಲಿ ವೆಂಕಣ್ಣನ ಹುಡುಗನ ಕತೆ ಕೇಳಿರ್ತೀರಿ, ಬರ್ತಾನೆ ಅನಾಥ ಹುಡುಗ, ಎಲ್ಲರೂ ಪಾದಪೂಜೆ ಆಗತ್ತೆ ಇಸ್ಕೊಂಡು ಹೋಗ್ಬಿಡ್ತಾರೆ ಮುದ್ರಾಕ್ಷತೆಯನ್ನ. ಈ ಹುಡುಗ ನಿಂತ್ಕೋತಾನೆ ಪಾಪ, ಕೇಳ್ತಾರೆ ರಾಯರು ಏನು ಅಂತ ಕೇಳ್ತಾರೆ. ಅನಾಥ ನಾನು, ಏನು ಗತಿ ಇಲ್ಲ, ದಟ್ಟೆ ಉದ್ಧಾರ ಮಾಡಿ ಅಂತ ಕೇಳಿದ್ರು. ತಕ್ಷಣ ಮಂತ್ರಾಕ್ಷತೆ ಕೊಟ್ಟು ಆಪತ್ ಬಂದ ಹೆಸರು ಜ್ಞಾಪಕ ಮಾಡ್ಕೊ ಅಂತ ಹೇಳ್ಬಿಡ್ತಾರಷ್ಟೆ. ಆಪತ್ ಬಂದಾಗ ಜ್ಞಾಪಕ ಮಾಡ್ಕೊಂಡು ಅವರು ಆಗಲೇ ಜ್ಞಾಪಕ ಮಾಡ್ಕೊಂಡು ರಾಘವೇಂದ್ರ ಅಂತ ಇಸ್ಕೊಂಡ್ಬಿಡ್ತಿದ್ರು ಅಷ್ಟೇ. ಊಟ ಹಾಕಿ ಕಳಿಸ್ಬಿಡ್ತೀನಿ, ಏನು ಮಾಡ್ತಿದ್ರು, ಊಟ ಹಾಕಿ ಕಳಿಸ್ಬಿಡ್ತೀನಿ ಅಂತ ರಿಸರ್ವ್ ಇಟ್ಕೊಂಡು ಹಾಗೇನೆ ಮಂತ್ರಗಳನ್ನ ಕಾದಿಟ್ಕೋಬೇಕು ಅಂತ ಹೇಳಿದ್ರು. ಹಾಗೆ ಇಟ್ಕೊಂಡು ಬಿಟ್ಟ, ನಿಜವಾಗ್ಲೂ ಆಪತ್ ಬಂತು. ನಾವೆಲ್ಲ ಕೇಳಿದ್ದೇವೆ ಅದನ್ನೆಲ್ಲ, ಹೇಳೋ ಕತೆ ಹೇಳೋ ಕಾರಣ ಇಲ್ಲ. ಆ ಸುಲ್ತಾನ ಓದ್ತೀಯೋ ಹೊಡಿಲೋ ಅಂತ ಕೇಳಿದ್ರು. ಅದೇ ಡೂ ಆರ್ ಡೈ ಅಂತ ಆ ಸ್ಥಿತಿ ಬಂತು. ಓದ್ಬೇಕು ಇಲ್ಲ ಸಾಯ್ಬೇಕು, ಓದೇ ಇಲ್ಲ ಪಾಪ ದನಕಾಯ ಹುಡುಗ, ಓದೇ ಇಲ್ಲ, ಕೊಂತೀನಿ ಅಂತ ಏನು ಮಾಡ್ಬೇಕಾಗಿ. ಆ ಕ್ಷಣಕ್ಕೆ ರಾಘವೇಂದ್ರ ಅಂದನಂತೆ ತೆಗೆದು ನೋಡ್ತಾನೆ. ಮುಗಿದೋಯ್ತು ಅಲ್ಲಿಗೆ, ಪಟ 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 ಓದಿ ಹಾಕಿಬಿಡ್ತಾನೆ. ಅವ್ರ ಹೆಸರು ಹೇಳಿದ್ದಕ್ಕೆ ಓದು ಬಂತವನಿಗೆ. ರಾಘವೇಂದ್ರ ಸ್ತೋತ್ರ ಹೇಳೋದೇ ಆ ಮಾತನ್ನ, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ನಿಮ್ಮ ಹೆಸರು ಹೇಳಿದ್ರೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ನಡೆದ ಕಥೆ ಅದು. ಪಟ ಪಟ ಓದಿಬಿಟ್ಟನಂತೆ, ಬರೀ ಓದಿದಲ್ಲ, ಒಳ್ಳೆ ಸುದ್ದಿ ಇತ್ತದ್ರೊಳಗೆ. ಸುಲ್ತಾನ ಕೇಳಿದ ಆಶ್ಚರ್ಯ ಆಗೋಯ್ತು ಅವನಿಗೆ. ನವಾಬ ಹುಡುಗ ಭಾರಿ ಬುದ್ಧಿವಂತ ಇದ್ದಾರೆ, ಒಳ್ಳೆ ಸುದ್ದಿ ಹೇಳಿದ್ದಾರೆ ಅಂತ ಕರ್ಕೊಂಡು ಹೊರಟೇ ಬಿಟ್ಟರು. ದಿವಾನ ಮಾಡಿ ಹಾಕ್ಬಿಟ್ಟನ, ಓವರ್ ನೈಟ್ ಅಲ್ಲ, ಓವರ್ ಎ ಮೂಮೆಂಟ್ ಜ್ಞಾನ ಬಂತು. ಇಮಿಡಿಯೇಟ್ ಅಪಾಯಿಂಟ್ಮೆಂಟ್, ಮತ್ತೆ ಎಷ್ಟೋದರೂ ಕಾಯ್ತಾ ಕೂತಿರ್ತಾರೆ ಇನ್ನೂ ಕೂಡ, ಸೆಲೆಕ್ಷನ್ ಮಾಡಿದವರಿಗೆ ಆರ್ಡರ್ ಕೊಟ್ಟಿಲ್ಲ ಅಂತ ಒದ್ದಾಡ್ತಿದ್ದಾರೆ ಪಾಪ. ಎಷ್ಟೋ ವರ್ಷ ಆಗಿದೆ ಈಗ, ಒಂದು ವರ್ಷದಿಂದ ಆರ್ಡರ್ ಕೊಟ್ಟೇ ಇಲ್ಲ ಎಷ್ಟೋ ಜನಗಳಿಗೆ. ಸೆಲೆಕ್ಷನ್ ಆದರೂ ಕೊಟ್ಟಿಲ್ಲ, ವೇಕೆನ್ಸಿ ಇಲ್ಲ, ಅಸಿಸ್ಟೆಂಟ್ ಅಂತ ಕರೀತಾರೆ. ಆದರೆ ರಾಯರ ಮಂದಿ ಯಾವ ಅಸಿಸ್ಟೆಂಟು ಇಲ್ಲ. ಇಮಿಡಿಯೇಟ್ ದಿವಾನ, ಮತ್ತೆ ಎಸ್ ಟಿ ಸಿ ಎಫ್ ಡಿ ಸಿ ಆಗಿ ಅಲ್ಲ, ಇದು ಸಂಸ್ಥಾನಕ್ಕೆ ದಿವಾನ. ಚಿಕ್ಕ ಹುಡುಗ, 25-30 ವರ್ಷದ ಹುಡುಗ, ಅಂತ ಪೋಸ್ಟ್ ಸಿಕ್ಕಿಬಿಡುತ್ತೆ. ಎಷ್ಟು ಸೇವೆ ಮಾಡ್ತಾನೆ ರಾಯರಿಗೆ ಗೊತ್ತಾ ಅಂತ ಸುಲ್ತ ಅದೆಲ್ಲ ಹೊಳ್ತಾನೆ. ಸುಲ್ತ ಭಾರಿ ಬುದ್ಧಿವಂತ ಅಂತ ಹೇಳಿ ನಾನಲ್ಲ ನಮ್ಮ ಗುರುಗಳು ಗುರುಗಳು ಅಂತ ಹೇಳ್ತಿರ್ತಾರೆ. ಕರೆಸೋಗ್ತಾನೆ, ಕರೆಸ್ತಾರೆ, ಗೊತ್ತಾ ನಮಗೆ ಪರೀಕ್ಷೆ ಮಾಡ್ತಾನಂತ. ಅನಿಷೇಧ ಹೇಳ್ತಾರೆ ಎಲ್ಲ ಕೂಡ ಮಾಂಸ ಮದ್ದಗಳನ್ನು ಇಟ್ಟುಬಿಟ್ಟು ಮುಟ್ಕೊಂಡ್ಬರ್ತಾನೆ. ಗುರುಗಳು ಎಂಥ ನೋಡೇ ಬೇಡ ಅಂತ ಹೇಳಿ ನೈವೇದ್ಯಕ್ಕೆ ಹೇಳಿ ಕಳಿಸಿದಂತೆ. ನೈವೇದ್ಯಕ್ಕೆ ಇಡಿ ಅಂತೇಳಿ ಮುಚ್ಚಿಬಿಡ್ತಾರೆ. ಬಟ್ಟೆ ತೆಗೆದು ನೈವೇದ್ಯ ಮಾಡಬೇಕು, ಬಟ್ಟೆ ಮುಚ್ಚಿ ತರಬೇಕು, ಬಟ್ಟೆ ತೆಗೆದು ನೈವೇದ್ಯ ಮಾಡಬೇಕು. ಇದು ಪದ್ಧತಿ. ಬಟ್ಟೆಯಲ್ಲಿ ಸಾಕ್ಷಾತ್ ವಾಯುದೇವರು ಇರ್ತಾರೆ, ಅದು ಕವಚ ಆದವಂತೆ, ಯಾರು ಮುಟ್ಟಾಗಿಲ್ಲ ನೋಡಾಗಿಲ್ಲ ಅಂತ ಅರ್ಥ. ಅವ್ರೇನು ಮಾಡಿದರು, ತೀರ್ಥ ಪ್ರೋಕ್ಷಣೆ ಮಾಡಿ ತೆಗಿ ಅಂದರು. ಜನ ಎಲ್ಲ ಕಾಯ್ತಿದ್ದಾರೆ ಅವ್ರ ಕಡೆಯವರೆಲ್ಲ. ಕತೆ ಮುಗಿತಿ ರಾಯರ ಕತೆ ಮುಗಿತಿನ್ನ, ಎಲ್ಲ ಮಾಂಸ ಗಿಡ ಮಳಿ ಮೈಲೆ ಮಳಿಗೆ ದೇವ್ರ ಪೂಜೆ ಮತ್ತೆ ಸ್ನಾನ ಗೀನ ಸಂಪ್ರೋಕ್ಷಣೆ ದೊಡ್ಡ ಗಲಾಟೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ತೆಗೆದು ನೋಡಿದರೆ ಬರೀ ಹಣ್ಣು ಹೂವುಗಳಂತೆ. ಅವನೇ ಖುದ್ದಿಡಿಸಿದಾನೆ ರಾಜ ನವಾಬ. ಇದ್ರೆ ಒಂದು ಚೂರು ಇಲ್ಲ, ಎಲ್ಲ ಫಲಪುಷ್ಪಗಳಾಗಿರ್ತದೆ. ಅನಿವೇದಿತ ವಸ್ತುಗಳಿಂದ ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಎಷ್ಟು ಆಶ್ಚರ್ಯ ಮಾಡಿದರು ರಾಯರು ಅಂದರೆ, ಶರಣಾಗತನಾಗಿಬಿಡಿದ್ದಾನೆ. ಸ್ವಾಮಿ ಏನು ಕೊಡಲಿ ನಾನು ಹೇಳ್ತಾರೆ, ನೀರು ಕೊಡೋದು ತೊಗೊಳೋದು ನಾವೇ ರಾಯರಾಗ್ತಿದ್ವಿ ಅಂತ ಹೇಳ್ತಾರೆ. ಇವನು ಕೊಟ್ಟಿದ್ದು ರಾಯರು ತೊಗೋಬೇಕಾ, ಈ ಮಧ್ಯೆ ನಾವು ಕೊಡ್ಲಕ್ಕೆ ಬಂದವರು ತೊಗೊಳಕ್ಕೆ ಬಂದಿದ್ದಲ್ಲ ಅಂತ ಹೇಳ್ಬಿಡ್ತಾರೆ. ಬಿಡೋದಿಲ್ಲ ಅವನು, ಅವಾಗ ಅರ್ಥ ಆಗ್ತದೆ ಅವನಿಗೆ. ಯಾರೋ ಹೇಳಿದಿರಿ ಇವತ್ತು ರಾಯರಿಗೆ ಏನು ಮಾಡಿಸ್ಬೇಕ್ರಿ ಅಂತ ಕೇಳಕ್ಕೆ ಬರ್ತಾರೆ. ರಾಯ ವಾಟ್ರು ವಾಟ್ರು ರಾಘವೇಂದ್ರ ಸ್ವಾಮಿ ವಾಟ್ ಸ್ವರಂಭಿ ಅಂತ ಕೇಳಿದರೆ ನಾವು ದೊಡ್ಡವ್ರು ರಾಯರು ದೊಡ್ಡವರಾಗಿದ್ದು ಲೆಕ್ಕ ಹಾಕಿದ್ರು ಅವನು. ದೇವ್ರು ಏನು ಬೇಕಿರ್ತಾರೆ, ಮತ್ತೆ ಏನು ಕೇಳ್ತಾನೆ, ದೇವರ ಕೊಟ್ಟುಬಿಡ್ತೇನೆ. ಲಕ್ಷ್ಮೀಪತಿ ನಾವೇನು ಕೊಡೋದು, ಈ ಮಧ್ಯೆ ಲಕ್ಷ್ಮೀಪತಿ ಭಕ್ತರಿಗೆ ನಾವೇನು ಕೊಡೋದು. ದುರಹಂಕಾರ ಇದ್ರೆ ಏನು ಕೆಲಸ ಆಗೋದಿಲ್ಲ. ಆ ಅಹಂಕಾರ ಹೋಯ್ತಾ ತನಗೆ, ಸ್ವಾಮಿ ನಾನು ಕೊಡೋದಲ್ಲ, ದಯವಿಟ್ಟು ನಾನು ಸೇವೆ ಸ್ವೀಕಾರ ಮಾಡಬೇಕು ಅಂತ ಕೇಳ್ತೇನೆ. ಇದು ಚೇಂಜ್ ಆಯ್ತು, ಸರ್ವಿಸ್ ಬೇರೆ, ಇದು ಆಫರ್ ಬೇರೆ, ಸರ್ವಿಸ್ ಮಾಡಿದೆ. ಆಗ ಅವ್ರು ಕೇಳ್ತಾರೆ, ಹಾಗಿದ್ರೆ ಮಂತ್ರಾಲಯ ಕೊಡು ಅಂತ ಹೇಳ್ತಾರೆ. ಮಂಚಾಲೆ ಆ ಹೇಳ್ತಾನೆ, ಸ್ವಾಮಿ ಮಂಚಾಲೆ ದಯವಿಟ್ಟು ತಗೋಬೇಡಿ, ಅದು ಕುಗ್ರಾಮ ಮೊದಲನೇದಾಗಿ. ಕುಗ್ರಾಮ ಬೆಂಗಾಡು, ಅಲ್ಲಿ ಏನೇನೂ ಬೆಳೆಯೋದು. ಇವತ್ತಿಗೂ ಮೈನಸ್ ರಾಯರು ಮಂಚಾಲೆ ನೋಡೋಕ್ಕಾಗೋದಿಲ್ಲ. ಬೇಸಿಗೆಯಲ್ಲಿ ಹೋಗಿಬಿಟ್ರೆ ಸ್ನಾನಕ್ಕೆ ಅಂತೇಳಿ, ಪುಣ್ಯಕ್ರಮದಿಂದ ಸ್ನಾನ ಮಾಡೋ ಅಭ್ಯಾಸ ಇಟ್ಟಿಲ್ಲ, ಅದರಿಂದ ಯೋಚನೆ ಇಲ್ಲ. ಅದು ಸ್ನಾನಕ್ಕೆ ಅಂತ ಹೋಗಿಬಿಟ್ರೆ ನದಿಯಿಂದ ಬರೋಕ್ಕಾಗೋದಿಲ್ಲ. ಬೆಂಕಿ ಅಂದರೆ ಬೆಂಕಿ, ಆ್ಯಕ್ಚುಲಿ ಬೆಂಕಿನೇ ಅಷ್ಟು ಕುದಿತಾ ಇರುತ್ತೆ ನೆಲ. ಅದು ತೊಗೊಂಡು ಏನು ಮಾಡ್ತೀರಿ, ಏನಿಲ್ಲ ಉಪಯೋಗ ಇಲ್ಲ, ಅದರಿಂದ ಬೇಕಾದ್ರೆ ಆದವಾರಿ ಬೇಕಾದ್ರೆ ಕೊಡ್ತೀನಿ ತೊಗೊಳ್ಳಿ ಅಂತ ಹೇಳಿದ್ರು. ನಮಗೆ ಅದೇ ಬೇಕು ಅಂತ ಹೇಳ್ತಾರೆ. ಅವನಿಗೇನಿದೆ ಅಂತ ರಾಜನಿಗೆ ಗೊತ್ತಿಲ್ಲ, ಇರೋದು ಅವರಿಗೆ ಗೊತ್ತು. ಅದಕ್ಕೆ ವಿಜಯದಾಸರು ಬರೀತಾರೆ, ಪ್ರಹ್ಲಾದರಾಜ ಯಾಗ ಮಾಡಿದ ಜಾಗ ಅಂತ ಹೇಳ್ತಾರೆ. ಬೃಂದಾವನ ಏನಿದೆ ಇವತ್ತು ರಾಯರದು, ಪ್ರಹ್ಲಾದರಾಜರು ಯಾಗ ಮಾಡಿದ ಸ್ಥಳ ಅಂತ. ಎಷ್ಟು ಪವಿತ್ರ ಇರಬೇಕು ಲೆಕ್ಕ. ರಾಜ ಆಯಿತು, ನೀವು ಬೇಕು ಅಂದರೆ ತೊಗೊಳ್ಳಿ ಅಂತ ಕೃಷ್ಣಾರ್ಪ ಒಪ್ಪಿಸಿಬಿಟ್ಟ. ವೆಂಕಣ್ಣ ಮಧ್ಯವರ್ತಿಯಾಗಿ ಅವ್ರ ಸೇವೆ ಬರಹ ಮಾಡ್ತಾನೆ ಈ ಕಡೆಗೆ. ಮುಂದೆ ಅದೇ ಮಂಚಾಲೆ ಮಂತ್ರಾಲಯ ಆಯಿತು. ಸಾಮಾನ್ಯ ಸಂಸ್ಕೃತ ಹೆಸರುಗಳು ಕನ್ನಡ ಆಗೋದು ವೆರಿ ನ್ಯಾಚುರಲ್. ಅದು ಕನ್ನಡದ ಮಂಚಾಲಯ ಸಂಸ್ಕೃತದ ಮಂತ್ರಾಲಯ ಆಗಿದ್ದು ರಾಯರಿಂದ. ಇವತ್ತು ಕೂಡ ಎಂಥ ಕ್ಷೇತ್ರ ಆಯಿತು ಗೊತ್ತಾ, ಇವತ್ತು ಮಿರಕಲ್ ಅಂದರೆ ಮಿರಕಲ್. ಅದು ಎಂತ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತುಂಗಭದ್ರಾ ರೋಡ್ ಸ್ಟಾಪ್ ಆಗಬೇಕು. ಎದುರಿಗಿದ್ದ ಮಿನಿಸ್ಟರ್ ಬಂದರೆ ಸ್ಟಾಪ್ ಮಾಡೋದಿಲ್ಲ ಗೊತ್ತು, ಯಾರು ಟೂ ದೊಡ್ಡ ಬಂದು ದೊಡ್ಡ ಗಲಾಟೆ ಆಗಿಬಿಡುತ್ತೆ ಎಷ್ಟೋ ಸಲ. ಯಾಕೆ ನಿಲ್ಲಿಸಿರಿ ಅಂತ ಕೇಳ್ತಾರೆ. ಅಂಥದ್ದು ರಾಯ ವೃಂದಾವನದಲ್ಲಿ ಕೂತಿದ್ದಾರೆ, 338 ವರ್ಷ ಆಗಿದೆ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸ್ಟಾಪ್ ಆಗಬೇಕು. ಅಂಥ ಒಂದು ರಾಯಚೂರು ಸ್ಟಾಪ್ ಇರೋದು ಗ್ಯಾರಂಟಿ ಇಲ್ಲ, ಆದವಾನಿ ಸ್ಟಾಪ್ ಗ್ಯಾರಂಟಿ ಇಲ್ಲ, ಇನ್ನೊಂದ್ರೆ ರೋಡ್ ಸ್ಟಾಪ್. ಅದಿರೋ ಚಿಕ್ಕ ಗ್ರಾಮ ಅದು. ರಾಯರಿಂದ ಎಂಥ ಮ್ಯಾಜಿಕ್ ಇದೆ ಅಂದರೆ ಅಂಥ ಶಕ್ತಿ ರಾಯರು ತೋರಿಸ್ತಾರೆ. ಅಂದರೆ ಎಂಥ ಕುಗ್ರಾಮನ ಒಂದು ಸುಗ್ರಾಮ ಮಾಡಿದ್ದಾರೆ. ಇವತ್ತು ದೊಡ್ಡ ಟೌನ್ ಇದ್ದಾಗಿದೆ ಮಂತ್ರಾಲಯ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ ನಮಗೆ. ಅಂಥ ಮಂತ್ರಸಿದ್ಧಿ ರಾಯರು, ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಕೋವಿದರು. ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ ಅಂತ ಗೋಪಾಲದಾಸರ ಮಾತದು. ಅದು ಅರ್ಪಣೆ ಮಾಡಿಬಿಡ್ತಾರೆ. ಒಂದಿಷ್ಟು ಪಾಠ ಹೇಳ್ತಾ ಕೂತ ಕಾಲಕ್ಕೆ ಒಂದು ಹೂ ಬೀಳುತ್ತದೆ, ನೋಡ್ತಾರೆ ಎದ್ದಿಂತ ಏನೋ ಮಾತಾಡಿದಾರಂತೆ, ಏನು ಅಂತ ಕೇಳ್ತಾರೆ. ಕೃಷ್ಣದ್ವೈಪಾಯನ ತೀರ್ಥರು ಇವತ್ತು ವೃಂದಾವನ ಮಾಡಿದ್ದೆವು, ಯಾತ್ರೆ ಮಾಡಿದ್ದಾರೆ, ನಮ್ಮ ಪರಮ ಆಪ್ತರು ನಮಗೆ, ಅದಕ್ಕೆ ನಮ್ಮನ್ನು ಮಾತಾಡ್ಸೋಕ್ಕೋದ್ರು ಹೂವು ಹಾಕಿದರು ಅಂತ ಹೇಳಿದ್ದಾರೆ. ಏನು ಮಾತಾಡಿಕೊಂಡ್ರಿ ಅಂದರೆ, ನೀವೇನೋ ಹೊರಟು ಬಿಟ್ರಿ, ನಾವೆಷ್ಟು ದಿವಸ ಇರಬೇಕು ಅಂತ ಕೇಳಿದ್ರೆ. ಭೂಲೋಕ ಅಂದರೆ ಸ್ಲಮ್ ಏರಿಯಾ ಇದ್ದಾಗೆ ಜ್ಞಾನಿಗಳಿಗೆ. ಇವತ್ತು ಬೇರೆ ಬೆಂಗಳೂರು ಬೇರೆ ಹೋದರು ಟ್ರಾನ್ಸ್ಫರ್ ಆಗಲಿ ವಾಪಸ್ ಕಾಯ್ತಿರ್ತಾರೆ ಒಂದೇ ಸಮನೆ. ಯಾವಾಗ ವಾಪಸ್ ಕೊಡ್ತೀವಿ, ಇವ್ರು ಬಂದು ಮಾಡೋದು ಅಷ್ಟಾಗೆ ಇರ್ತದೆ ಅವ್ರು. ಅಲ್ಲಿದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ, ಇವ್ರು ಯಾವ ಊರಿಗೆ ಹೋದರೂ ಹಳೆ ಬರ ಅಷ್ಟೇ. ಅದೇ ಕಾಫಿ, ಅದೇ ಟೀ, ಅದೇ ಇಡ್ಲಿ ದೋಸೆ, ಅದೇ ಈರುಳ್ಳಿ ಬೆಳ್ಳುಳ್ಳಿ, ಇವತ್ತು ಇನ್ನೇನು ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಪಾಠ ಪ್ರವಚನಕ್ಕಂತೂ ದೇವರಾಣಿ ಕೇಳೋದಿಲ್ಲ ಅವರು. ಆದರೆ ಮನುಷ್ಯರ ಸ್ವಭಾವ, ಅವ್ರ ರಾಯರಿಗೆ ಎಂಥ ಜ್ಞಾನಿಗಳು, ವೈ ಸ್ವರ್ಗಾದಿ ಲೋಕದಲ್ಲಿ ವಾಸ ಮಾಡ್ತಕ್ಕಂಥವರು, ಇದೆಲ್ಲ ತೊಗೊಂಡು ಏನು ಮಾಡ್ತಾರೆ, ನಿರ್ವಾಹ ಇಲ್ಲ ಅಂತ ಬಂದಿರ್ತಾರೆ ಅಷ್ಟೇ. ಎಷ್ಟು ದಿವಸ, ಎರಡು ಮೂರು ಬೆರಡು ದೋಸೆ, ಎರಡು ಎರಡು ಎರಡು, ಎರಡು ವರ್ಷ, ಎರಡು ತಿಂಗಳು, ಎರಡು ದಿವಸ, ಅಷ್ಟು ಮುಂಚೆ ಅನೌನ್ಸ್ ಮಾಡ್ತಾರೆ ರಾಯರು. ಅದೇ ರೀತಿ ನಡೀತಾ ಇದೆ. ಆ ದಿವಸನೇ ಐವತ್ತನೇ ದಿವಸ, ಐವತ್ತನೇ ದಿವಸ ಮಧ್ಯಾಹ್ನ ಎಲ್ಲ ಪೂಜೆ ಮುಗಿದಿದೆ, ತೀರ್ಥ ಕೊಟ್ಟಿದ್ದಾರೆ ರಾಯರು. ಇವತ್ತು ಹೊರಡ್ತಾರೆ ಎಲ್ಲ ಜನಕ್ಕೆಲ್ಲ, ನೆಗಡಿ ಇಲ್ಲ, ಕೆಮ್ಮಿಲ್ಲ, ಏನೂ ಇಲ್ಲ. ಕೆಲವು ಕೆಮ್ಮಿಕೋತಾರೆ ವರ್ಷ ಗಂಟೆ ಕೂತಿರ್ತಾರೆ, ಎಷ್ಟೋ ನೆಗಡಿ ಕೆಮ್ಮಾಗೇನೆ ಹಾಸಿಗೆ ಹಿಡಿದು ಕೂತಿರ್ತಾರೆ ಹಾಗೇನೆ. ಏನೂ ಆಗಿಲ್ಲ, ಹಾಗೆ ಕೂತಿದ್ದಾರೆ. ಅಷ್ಟು ವೃಂದಾವನ ಮಾಡಿಸಿಬಿಟ್ಟಿದ್ದಾರೆ, ಸ್ವತಃ ವೃಂದಾವನ ಮಾಡಿಸಿದ್ದಾರೆ. ಅವರ ಶಿಷ್ಯ ವೆಂಕಣ್ಣ ವೃಂದಾವನ ಮಾಡಿಸಿದ್ದಂತೆ. ಆಗ ರಾಯರು ನೋಡ್ತಾರೆ, ಈ ವೃಂದಾವನ ನನಗೆ ಬೇಡ, ನೀನು ಮಾಡಿಸಿದ್ದು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡ ನೀನು, ಇದನ್ನು ನಮ್ಮ ಮರಿಮೊಮ್ಮಕ್ಕಳಿಗೆ ವಾದೀಂದ್ರ ತೀರ್ಥ ವೃಂದಾವನ ಅಂತ ಡಿಸೈಡ್ ಮಾಡ್ತಿದ್ದಾರೆ, ಬರ್ತೇನೆ ರಾಯ್, ನಮಗೆ ಬೇರೆ ವೃಂದಾವನ ಮಾಡಿಸು ಅಂತ ಹೇಳಿದ್ರಂತೆ. ಒಂದು ಕಲ್ಲಿದೆ ತೊಗೊಂಡು ಬಾ ಅಂತ ಹೇಳಿದ. ಆ ಕಲ್ಲಿನ ವೈಶಿಷ್ಟ್ಯ ಏನು ಅಂದರೆ, ರಾಮದೇವರು ವನವಾಸದ ಕಾಲಕ್ಕೆ ಒಂದು ಕ್ಷಣ ಕೂತ ಕಲ್ಲಂತದ್ದು, ಆ ಕಲ್ಲಲ್ಲಿ ವೃಂದಾವನ ಅಲ್ಲ. ರಾಮದೇವರು ಬಿಟ್ಟಿರೋ ಸಾರಿಗ್ರಾಮಕ್ಕಿಂತ ದೊಡ್ಡದು ಅಂತ ಪುಣ್ಯ ಅದು, ಅದರಲ್ಲಿ ವೃಂದಾವನ ಮಾಡಿಸಿ ಅಂತ ಹೇಳ್ತಾರೆ. ಅವ ಮಾಡಿಸಿಕೊಡ್ತಂತೆ. ಆಮೇಲೆ ಶ್ರಾವಣ ಮಾಸದ ಶುಕ್ಲ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ರಾಯರು ಆ ವೃಂದಾವನದಲ್ಲಿ ಪ್ರವೇಶ ಮಾಡ್ತಾ ಕೂಡ್ತಿದ್ದಾರೆ, ದೇವರು ಧ್ಯಾನ ಮಾಡ್ತಾ ಇದ್ದಾರೆ, ಸಜ್ಜಿಗೆಲ್ಲ ಕೂಡ ಸಂದೇಶ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೇಪಾಳದಿಂದ ಗಂಡಕಿ ನದಿಯಿಂದ 12,000 ಸಾಲಿಗ್ರಾಮ ತರಿಸಿದಂತೆ ರಾಯರು. 12,000 ಸಾಲಿಗ್ರಾಮ ತರಿಸಿಬಿಟ್ಟು ಅದರಲ್ಲಿ 1,200 ಸಾಲಿಗ್ರಾಮ ಸೆಲೆಕ್ಟ್ ಮಾಡಿದ್ರಂತೆ. ಅವು ಯಾವ ಸಾಲಿಗ್ರಾಮ ಗೊತ್ತೇನು, ಲಕ್ಷ್ಮೀ ನಾರಾಯಣ ಸಾಲಿಗ್ರಾಮ 1,200. ಒಂದು ಸಿಗೋದು ಕಷ್ಟ ಗೊತ್ತ, ಒಂದು ವದನಲ್ಲಿ 4 ಚಕ್ರ ಇರಬೇಕು, ಒಂದೇ ವದನದಲ್ಲಿ 4 ಚಕ್ರ. ನಾವು ಸಾರಿಗ್ರಾಮ ನೋಡಿದ್ರೆ ಅರ್ಥ ಆಗ್ತದೆ, ಸಾರಿಗ್ರಾಮ ನೋಡೇ ಇರೋದಿಲ್ಲ. ಹೋಗ್ತಾರೆ ಯಾತ್ರೆಗೆ ಹೋದಾಗ ಸಿಮೆಂಟ್ ಗುಂಡೆ ತೊಗೊಂಬರ್ತಾರೆ ಎಲ್ಲರೂ ಕೂಡ, 3,000 ಕೊಟ್ಟೆ, 4,000 ಕೊಟ್ಟೆ ಸಿಮೆಂಟ್ ಗುಂಡೆಗಳು ಅವೆಲ್ಲ ಕೂಡ ಸಾಲಿಗ್ರಾಮನೇ ಅಲ್ಲ. ಅದಕ್ಕೋಸ್ಕರ ಸಾಲಿಗ್ರಾಮ ನೋಡಬೇಕು. ಲಕ್ಷ್ಮೀನಾರಾಯಣ ಸಾಲಿಗ್ರಾಮಕ್ಕೆ ಭಾರಿ ದುರ್ಲಭ, ಭಾರಿ ಕಷ್ಟ ಸಿಗೋದದು. ಒಂದು ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನಾವು. ಅಂತ 1,200 ತರಿಸಿ ಅದನ್ನು ವೃಂದಾವನದಲ್ಲಿ ಹಾಕ್ತಾರೆ. ಅವ ಇಷ್ಟು ಒಂದು ನೋಡಿ ಶಿಲೆ ನೋಡಿದರೆ ರಾಮದೇವರು ಕೂತ ಶಿಲೆ, ಒಳಗೆ ನೋಡಿ 1,200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಧ್ಯಾನ ಮಾಡ್ತಾರೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್, ಧ್ಯಾನ ಮಾಡ್ತಾ ಕೂತ್ಕೊಂಡು ದೇಹತ್ಯಾಗ ಮಾಡ್ತಾರೆ. ಎಂಥ ವೈಭವ! ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ದೇಹತ್ಯಾಗ ಮಾಡಿದವರು ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು. ಉಳಿದವರು ಹಾಗೆ ಮಾಡಿದ್ರೆ ಬೇಕಾಸ್ತಾನೆ ಸಿಗ್ತಾರೆ. ಆ್ಯಕ್ಚುಲಿ ತೋರಿಸ್ತೇವ್ರು ಇವರು, ಉಳಿದವರು ತೋರಿಸ್ತಾರೆ, ದೇತೀರ್ಥರ ತೋರಿಸೋದಿಲ್ಲ ಆ ರೀತಿಯಲ್ಲಿ. ಇವರು ತೋರಿಸ್ಕೊಡ್ತಾರೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಃ ಪ್ರಜಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿ. ಓಂ ಅಂತ ವಿರಾಟ್ ರೂಪ ಧ್ಯಾನವನ್ನು ಮಾಡ್ತಾ ದೇಹ ಬಿಟ್ಟು ಹೊರಟು ಬಿಟ್ರಂತೆ. ಅದು ಆ ವೃಂದಾವನ ಸ್ಥಳ. ಇವತ್ತು ಇವತ್ತಿನ ದಿವಸ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ವೃಂದಾವನ ಸ್ಥಳ ಆಗಿ ಜಗತ್ತಿಗೆ ದೊಡ್ಡ ಆಶ್ಚರ್ಯವನ್ನು ತೋರಿಸಿದೆ. 338 ವರ್ಷ ಆಯಿತು, ಇವತ್ತಿನವರಿಗೂ ಕೂಡ ದಿನ ದಿನಕ್ಕಿಲ್ಲಿ ಅತಿಶಯವೇ ಆಗುವುದು. ಮಂತ್ರ ಸುರಪನಾಲಯದಂತೆ ಮಂತ್ರಾಲಯ ಕರೆಸುವುದು ಕಂಗೊಳಿಸುವುದು ನೋಳ್ಪ ಜನಕ್ಕೆ. ಜಗನ್ನಾಥದಾಸರು ಬರೆದ ದೇವರ ನಾಮ ಸುರಪನಾಲಯ ಅಂದರೆ ಸ್ವರ್ಗಲೋಕ ಅಂತ ಅರ್ಥ. ಇಂದ್ರದೇವರ ಅಮರಾವತಿ ಇದ್ದಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ನದಿ, ಅಲ್ಲಿ ಜಪ ತಪ ಎಷ್ಟು ಜನ ಓದಿದ್ದ ವ್ಯಾಸತತ್ವಜ್ಞರು ಪಾಠ ಹೇಳಿದ ಜಾಗ, ಭಾಗವತ ಸಾರೋದ್ಧಾರ ಬರೆ ವಿಷ್ಣು ತೀರ್ಥರು ಓದಿದ್ದು ಮಂತ್ರಾಲಯದಲ್ಲಿ ಗೊತ್ತಿರಬೇಕು. ಎಂಥ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಕೊಟ್ಟೆ. ವಿಜಯದಾಸರಂಥವ್ರು ವೃಂದಾವನದ ರಾಯರ ಸಾಕ್ಷಾತ್ ನೋಡಿದ್ದಾರೆ. ಜಗನ್ನಾಥದಾಸರು ಡೈರೆಕ್ಟಾಗಿ ಮಾತಾಡ್ತಿದ್ರಂತೆ ವೃಂದ ರಾಯರ ಜೊತೆಯಲ್ಲಿ ಕೂತ್ಕೊಂಡಾಗ. ಮುಂದೆ ಒಂದು ಯಾವುದೋ ಕಾಲಕ್ಕೆ ನಿಲ್ಲಿಸಿದಾಗ ಯಾಕೆ ಮೂಕನಾಜೋ ಗುರುವೇ ಯಾಕೆ ಮೂಕನಾದ ದೇವರನಾಮ ಬರೆದಿದ್ದಾರೆ. ಆಮೇಲೆ ಸರತಾಮಸ್ ಬಂದರು ವಿದೇಶಿಯವರು, ಮಂತ್ರಾಲಯ ಯಾವುದೋ ಒಂದು ರೆಕಾರ್ಡ್ಸ್ ಸರಿಯಿಲ್ಲ ಅಂತ ಆಕ್ಯುಪೈ ಮಾಡಲಿಕ್ಕೆ ಬಂದಾಗ ಡೈರೆಕ್ಟ್ ಜನ ಜೊತೆ ಮಾತಾಡಿದ್ರಂತೆ. ಅವತ್ತಿನಿಂದ ದೊಡ್ಡ ದಾಖಲೆ ಅದು, ಒಂದು ಜನಗಳಿಗೆಲ್ಲ ರಾಯರು ಅಲ್ಲಿ ಸನ್ನಿಧಾನ ಪೂರ್ಣ ಇಟ್ಟಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ಬಂತು. ಅದು ಸಾಲದವನ್ನು ಹಾಗೆ ಇವತ್ತು ಕಾಡೋದು. ಎರಡು ಆಶ್ಚರ್ಯ, ಯಾವ ಊರಿಗೆ ಹೋದರೂ ಕೂಡ ಹನುಮಂತ ದೇವರು ಗುಡಿ ಇರಬೇಕು, ಇಲ್ಲದೆ ಹೋದ್ರೆ ಊರೇ ಅಲ್ಲ ಅದು. ಅದು ಯಾವ ಪಟ್ಟಣಕ್ಕೆ ಹೋದರೂ ರಾಯರ ಗುಡ್ಡಿ ವೃಂದಾವನ ಇರಬೇಕು. ಇಂಥ ಮ್ಯಾಜಿಕ್ ರಾಯ ವೃಂದಾವನ ಇದ್ರೆ ಡಬಲ್ ಅಡ್ವಾಂಟೇಜ್. ಏನು ಗೊತ್ತಾ, ಮೇಲೆ ಬಾಯ್ದವರು ಇದ್ದೇ ಇರ್ತಾರೆ, ಮತ್ತೆ ಪ್ಲಸ್ ಹನುಮಂತ ಮೇಲೆ ರಾಮದೇವರು. ಈ ರೀತಿ ಇರ್ತಕ್ಕಂಥ ಹೊಸ ವಾತಾವರಣ ಕ್ರಿಯೇಟ್ ಮಾಡಿದ್ದು ಹಾಗೆ. ಮಾಧ್ವರಿಗೆ ದೇವಸ್ಥಾನದ ಕಾನ್ಸೆಪ್ಟ್ ಇಲ್ಲ, ಮಠದ ಕಾನ್ಸೆಪ್ಟೇ ಇರೋದು. ಇವತ್ತು ಎಲ್ಲರೂ ಮಠ ಇತ್ತು ಅಂದರೆ ಅವರಿಗೆ ದೇವರು ದರ್ಶನ ಆಗ್ತದೆ, ಒಳ್ಳೆ ಜಾಗ ಸಿಗ್ತದೆ, ಊಟ ಅಂತೂ ಗ್ಯಾರಂಟಿ, ಅದಂತೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯವಸ್ಥೆ ಬಂದಿದ್ದು ರಾಯರ ಮಠದಿಂದಾಗಿ ವ್ಯವಸ್ಥೆ ಬಂತು. ಎಷ್ಟು ಜನಕ್ಕೆ ಅನ್ನ, ಜ್ಞಾನ, ಪರಿಮಳಾದಿ ಗ್ರಂಥಗಳು 50 ಗ್ರಂಥ ಬರೀತಾರೆ. ರಾಯರು ಒಬ್ಬರೇ ಅವತ್ತಿನ ಕಾಲದೊಳಗೆ ಎಷ್ಟು ಕಷ್ಟ ಇತ್ತು ಅಂದರೆ ಬೆಳಕಿಲ್ಲ, ಬೆಳಕಿಲ್ಲ, ಫ್ಯಾನ್ ಇಲ್ಲ, ಟ್ಯೂಬ್ ಇಲ್ಲ, ಯಾವುದೂ ಇಲ್ಲ. ಅಂಥ ಕಾಲದೊಳಗೆ ಅದು ಹೇಳ್ತಾರೆ ರಾಘವೇಂದ್ರಜಿದೊಳಗೆ, ಬೆಳಕಿಗೆ ಏನು ಮಾಡ್ಬೇಕಂತ ಗೊತ್ತಾ, ಅವರು ಒಣಗಿದ ಎಲೆ ಉರಿಸ್ಬೇಕಂತ, ಒಣಗಿದ ಎಲೆ ಉರಿಸ್ಬೇಕು, ಒಂದು ಎಲೆ ಹಾಕಬೇಕು, ಉರಿತಿರಬೇಕು, ಬರಿಬೇಕು, ಅವರು ಓದಬೇಕು, ಯಾರೋ ಇನ್ನೊಂದು ಎಲೆ ಹಾಕಬೇಕು, ಎಡಗೈಯಿಂದ ಎಲೆಗಳು ಹಾಕ್ತಾನೆ ಇರಬೇಕು, ಬಲಗೈಯಿಂದ ಬರಿತಿರಬೇಕು. ಎಷ್ಟು ಕಷ್ಟದ ಕೆಲಸ. ಅಂತಹ ಇಷ್ಟು ಗ್ರಂಥ ರಾಶಿ ಬರೆದಿದ್ದಾರೆ ಆಗಿನ ಕಾಲಕ್ಕೆ ಅವರು. ಇವತ್ತು 1000 ಮಠಕ್ಕಿಂತ ಜಾಸ್ತಿ ಮಠ ಇವೆ, ರಾಯರ ಮಠಗಳು. ತಮಾಷೆ ಅಂದರೆ ಇಷ್ಟು ಮಠಗಳು ಸೇರಿ ಎಲ್ಲ ಗ್ರಂಥ ಪ್ರಿಂಟ್ ಮಾಡಿಸಿಲ್ಲ, ಲೆಕ್ಕ ಇಟ್ಕೊಳ್ಳಿ ಹೇಗಿರ್ಬೋದು. ಇದು ಎಂಥ ಕಾಲ ಇದು, ಕಂಪ್ಯೂಟರ್ ಪಟ 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 ಪ್ರಿಂಟ್ ಹಾಕೋ ಕಾಲ. ಪ್ರಿಂಟ್ ಮಾಡಿಸೋಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಇಲ್ಲ, ಅವ್ರು ಬರೆದಿದ್ದಾರೆ ಅಂದರೆ ಎಲ್ಲಿ ರಾಯರು ಎಲ್ಲಿ ನಾವು ಅಂತ ಅರ್ಥ ಆಗ್ತದೆ. ಆಗಿನ ಕಾಲ ಅವರ ಸಾಮರ್ಥ್ಯ ಎಷ್ಟು ಸಾಮರ್ಥ್ಯ ಇತ್ತು. ಅವ್ರು ಬರೆಯೋದು ಅಂದರೆ ಹೇಳ್ತಾರೆ ಹೇಗೆ ಬರಿತಿದ್ರು ಗೊತ್ತಾ ಅವರು, ಉಕ್ತಮ್ನೋ ಭಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ಅಸ್ಮ. ಒಂದ್ಸರ್ತಿ ಬರೆದ್ರೆ ಅದು ಅಳಿಸ್ತಾ ಇದ್ದಿಲ್ಲವಂತೆ, ನಮ್ಮ ಎರೇಜರ್ ಇಟ್ಕೊಂಡೇ ಕೂತಿರ್ತಾನೆ, ಮೊದಲು ಬರಿಬೇಕು ಅಳಿಸ್ಬೇಕು, ಬರಬೇಕು ಅಳಿಸ್ಬೇಕಂತ, ಎರೇಜ್ ಮಾಡೋದೇ ಇಲ್ಲ ಅಂತ. ಪರ್ಫೆಕ್ಟ್ ರೈಟಿಂಗ್ ಅಂತ ಅವ್ರು ರಾಯರು. ಚಿತ್ತೇನ ಆಯುಕ್ತಮರ್ಥಂ ಕಲಯತಿ ಸಹಸ ನಾಭಿಧತ್ತೇನ ಸದ್ಭಿಹಿ ಉಕ್ತಮ್ನೋ ಭಕ್ತಿ ಭೂಯಃ. ಗುರುಗಣಸ್ತಮದಲ್ಲಿ ಹೇಳ್ತಾರೆ ಅಂತ ಪರ್ಫೆಕ್ಷನ್, ಅವ್ರದೇ ಪರ್ಫೆಕ್ಷನ್ ಆಗಿದ್ದರೆ ಜೈತ್ರಿ ಹೇಗೆ ಬರೆದಿರ್ಬೋದು, ಮಧ್ವಾಚಾರ್ಯ ಹೇಗೆ ಬರೆದಿರೋದು ಲೆಕ್ಕ. ಇಂಥ ಒಂದು ಶ್ರೇಷ್ಠವಾದ ವ್ಯಕ್ತಿಗಳು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಅವರ ಕಲ್ಪವೃಕ್ಷ ಕಾಮಧೇನು, ಅವರ ಜೀವನದ ಎಸೆನ್ಸ್ ಏನು ಅಂದರೆ ಸತ್ಯಧರ್ಮ ರಥಾಯಚ. ಸತ್ಯಧರ್ಮ ಹಿಡಿದಿದ್ದಕ್ಕೆ ಮನುಷ್ಯ ಎಷ್ಟು ಮೇಲೆ ಬರ್ತಾನೆ ಅಂದರೆ ಅಷ್ಟು ಮೇಲೆ ಬರ್ತಾನೆ. ಮತ್ತೆ ಎರಡು ಬಿಡೋರು, ಸತ್ಯವೂ ಇಲ್ಲ ಧರ್ಮವೂ ಇಲ್ಲ, ಪೂಜ್ಯನಾಗೋದಿಲ್ಲ. ಸತ್ಯಧರ್ಮ ಇದ್ದರೆ ಪೂಜ್ಯರಾಗ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ. ಸತ್ಯ ಅಂದರೆ ವಿಷ್ಣು, ಧರ್ಮ ಅಂದರೆ ವಾಯುದೇವರು, ಸತ್ಯರಥ ಅಂದರೆ ಹರಿಸರ್ವೋತ್ತಮತ್ವ ಪ್ರತಿಪಾದಕರು, ಧರ್ಮರಥ ಅಂದರೆ ವಾಯುಜೀವೋತ್ತಮತ್ವ ಪ್ರತಿಪಾದಕರು. ಎರಡು ಇರೋದಕ್ಕೆ ಅಷ್ಟು ಮೇಲಿದ್ದಾರೆ ಅಂತ ಅರ್ಥ. ಎರಡನ್ನು ಬಿಟ್ಟರೆ ಮನುಷ್ಯ ಅಧಃಪತನಕ್ಕೆ ಹೋಗ್ತಾನೆ, ಎರಡು ಹಿಡಿದ್ರೆ ಅಷ್ಟು ಮೇಲೆ ಹೋಗ್ತಾನೆ. ಅದಕ್ಕೆ ನಿದರ್ಶನ ರಾಯರ ಜೀವನ. ಅದರಿಂದ ಅವರು ಪೂಜ್ಯರಾದರೂ ನಮಗೆ ಎಷ್ಟು ಪ್ರಯೋಜನ ಇದೆ. ಕಲ್ಪವೃಕ್ಷ ಕಾಮಧೇನುವಿನಂತೆ ನಮಗೆ ಅನುಗ್ರಹ ಮಾಡ್ತಕ್ಕಂಥ ಪುಣ್ಯಾತ್ಮ ರಾಘವೇಂದ್ರ ಸ್ವಾಮಿಗಳು, ಅವರ ಸ್ಮರಣೆ ನಮಗೆ ಅತ್ಯಂತ ತಾರಕವಾದದ್ದು. ಸತ್ತ ಸೀಕರಣೆಯಲ್ಲಿ ಬಿದ್ದ ಮಗುವನ್ನು ಬದುಕಿಸ್ಬಿಡ್ತಾರೆ ಅನಾಯಾಸವಾಗಿ. ಚೆನ್ನಾಗಿ ಮತ್ತೆ ಫುಲ್ ಕಾನ್ಫಿಡೆನ್ಸ್, ಮತ್ತೆ ಡಾಕ್ಟರ್ ಆಪರೇಷನ್ಗೂ ಕೇಳಿದರೆ ದೇವರಿದ್ದಾನೆ ಅಂದ್ಬಿಡ್ತಾರೆ, ನಾಸ್ತಿಕ ಡಾಕ್ಟರು ದೇವರಿದ್ದಾನೆ ಅಂದ್ಬಿಡ್ತಾರೆ. ಮೂದೋಯ್ತು 100% ಗ್ಯಾರಂಟಿ ಕೊಟ್ಟಾರೆ ಆಪರೇಷನ್ ಮಾಡೋದು ನೋಡಿದ್ದೀರಾ ನೀವೀಗ? ಸಾಧ್ಯ ಇಲ್ಲ, ಬರ್ಸ್ಕೊಂಡ್ಬಿಟ್ಟಿರ್ತಾರೆ ಸತ್ರ ನಾವು ಜವಾಬ್ದಾರರಲ್ಲ ಅಂತ ಬರ್ಸ್ಕೊಂಡ್ಬಿಟ್ಟಿರ್ತಾರೆ ಫಸ್ಟ್ ಅಂತ. ರಾಯರ ರೀತಿ ಯಾರತ್ರ ಬರ್ಸ್ಕೊಂಡಿಲ್ಲ, ನೆನಪಿರಬೇಕು. ರಾಯರು ಗ್ಯಾರಂಟಿ ಬದುಕ್ತೇವೆ ಅಂತ ಹೇಳ್ತಾರೆ ಹೊರತು ಎಂದೂ ಕೂಡ ಕೈ ಕೊಡೋದಿಲ್ಲ. ಇದು ಫಿಲಾಸಫಿ ಅಂದರೆ ಅದು, ಯಾವುದನ್ನು ಸೈನ್ಸ್ ಗ್ಯಾರಂಟಿ ಕೊಡೋದಿಲ್ಲ. ಇವತ್ತು ಫಿಲಾಸಫಿ ಗ್ಯಾರಂಟಿ ಕೊಡ್ತಾರೆ, ನಗನಾಗುತ್ತಾರೆ, ತಗೊಂಬನ್ನಿ ಹುಡುಗನ ಶವನ ತಂದು ಇಡ್ತಾರೆ, ಯತಿಗಳು ಶವ ನೋಡಲೇಬಾರದು. ರಾಯರು ಹೇಳ್ತಾರೆ ಶವ ಆದ್ರೆ ತಾನೆ ನೋಡಬಾರದು, ನುಡಿದ ಮಂತ್ರಿಸಿದ್ದು ನೀರು ಪೋಷಣೆ ಮಾಡಿದ್ದೇ ಕೆಲಸ, ತಷ್ಟೇ ಎದ್ದು ಕೂತ್ಬಿಟ್ಟಂತ ಕ್ಷಣಕ್ಕೆ. ಅದು ಮಲಗಿದವರಿದ್ದ ಹಾಗೆ ಅಂತ ಹೇಳ್ತಾರೆ, ಮಲಗಿದವರಿದ್ದ ಹಾಗೆ ಅಂತ ಇಡಿ ಎಂಬುದು ನಮ್ಮನ್ನು ಮಲಿದವರು ಆಗಿ ಹೇಳೋದಿಲ್ಲ. ಎದ್ದಮೇಲೆ 1-2 ಗಂಟೆ ಬೇಕು ನಾರ್ಮಲ್ ಆಗ್ಬೇಕಾದ್ರೆ ಪಾಪ ಅವರು, ಅದಕ್ಕೆ ಅದು ಆಗೋದೇ ಇಲ್ಲ, ಯಾವಾಗಲೂ ಡಲ್ಲಾಗೇ ಇರ್ತಾರೆ. ಅಂಥ ಕೆಲವು ಕೇಸ್ ಇರ್ತವೆ, ಆ ರೀತಿ ಎದ್ದು ಕೊಡ್ತಿದ್ರು. ಎಂಥ ಶಕ್ತಿ ಇರಬೇಕು, ಎಲ್ಲಿ ಹೋದರೂ ಕೂಡ ಮದುವೆ ಆಗಬೇಕು ಅಂತ ಶಿಷ್ಯ ಕೇಳಿದ, ಒಂದಿಷ್ಟು ಮಣ್ಣು ಕೊಟ್ರು ಅಷ್ಟೇ. ಒಂದು ಬಂಗಾರ ಕೊಟ್ಟರು ಬಯೋ ಶಿಷ್ಯರು ಇರ್ತಾರೆ, ಅಂಥದ್ದು ಬರೀ ಮಣ್ಣು ಕೊಟ್ಟರೆ ಎಂಥ ಶಿಷ್ಯ ಇರಬೇಕು. ತಲೆ ಕೊಟ್ಟು ಹೊರಟೆ ಬಿಟ್ಟ ರೆಡಿ ಅಂತೇಳಿ ಕಟ್ಟಿಕೊಂಡ ಹೊರಟು ಬಿಟ್ಟ. ಯಾರ್ದೋ ಮನೆ ಒಂದು ಮಲಗಿದ ರಾತ್ರಿ 12 ಗಂಟೆಗೆ, ಎಬ್ಬಿಸ್ಬಾರ್ದು ಮನೆಯವ್ರನ್ನ ಪಾಪ, ಆಡವರು ಸತ್ತ ಮಲ್ಕೊಂಡು ಅಷ್ಟೇ. ಮಿರಕಲ್ಲ ಅದು, ಒಂದು ಬೆಳಿಗ್ಗೆ ಅದು ನೋಡ್ತಾನೆ ಜಮೀನ್ದಾರನ ಮನೆ, ಅದು ಬಂದು ನೋಡ್ತಾನೆ, ಆಶ್ಚರ್ಯನೇ ಆಶ್ಚರ್ಯ. ನಮಸ್ಕಾರ ಮಾಡಿಬಿಡ್ತಾನೆ ಶಿಷ್ಯರಿಗೆ, ಯಾತಕ್ಕೆ ಅಂತ ಕೇಳ್ತಾನೆ. ನನ್ನ ಮಗಳಿಗೆ ಡೆಲಿವರಿ ಆಗ್ತಿತ್ತು, ಅದು ಪೊಗು ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಯಾವುದು ಪಿಶಾಚಿ ಬಂದು ಕೊಂದಾಗ್ತಿತ್ತು ಅಂತ ಹೇಳಿದ. ಇವತ್ತು ನಾವು ಹೋಪ್ಸ್ ಬಿಟ್ಟುಬಿಟ್ಟಿದ್ವಿ, ಇವತ್ತು ಡೆಲಿವರಿ ಆಯಿತು, ಮಗು ಸತ್ತಿಲ್ಲ ಇವತ್ತಿನ ದಿವಸ. ಪುಣ್ಯಾತ್ಮ ನೀನೇನೋ ಶಕ್ತಿ ಇರಬೇಕು ಅಂತ ಹೇಳಿದರು. ಆಗ ಅರ್ಥ ಆಯಿತು, ಸ್ವಾಮಿ ನನ್ನ ಶಕ್ತಿಯಲ್ಲ, ಗುರುಗಳು ಕೊಟ್ಟ ಬೃತ್ತಿಕೆ ನಾನು ತಲೆಗೆ ಬಿಟ್ಟು ಮಲ್ಕೊಂಡಿದ್ದೆ, ಅದಕ್ಕೆ ಪಿಶಾಚಿ ಒಳಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ರಾಯರ ಮಂತ್ರಾಕ್ಷತಿ ಮಹಿಮೆ, ಈ ಮೃತ್ತಿಕಾ ಮಹಿಮೆ ಕೇಳಿಬಿಟ್ರೆ ನಮ್ಮ ಯದ್ವೃಂದಾವನ ಮೃತ್ತಿಕಾ ಅಂತ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಮೃತ್ತಿಕಾ ಅಂದರೆ ಅಷ್ಟು ಶ್ರೇಷ್ಠವಾದ ಸಿದ್ಧಿ ಕೊಡ್ತಾರೆ. ಆಶ್ಚರ್ಯ ಆಯಿತು, ಸಂತೋಷಪಟ್ಟ. ಇನ್ನೊಬ್ಬ ಮಗಳಿದ್ದಾಳೆ, ನಾನು ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಟ್ಬೇಡಿ ಅಂತ. ಯಾರದೋ ಮದುವೆ ಅಲ್ಲ, ಜಮೀನ್ದಾರನ ಮಗಳ ಮದುವೆ ಮಾಡ್ಕೊಂಡು ಏನು ಪುಣ್ಯಾತ್ಮ ಇರಬೇಕು? ಬಟ್ ಕೊಟ್ಟರು ಬರೀ ಒಂದಿಷ್ಟು ಮಣ್ಣಷ್ಟೇ. ಮೃತ್ತಿಕೆಯಿಂದ ಮದುವೆ ಮಾಡಿಸಿದ ಗುರುಗಳು ಭದ್ರಾಲಯ ಸ್ವಾಮಿಗಳು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗೆ ಹಣಕಾಸು ದೊಡ್ಡದಲ್ಲ, ಜ್ಞಾನ ದೊಡ್ಡದು ಅಂತ ತಿಳ್ಕೊಂಡ್ರೆ ರಾಯರ ಆರಾಧನೆ ಶ್ರೇಷ್ಠ. ನಮಗೆ ಇವತ್ತು ಜ್ಞಾನ ದೊಡ್ಡದು ಅಂತ ಗೊತ್ತಾಗೇ ಇಲ್ಲ, ಮಠಗಳಿಗೆ ಗೊತ್ತಾಗಿಲ್ಲ. ಇವತ್ತು ಏನೇನೋ ಇಟ್ಟಿರ್ತಾರೆ, ರಾಯರ ಬಗ್ಗೆ ಪ್ರವಚನಗಳೇ ಇರೋದಿಲ್ಲ. 199 ಮಠದಲ್ಲಿ ಉತ್ಸವ ನಗರದಲ್ಲಿ ಇಂದು ಹೂವಿನ ಅಲಂಕಾರ ರಾಯರಿಗೆ, ಏನು ಮಾಡ್ಬೇಕು ರಾಯರು ತಗೊಂಡು, ರಾಯರ ಮುಂದೆ ಅಲಂಕಾರ, ಪೇಪರ್ ನೋಡಿ ಉದ್ದಕ್ಕೆ ಹಾಕಿರ್ತಾರೆ. ರಾಯರ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಗಳೇ ಇರೋದಿಲ್ಲ. ಪಾಠ ಪ್ರವಚನ ಹೂವಿನ ಅಲಂಕಾರ ಅಂತ ಕೆಲವರು, ಪುಷ್ಪಾಲಂಕಾರ ಅಂತ ಕೆಲವರು, ಅವ್ರು ಓಡ್ತಾರೆ ಕಾರ್ಯಕರ್ತರ ತಲೆ, ಅದಕ್ಕೆ ಜಾಸ್ತಿ ಓಡೋದೇ ಇಲ್ಲ ಪಾಪ. ಅಂಥ ಕಾರ್ಯಕರ್ತರು ಆಗಿಬಿಟ್ಟಿರ್ತಾರೆ. ರಾಯರಿಗೆ ಎಷ್ಟೋ ಅನುಗ್ರಹ ಅನುಗ್ರಹ ಮಾಡಿದ್ದಾರೆ ನಮಗೆ. ಅಲಂಕಾರ ರಾಯರ ಮಠಕ್ಕೆ ಹೋಗಿರೆ ಒಂದು ಪುಸ್ತಕ ಇರೋದಿಲ್ಲ ಮಠಗಳಲ್ಲಿ ಲೆಕ್ಕ ಹಾಕಿ. ಪರಿಮಳ ಇಲ್ಲ, ಅದು ಅವ್ರಿಗೆ ಏನು ಅಂತ ಕೇಳ್ತಾರೆ ಪುಣ್ಯ. ಅದು ಪರಿಮಳ ಅಂದರೆ ಬೂದಿ ಕಟ್ಟಿ ತೋರಿಸ್ಬಿಟ್ಟು ಪರಿಮಳ ಅಂತ ಹೇಳೋ ಪೈಕಿ ಅವರು, ಅವ್ರು ಏನು ಗೊತ್ತಿರೋದಲ್ಲ. ಇಂಥವ್ರ ಕಾರ್ಯಕರ್ತರು ಇರ್ತಾರೆ. ಈ ಪರಿಮಳ ಅಲ್ಲ ಸ್ವಾಮಿ, ಆ ಪರಿಮಳ ರಾಯರು ಕೊಟ್ಟಿದ್ದು, ಎಂಥ ಪರಿಮಳ ರಾಯರು ಬರೆದಿದ್ದಾರೆ. ಮಠ ಅಂದರೆ ಈಗ ವೃಂದಾವನ ಯಾಕಡೆ ಗ್ರಂಥ ಇರಬೇಕು ಗೊತ್ತಿರಲಿ, ಗ್ರಂಥಗಳಲ್ಲಿ ಎಷ್ಟು ಸನ್ನಿಧಾನ ಇರ್ತದೆ ಅಂದರೆ ವೃಂದಾವನ ಸನ್ನಿಧಾನ ಆಹ್ವಾನ ಮಾಡಿದ್ರೆ ಮಾತ್ರ ಬರೋದು, ಇದು ಹಾಗಲ್ಲ, ನ್ಯಾಚುರಲ್ ಸನ್ನಿಧಾನ ಇರ್ತದೆ. ಸಾಲಿಗ್ರಾಮಕ್ಕೆ ಈಕ್ವಲೆಂಟ್ ಅಂದರೆ ಗ್ರಂಥಗಳಷ್ಟೇ, ಇನ್ಯಾವುದು ಸಾಲಿಗ್ರಾಮಕ್ಕೆ ಈಕ್ವಲೆಂಟ್ ಅಲ್ಲ. ಆ ಶಕ್ತಿ ಇರ್ತದೆ, ನಮ್ಮ ಜನಕ್ಕೆ ಮಹತ್ವನೇ ಗೊತ್ತಿಲ್ಲ. ರಾಯರು ಎಲ್ಲರಿಗೂ ಅನುಕೂಲವಾಗಲಿ ದೊಡ್ಡ ದೊಡ್ಡ ಗ್ರಂಥ ಬರೀತಾರೆ, ಪರಿಮಾಣ 2,000 ಪುಟ ಪ್ರಿಂಟ್ ಮಾಡಿ ಇಷ್ಟು ದಪ್ಪ ಆಗ್ತದೆ. ತತ್ವಪ್ರಕಾಶ 1,000 ಪುಟ, ರಾಮಚಾರ್ಯ 11 ಶ್ಲೋಕ ರಾಮಚಾರಿತ್ರೆ ಮಂಜರಿ, ಪ್ರಾತಃ 2 ಪುಟ ಪ್ರಾತಃ ಸಂಕಲ್ಪ ಗದ್ಯ. ಚಿಕ್ಕದು ಬರೀತಾರೆ, ದೊಡ್ಡದು ಬರೀತಾರೆ. ನಾವು ಚಿಕ್ಕದು ಓದೋದಿಲ್ಲ, ಆಫ್ಟರ್ ಆಲ್ ವೆರಿ ಸ್ಮಾಲ್ ಅಂದ್ಬಿಡ್ತೇವೆ, ದೊಡ್ಡದಾದ್ರೆ ವೆರಿ ಬಿಗ್ ಅಂದ್ಬಿಡ್ತೇವೆ. ಕೃಷ್ಣಾರ್ಪಣ ಬಸ್ ನಮ್ಗೆ ಬಿಗ್ಗು ಆಗಲ್ಲ, ಶಾರ್ಟು ಆಗೋದಿಲ್ಲ. ಆದರೆ ರಾಯರು ಎಲ್ಲರಿಗೂ ಅನುಕೂಲ ಅಂತ ಬರೆದು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಗೊತ್ತಾ? ಪ್ರಸಾರ ಮಾಡಬೇಕಾದ್ರೆ ಎಲ್ಲ ಕಡೆ ಹೋದರೆ ಹೇಳ್ತೀವಿ, ಪ್ರತಿ ವರ್ಷ ರಾಯರ ಆರಾಧನೆಗೆ ಅವ್ರ ಗ್ರಂಥಗಳ ಬಗ್ಗೆ ಕಾಂಪಿಟೇಷನ್ ನೀಡಿ, ರಾಮಚಾರಿತ್ರ ಬಾಯ್ಪಾಠ ಪುಸ್ತಕ ಕೇಳಿ, ಕೃಷ್ಣ ಬಾಯ್ಪಾಠ. 10 ವರ್ಷಕ್ಕೆ ಸಮಾಜ ಎಷ್ಟು ಚೇಂಜ್ ಆಗ್ತದೆ ಗೊತ್ತಾ? ಏನು ಜನಗಳಿಗೆ ಆಸಕ್ತಿನೇ ಇಲ್ಲ, ಅದರಿಂದ ಏನು 100,000 ರೂಪಾಯಿ ಬರ್ತದೆ. ಆರಾಧನೆ ಮುಗಿತದೆ, ಅನೌನ್ಸ್ ಮಾಡ್ತಾರೆ, ಇಷ್ಟು ಆರಾಧನೆಗೆ 4 ಲಕ್ಷ ಸೇವ್ ಆಯಿತು, 5 ಲಕ್ಷ ಉಳಿತು ಅಂತ ಹೇಳ್ತಾರೆ. 8 ಲಕ್ಷ ತೊಗೊಂಡು ಏನು ಮಾಡ್ತೀರಿ ರಾಯರ ಮುಂದೆ? ಅದ್ರ ಬದಲು ಎಷ್ಟು ಜನಕ್ಕೆ ನಾವು ಇವತ್ತು ಈ ಸಲ ಅನುದಾನ ಮಾಡಿದ್ದೇವೆ, ಎಷ್ಟು ಪುಸ್ತಕ ಮಾಡಿದ್ದೇವೆ, ಎಷ್ಟು ವಿದ್ಯಾರ್ಥಿಗಳು ತಯಾರು ಮಾಡಿದ್ದೇವೆ ಅಂದರೆ ಅದು ಸಾರ್ಥಕ. ಅದು ಇಮ್ಯಾಜ್ ಕಲಿಯುಗ ಆ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ, ಅದು ಬಂದರೆ ಮಾತ್ರ ಸಾರ್ಥಕವಾಗೋದು. ಆ ರೀತಿ ಬದುಕಿದರೆ ರಾಯರು ಸಂತೋಷ ಪಡ್ತಾರೆ ಹೊರತು ಬರೀ ಲೌಕಿಕ ಸಂತೋಷ ಪಡೋದಿಲ್ಲ ರಾಯರು, ದೊಡ್ಡ ಜ್ಞಾನಿಗಳವರು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಎಂಥ ಗೀತಾಭಿವೃದ್ಧಿ ಎಂಥದ್ದು, ಉಪನಿಷತ್ ಖಂಡಾರ್ಥಗಳು ಎಂಥದ್ದು, ಮಂತ್ರಾರ್ಥ ಮಂಜರಿ ಎಂಥದ್ದು. ಅವರು ಗ್ರಂಥಗಳು ಅಂದರೆ ಕಣ್ಣಿಗೆ ಒತ್ತುಕೋಬೇಕಂಥ ಗ್ರಂಥಗಳು, ಎಷ್ಟು ಸುಲಭ ಬರೀತಾರೆ, ಪರ್ಫೆಕ್ಟಾಗಿ ಬರೀತಾರೆ, ಮನಸ್ಸಿಗೆ ಹಿಡಿಬೇಕು. ವಿತ್ ಆಲ್ ಇದು ನೀವು ಏನೇನು ಬೇಕು ಎಲ್ಲ ಸೇರಿಸಿಕೊಡ್ತಾರೆ. ಅಂಥ ಗ್ರಂಥ ಇಟ್ಕೊಳ್ಳೋದೆ ನಮ್ಮ ಜನ್ಮದಿನಗಳ ಭಾಗ್ಯ ಅಂತಿರಬೇಕು. ನಮಗದು ಗೊತ್ತೇ ಇಲ್ಲ, ಸೇವಾಕರ್ತರಿಗೆ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಮನೆಯಲ್ಲಿ ರಾಯರ ಗ್ರಂಥ ಇಟ್ಕೊಂಡು ಬಿಟ್ಟರೆ ಯಾವ ಮಠಕ್ಕೂ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಎಲ್ಲ ಸಿಕ್ಕಿಬಿಡುತ್ತೆ, ಗೊತ್ತಾಯ್ತಾ? ರಾಯರ ಗ್ರಂಥ ಮನೆಯಲ್ಲಿ ಇಟ್ಟು ಅಭ್ಯಾಸ ಮಾಡಿ, ಅದು ಜೀವನ ರಥ ಆದರೆ ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಇವತ್ತು ನಮ್ಮ ವ್ಯಾಸಮಂತು ಸಂಶೋಧನಾ ಪ್ರತಿಷ್ಠಾನದಿಂದ ಯಥಾಶಕ್ತಿ ಕಾರ್ಯಕ್ರಮ ನಡೆದಿದೆ. ರಾಯರ ಸ್ಮರಣೆಗೆ ನೆರವಾದವರು ಎಂದಿನಂತೆ ಎಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಡಿ ಎನ್ ಗುರುರಾಜ ದಂಪತಿಗಳು, ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಒಬ್ಬ ಅಜ್ಞಾತ ಭಕ್ತರು. ಜೊತೆಗೆ ಹಿಂದೆ ಹೇಳಿದ್ದೆ ನಾನು, ಚಿಕ್ಕ ಹುಡುಗ ಅಮೆರಿಕಾದಲ್ಲಿರೋದು, ಪ್ರತಿ ಆತನಿಗೂ ಕೂಡ ಅಲ್ಲಿಂದನೇ ಸೇವೆ ಸಲ್ಲಿಸ್ತಾ ಇದ್ದಾನೆ ಅಂದರೆ ಆಶ್ಚರ್ಯ ಆಗುತ್ತೆ. ಪವನ್ ಅಂತ ಹೆಸರು, ಆ ಚಿಕ್ಕವನಿಂದ ಅವ್ರ ಮನೇಲಿ ಬಾಡಿಗೆ ಇದ್ದ ಕಾಲಕ್ಕೆ ಚಿಕ್ಕ ಹುಡುಗ ಓಡಾಡ್ಕೊಂಡಿದ್ದ, ಈಗ ದೊಡ್ಡ ಕೆಲಸದಲ್ಲಿದ್ದಾನೆ. ಆದರೆ ಇದು ಧರ್ಮ ಬಿಟ್ಟಿಲ್ಲ, ಸಿಡಿಗಳು ಕೇಳೋದು, ಪುಸ್ತಕ ಓದೋದು ಅಭ್ಯಾಸ ಮಾಡಿಕೊಂಡು ಆರಾಧನೆ ಅಲ್ಲಿಂದನೇ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕಳಿಸಿರ್ತಾನೆ. ಅವರ ತಂದೆ ತಾಯಿಗಳು ಭಾರಿ ಪುಣ್ಯವಂತರು, ಅವರ ಪ್ರತಿನಿಧಿಗಳಾಗಿ ಅವರ ಮಾವಂದಿರಾದ ಕೇಶವ ಅವರು ದಂಪತಿಗಳು ಬಂದಿದ್ದಾರೆ. ಆ ಹುಡುಗನಿಗೂ ಈ ಸೇವಾಕರ್ತ ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಕೃಷ್ಣಾಷ್ಟಮಿ ದಿವಸ 13ನೇ ತಾರೀಕು ಸಾಯಂಕಾಲ 7 ಗಂಟೆ ಪ್ರವಚನ ಇರುತ್ತೆ. ಕೃಷ್ಣನ ಸಂದೇಶ ಅನ್ನೋದ್ರ ಬಗ್ಗೆ, ಕೃಷ್ಣಾವತಾರದ ಬಗ್ಗೆ ತುಂಬ ಜನ ಕೇಳಿರ್ತಾರೆ. ಕೃಷ್ಣ ಸಂದೇಶ ಅಂತ ಎಲ್ಲಿ ಬರೀ ಭಗವದ್ಗೀತೆ ಅಲ್ಲ, ಕೃಷ್ಣ ಎಲ್ಲೆಲ್ಲಿ ಉಪದೇಶ ಮಾಡಿದ್ದಾನೆ ಅನ್ನೋದನ್ನು ನೋಡಿಬಿಟ್ರೆ ಆ ಉಪದೇಶದ ವೆರೈಟಿಗಳು ಅದರ ತಾತ್ಪರ್ಯ ನಮಗೆ ಅರ್ಥ ಆಗುತ್ತೆ. ಕೃಷ್ಣ ಅಷ್ಟಮಿಯ ನಿಮಿತ್ತ ಆ ಪ್ರವಚನ ಇರುತ್ತೆ ಅಂತ ಹೇಳ್ತಾ, ಸಾಯಂಕಾಲ ಸರಿಯಾಗಿ 7 ಗಂಟೆಗೆ ಪ್ರಾರಂಭ, 6:45 ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ. ಮತ್ತೆ ಒಂದು ಅನೌನ್ಸ್ಮೆಂಟ್ ಇದೆ. ಕನ್ನಡದಲ್ಲಿ ಸ್ವರಮೂಲ ಗ್ರಂಥಗಳು ಹಿಂದೆ ಪ್ರಕಾಶನ ಮಾಡಿತ್ತು, ಅವು ಸಿಗ್ತಾ ಇರಲಿಲ್ಲ, ಈಗ ರೀಪ್ರಿಂಟ್ ಆಗ್ತಾ ಇದೆ. ಸ್ವರಮೂಲ ಗ್ರಂಥ ಕನ್ನಡ ರೀಪ್ರಿಂಟ್ ಆಗ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ಗ್ರಂಥ